ಅಯೋಂತಃ ಪ್ರವಿಶ್ಯ ಮಮವಾಚ ಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಸರಸ್ವತಾಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಪ್ರಿಯೋಪಿ ಚ ಜ್ಞಾನಸ್ಫೂರ್ತಿ ತದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಸತು ಶ್ರೀಮದ್ ಆನಂದ ಹಿಂದು ಮೋಹಕಂಬರೇ ಯದ್ವಚತ್ರಿಕಾ ಸ್ವಾಂತ ಸಂತಾಪಂ ಮೇ ವಾಣಿತೇ ಕರವಾಣ್ಯಂಬ ಚರಣೌ ಪ್ರತಿ ಸರ್ವದಾ ಮದ್ವಾಕ್ಯ ಸರಣಿ ಭೂಯ ಶ್ರೀಮದಾಚಾರ್ಯ ಹರಾಯ ಭಜಕಾರಿಷ್ಟ ಹರಾಯ ಪುರವೈಣೆ ಹವಾಯ ಭವತೇ ಭೂಯ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಇಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವಭಾಗವ ಶ್ರೀವಂಥ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಸುತ್ಸೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯದ್ವಾರ ವಾದಿರಾಜಗುರು ವಂದೇ ರಘೋತ್ತಮ ಗುರು ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರು ಪ್ರಣತೋಷ್ಯ ಶ್ರೀ ಗುರುಭ್ಯೋ ನಮಃ ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯಸ್ಥಿತಿ ಲಯೋನ್ಮಯತಿಪ್ರದಾಯ ಜ್ಞಾನಪ್ರದಾಯ ಸುಭಾಸುರ ಸೌಖ್ಯ ದುಃಖ ಸತ್ಕಾರಣಾಯ ಹಿತತಾಯ ನಮೋ ನಮಸ್ತೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಲೋಕಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ತಿತಮಯಂ ಬಹುಮಾತ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುನಿ
ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ಸಂಘಟನೆಯಲ್ಲಿ ಶ್ರೀಮದಾಚಾರ್ಯರು ಹೇಗೆ ಬರುವಂತಹ ಶ್ರೀಕೃಷ್ಣ ಜಲಾಸಂಧನ ಆಕ್ರಮಣವನ್ನು ಹೇಗೆ ಎದುರಿಸಿ ಪ್ರಬಲವಾದ ಶತ್ರು ಆಕ್ರಮಣ ಮಾಡಿದಾಗ ಯುದ್ಧ ಸ್ಥಳದಲ್ಲಿ ಇದ್ದು ಯುದ್ಧ ಮಾಡಿದರೆ ಆ ಊರಿನ ಜನಗಳಿಗೆ ಹೆಚ್ಚು ಸಾವುಗಳು ಸಂಭವಿಸಿತು. ಆದ್ದರಿಂದ ದೂರದಲ್ಲಿ ತಗೊಂಡು ಯುದ್ಧ ಮಾಡಿದಾಗ ಈ ಊರು ಸುರಕ್ಷಿತ ಅಂತ ತೋರಿಸೋದಕ್ಕೋಸ್ಕರ ಮುಸುರೆಯಿಂದ ಗೋವಂತ ಪರ್ವತಕ್ಕೆ ಬಂದು ಅಲ್ಲಿ ಗರುಡ ಸಮರ್ಪಣೆ ಮಾಡಿರುವಂತಹ ತನ್ನ ಮೂಲರೂಪದ ಕಿರೀಟವನ್ನು ಸ್ವೀಕಾರ ಮಾಡಿದ್ದಾನೆ. ಆ ಮೂಲಕ ತಾನು ಸಾಕ್ಷಾತ್ ನಾರಾಯಣ ಅಂತ ತೋರಿಸಿದ್ದಾನೆ. ಜರಾಸಂಧ ಆ ಒಂದು ಗೋವಂತ ಪರ್ವತಕ್ಕೇನೆ ಬೆಂಕಿ ಇಟ್ಟಾಗ ಕೃಷ್ಣನನ್ನ ಕ್ಷಣ ಮಾತ್ರದಲ್ಲಿ ತುಳಿದು ಮತ್ತೆ ಮೇಲ್ಪರಾಗ ಮಾಡಿ ಪರ್ವತವನ್ನು ಸಂಸ್ಕಾರದಲ್ಲೇ ಉಳಿಸಿದ. ಆ ಬೇಕೆಯನ್ನು ನಂಚಿಸಿದ. ತಾನು ಎಷ್ಟು ಸಮರ್ಥ ಬಂದನ್ನು ತೋರಿಸಿದ. ಮುಂದೆ ದೊಡ್ಡ ಯುದ್ಧ ಪ್ರಾರಂಭವಾಯಿತು. ಕೃಷ್ಣನಿಗೂ ಕೃಷ್ಣ ಮಹಾರಾಜ ಇಬ್ಬರೇರು ಸೈನ್ಯ ಕೂಡ ಇಲ್ಲ. ಜರಾಸಂಧ ಎಂದಿನಂತೆ 23 ಲಕ್ಷಗಳಿಗೆ ಸೈನ್ಯ ಸಮೇತವಾಗಿ ಯುದ್ಧ ಪ್ರಾರಂಭ ಮಾಡಿದ. ಭಗವಂತನಾದ ಕೃಷ್ಣ ವಿಲಾಜಾಲವಾಗಿ ಅವರ ಎಲ್ಲಾ ಸೇನೆಯನ್ನು ಸಂಹಾರ ಮಾಡಿದ. ಅಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದರೆ ಜರಾಸಂಧನ ಜೊತೆಗೆ ಯುದ್ಧಕ್ಕೆ ಯಾರ್ಯಾರು ಸೇರಿಕೊಂಡು ಬಂದಿದ್ರು ಅನ್ನೋದು ಕೃಷ್ಣ ನಾವೆಲ್ಲ ಇವನ್ನೆಲ್ಲ ಬಂದಿದ್ದರೂ ಒಂದು ಕೀಚಕಾವ ಜೊತೆಗೆ ಬಂದಿಲ್ಲ. ಅದೇ ರೀತಿಯಲ್ಲಿ ಏಕಲವ್ಯಾದಿಗಳು ಬಂದಿದ್ದರು, ಶಿಶುಪಾಲ, ದಂತವಕ್ರ, ರುಕ್ಮಿ ಇವರೆಲ್ಲ ಇದ್ದರು. ಇವರೆಲ್ಲ ಪಾಪಿಗಳು, ಅದೇನು ಸಂಶಯ ಇಲ್ಲ. ಶಿಶುಪಾಲ ದಂತವಕ್ರಲ್ಲಿ ಅಸುರಾವೇಶ ಇತ್ತು, ಅದರಿಂದ ಸೇರಿದ್ರು. ಆದರೆ ಇನ್ಯಾರು ಬಂದಿದ್ದರು ಅಂದರೆ ದ್ರುಪದ ರಾಜ, ವಿರಾಟ ರಾಜ, ಎಂತೆಂದವರು, ವಾಲ್ಮೀಕ ರಾಜ, ಪ್ರಹ್ಲಾದನ ಅವತಾರ, ಆತನ್ನೆಲ್ಲ ಶೋಭದತ್ತ, ಭೂರಿಶ್ರವಸ್ತು, ಇವರೆಲ್ಲ ಜರಾಸಂಧನ ಜೊತೆಗೆ ಸೇರಿ ಕೃಷ್ಣ ವಿರುದ್ಧ ಎದುರು ಬಂದಿದ್ದಾರೆ. ಇದು ಸ್ವಲ್ಪ ಯೋಚನೆ ಮಾಡಿದರೆ ಜರಾಸಂಧನ ಜೊತೆಗೆ ಅವರು ಸೇರಿಕೊಳ್ಳಕ್ಕೆ ಏನು ಕಾರಣ ಆಗಿತ್ತು ಅಂದರೆ ಕೃಷ್ಣನ ಮೇಲಿನ ದ್ವೇಷವಲ್ಲ, ಅವರೆಲ್ಲ ಭಗವದ್ಭಕ್ತರು. ಆದರೆ ಜರಾಸಂಧ ಅವರನ್ನು ಬಲಾತ್ಕಾರದಿಂದ ತನ್ನ ಆಚರಿಸುತ್ತಾರೆ. ಕಾರಾಗೃಹದಲ್ಲಿ ವಾಸಿತ ಆರಧೇಯ ಅವರ ಬಂಧನದಲ್ಲಿ ಜೊತೆ ಅದರಿಂದ ಹೊತ್ತ ಯುದ್ಧ ಬರಲೇಬೇಕಾಗಿತ್ತು. ನಮ್ಮ ಜೊತೆ ಯುದ್ಧ ಬರಲೇ ಅಂದ್ರೆ ಕೋವಿಡ್ನಲ್ಲಿ ಹೆದರಿಸಿಬಿಟ್ಟು ಕರ್ಕೊಂಡು ಬರ್ತಾ ಇದ್ದ. ನಾವು ಎಷ್ಟು ಬಲಾಟೆ ಅಂತ ಗೊತ್ತಿದ್ದು, ಬದಲಾಗಿ ವಿರಾಟಾದ್ರೆ ಬಲಾಟೆ ಬಾಲಿಕರಾಜನಂತೂ ಹುಟ್ಟಿರಲೇ ಭೂಮಿ ಸೇರಿದಂತ ಅಷ್ಟು ಬಲಿಷ್ಠ ಅಂಥವರನ್ನೇ ಜರಾಸಂಧ ವಶದಲ್ಲಿ ಇಟ್ಕೊಂಡಿದ್ದ ಅಂತ ಕೇಳಿದರೆ ಎಷ್ಟು ಪರಾಕ್ರಮ ಆಗಿದೆ ಜರಾಸಂಧ. ಅದು ಸಹಜ ಶಕ್ತಿಯಿಂದ ಅಲ್ಲ, ಅವರಿಗೆ ಹೊರಗಡೆ ಬ್ರಹ್ಮದೇವರ ವರ, ಗುರುದೇವರ ವರ, ದುರ್ವಾಸರ ವರ, ಚಂಡಕೋಶಿಕರ ವರ, ನಾಲ್ಕು ವರ ಇದ್ದರಿಂದ ಇಂಥವನ್ನೆಲ್ಲ ತನ್ನ ಒಳಗಾಕೊಂಡು ಅವರಿಂದ ಪಾಪ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಹಾಗಿದ್ದರೆ ಪಾಪ ಬರುತ್ತೆ ಅಂತ ಕೇಳಿದ್ರೆ ಪಾಪ ಅಷ್ಟು ಬರಲಿಲ್ಲ. ಯಾಕೆ ಅವ್ರು ಹೃದಯಪೂರ್ವಕ ಮಾಡಿದ ಯುದ್ಧ ಅಲ್ಲ, ನಿರ್ವಹಣೆಯಿಂದ ಮಾಡಿದ ಯುದ್ಧವಾದ್ರಿಂದಾಗಿ ಅವರಿಗೆ ದೋಷವಾಗಲಿಲ್ಲ. ಆಗ ಅವ್ರ ಕೈ ತಪ್ಪು ಮಾಡಿಸಿದ ದೋಷ ಇನ್ನೂ ಹೆಚ್ಚು ಬರುತ್ತೆ. ಇನ್ನೊಬ್ಬರ ಕೈಲು ಕೃಷ್ಣ ದ್ವೇಷವನ್ನ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಕ್ಕೋಸ್ಕರ ಅವರ ಪಾಪ ವೃದ್ಧಿಯಾಯಿತು ಹೊರತು ಬೇರೆ ಆಗಲಿ. ಇಲ್ಲಿ ಜರಾಸಂಧನ ವರದ ಬಲದಿಂದ ಅವನ ಶಕ್ತಿ ಹೇಗೆ ಸೋತು ಒಂದು ಮುಖ, ಇನ್ನೊಂದು ಕಡೆಗೆ ಅಷ್ಟು ಬಲಾಢ್ಯದ ವಶವಾಗುವ ಮೂಲಕವಾಗಿ ಜರಾಸಂಧ ಎಷ್ಟು ಸಮಸ್ಯೆ ಇರ್ತದೆ ಅದಕ್ಕೆ ಭೂದೇವಿ ಪ್ರಾರ್ಥನೆ ಮಾಡಿತು. ಎಂಥೆಂಥವರಿಗೆ ಆಘಾತವಾಗಿ ಸಾಮಾನ್ಯ ಜನರಿಗಲ್ಲ, ರಾಜಮಹಾರಾಜನನ್ನು ಜರಾಸಂಧ ಗೆದ್ದು ತನ್ನ ಹಿರಿದಲ್ಲಿಟ್ಟುಕೊಂಡು ದೈವ ದ್ರೋಹಿಯಾಗಿ ಬರುತ್ತಾ ಇದ್ದ, ಅವರೆಲ್ಲ ಭೂಭಾರಕ್ಕೆ ಕಾರಣರಾಗಿದ್ದರು, ಅವರ ಸಂಹಾರವಾಗಬೇಕು ಅಂತೇಳಿ ಕೃಷ್ಣಾವತಾರವಾಗಿ ಅಷ್ಟು ಜನಗಳು ಜರಾಸಂಧದಲ್ಲಿ ಅಂಜಿ ಬಂದರೆ ಕೃಷ್ಣ ಬದಲಾವಣೆ 8 ವಯಸ್ಸು 15-16 ವರ್ಷ ಅಂತ ಹೆಚ್ಚು ಇವರೇ ಅವರನ್ನೆಲ್ಲ ಸೋಲಿಸ್ತಾರೆ ಅಂದರೆ ಯಾರು ಅಂತ ಅರ್ಥ ಆಗುತ್ತೆ. ಬ್ರಹ್ಮದೇವರ ವರ ಇತ್ಯಾದಿ ವರ ಇದ್ದವನನ್ನ ಅವನ ಪರಿವಾರದ ಸಮೇತ ಕೃಷ್ಣ ಸೋಲಿಸ್ತಾರೆ ಅಂದರೆ ಬ್ರಹ್ಮಾದಿ ದೇವತೆಗಳ ಮೇಲೆ ಕೃಷ್ಣ ಇದ್ದಾರೆ. ಅದಕ್ಕೆ ತಾರತಮ್ಯ ಪರಿಜ್ಞಾನೇ ಮಹಾತಾತ್ಪರ್ಯ ವಿಷಯ. ಪ್ರತಿಯೊಂದು ಮಹಾಭಾರತ, ರಾಮಾಯಣ, ಯಾವುದೇ ಪುರಾಣ, ಅವುಗಳ ಯಾವುದೇ ಒಂದು ಕಥೆ ಉಪಕಥೆ ಏನೇ ಇದ್ದರೂ ಕೂಡ ಅದು ಹರಿಸರ್ವೋತ್ತಮತ್ವದಲ್ಲೇ ಪರಿವರ್ತನವಾಗಬೇಕು ಅನ್ನೋದಕ್ಕೆ ನಿದರ್ಶನವಾಯಿತು. ಅವರೆಲ್ಲ ಸೋತು ಸೋತು ಹೋಗ್ತಾ ಇದ್ದಾರೆ. ತ್ರಿಪದಾಚಾರ್ಯರು ಸೋತು ಹೋಗಿದ್ರು, ಅವರು ಸೋತರ ದುಃಖ ಇಲ್ಲ, ಖುಷಿ ಅವರಿಗೆ ಒಳ್ಳೆ ಕೆಲಸ ಮಾಡಬೇಕು. ಕೃಷ್ಣನ ವಿರುದ್ಧ ಅವರು ಸೋಲೋದಕ್ಕಿಂತ ಇನ್ನೇನು ಪುಣ್ಯ ಅಂತ ಹೊರಟೋದು. ಜರಾಸಂಧ ಎಂತ ಪ್ರಕಾರ ಒಂದು ಹಂತದಲ್ಲಿ ಬಲರಾಮದೇವರು ಜರಾಸಂಧದಲ್ಲಿ ಇದ್ದಾನೆ. ಬಲರಾಮದೇವರು ಭಾರಿ ವರಿಷ್ಠರು, ಸಾಕ್ಷಾತ್ ಶುಕ್ಲಕೇಶ ಭಗವಂತ ಭಗವಂತನ ಆವೇಶ ಹೊಂದಿದಂತಹ ಆದಿಶೇಷರ ಅವತಾರ ಮಹಾನುಭಾವ. ಜರಾಸಂಧದಲ್ಲಿ ಯುದ್ಧ ನಡೆದಾಗ ಒಂದು ಹಂತದಲ್ಲಿ ಜರಾಸಂಧ ಅವರಿಗೆ ಭಾರಿ ಜೋರಾಗಿ ಕಟ್ಟನ್ನು ಹಾಕ್ತಾರೆ, ಅವರು ತಿರುಗಿ ಕಟ್ಟನ್ನು ಹಾಕ್ತಾರೆ. ಎಷ್ಟು ಜೋರಾಗಿ ಒಬ್ಬರನ್ನು ಹೊಡೆದವರು ಇಬ್ಬರು ಪುರುಷರಾಗುತ್ತೆ, ಇವ್ರ ಪಟ್ಟಿಗೆ ಅವರು ಪಟ್ಟಿಗೆ ಎಲ್ಲ ಕೆಟ್ಟ ಪುರುಷರಾಗಿದ್ದು ನೋಡಿದ್ದೀರಾ. ಬಲರಾಜ ಮುಗಿಸಿದ ಆಗ್ತಾರೆ ಎಂದು ಸಾಕ್ಷಾತ್ ರೂಪ ಮುಗಿಸಿದವರ ಸಂಭವ ಉಂಟ ಇಲ್ಲ. ಇವೆಲ್ಲ ಕೂಡ ಬಲರಾಮನನ್ನ ದಶಾವತಾರದಲ್ಲಿ ಸೇರಿಸೋ ಎಷ್ಟು ತಪ್ಪು ಮಾಡಿದ್ದಾರೆ ನಿದರ್ಶನವಾಯಿತು. ಕೊನೆಗೂ ಹೆಸರು ಭಾರಿ ಸಿಗುವಂಥವರಿಗೆ ತಾನು ಇಂಥ ಹೆಚ್ಚಿದ್ದಾರೆ ಜನಸಂಧ ಮರ್ಯಾದೆಯ ಪ್ರಶ್ನೆ ಅಂತ ಹೇಳಿ ತಮ್ಮ ಅಮೂಲ್ಯವಾದಂತಹ ಮುಸಲಾಹಲ ಎರಡನ್ನು ತೊಗೊಂಡು ಹೊಡೆದ ಅದಕ್ಕೆ ಅವರು ಮುಸಲಾಹಿಲ ಅಂತಾನೆ ಹೆಸರು. ಹರಿ ಹಲವುಳ್ಳವರು ಹರಿ ನೇಗಿನ ನಾಯಕದವರು ಪಡೆಯಕ್ಕೆ ನೆಚ್ಚಿದ ಜನ ಕೊಂದು ಬಿಡಬೇಕು ಅಂತ ಹೆಚ್ಚಿದಂತೆ ಮೇಲಿಕೆ. ಆಗ ಅಚರ್ಯರ ವಾಣಿ ಇದೆಲ್ಲ ಹರಿವಂಶದ ಹೆಗಡನೆ ಮಾಡ್ತಾರೆ ಆಚಾರ್ಯ. ಆದ್ದರಿಂದ ಒಂದು ಮಹಾಭಾರತ ಒಂದು ಬದಲಾದವುಗಳಲ್ಲ, ಎಲ್ಲವನ್ನೂ ಸೇರಿಸಿ ಮಾಡ್ತಾರೆ. ಮಹಾಭಾರತ ಅಂತೇಳಿ ಹರಿವಂಶ ಯಾಕೆ ಸೇರಿಸ್ತಾರೆ ಅಂದರೆ ಹರಿವಂಶ ಮಹಾಭಾರತದ ಭಾಗ ಅದು. ಮಹಾಭಾರತ ಸಪ್ಲಿಮೆಂಟರಿ ಪೋರ್ಷನ್ ಆದ್ದರಿಂದ ಅದು ಮಹಾಭಾರತ ಅದೇ ಮಹಾಭಾರತ ಅಖಿಲ ಭಾಗ ಅಂದರೆ ಅಲ್ಲಿ ವಿಷಯ ಹೇಳ್ತಾರೆ. ಆಗ ಶರೀರವಾಣಿ ಹೇಳ್ತಾ ಇದೆ, ಬಲರಾಮದೇವರೇ ನೀವು ಕೊಳ್ಳೋದು ಹೋಗಬೇಡಿ, ನಿಮ್ಮಿಂದ ಅವನು ಸಾಯೋದಿಲ್ಲ ಅಂತ ಹೇಳಿ, ನಿಮ್ಮ ಪೆಟ್ಟಿಗೆ ಅವನು ಸಾಯೋದಿಲ್ಲ, ನಿಮಗಿಂತ ಬಲಾಢ್ಯ ಹೋಗಿದ್ದಾನೆ ಅವನಿಂದ ಸಾಯ್ತಾನೆ ಜರಾಸಂಧ, ನಿಮ್ಮಿಂದ ಸಾಯೋದಿಲ್ಲ ಅಂತ ಶರೀರವಾಣಿ ಕಾಯ್ತಾನ. ಇನ್ನೂ ಸ್ಪಷ್ಟ ಬೇಕಾದಕ್ಕೆ ನಿಮ್ಮಿಂದ ಸಾಯದಲ್ಲ ಜರಾಸಂಧ ಅಂದಮೇಲೆ ಅವರ ಅಶಕ್ತಿ ಸ್ಪಷ್ಟ ಕಾಣ್ತಾನೆ. ನಿಮಗಿಂತ ಇನ್ನೊಬ್ಬ ಬಲಾಢ್ಯ ಇದ್ದಾನೆ ಅವರಿಂದ ಸಾಯ್ತಾನೆ ಅಂತ ಹೇಳಿದ್ರಿಂದ ಮುಂದೆ ನಾವು ಒಂದು ದುರ್ಸೇಂದ್ರವರಿಂದ ಸಾಯ್ತಾನೆ. ಬಲರಾಮದೇವರಿಗೆ ಯಾರು ಸೇರ್ತಾರ ಅಂದಾಗ ವಾಯುದೇವರು ಸೇರ್ತಾರ. ಇವರು ಶೇಷ ಸಾಕ್ಷಾತ್ ನಾರಾಯಣ ಆಗಿದ್ರೆ ವಾಯುದೇವರಿಂದ ಕಡಿಮೆ ಆಗ್ತಿದ್ರ ಸಂಭವನೆ. ಆಗ ಅವ್ರು ಏನ್ ಮಾಡಿದ್ರೆ ಸರಿ ಈಗ ಒಂದು ಪ್ರಶ್ನೆ ಬರುತ್ತೆ, ಹೇಗಿದ್ರು ಸಾಗಿದ್ದೇನೆ ಮತ್ತೆ ಅನೌನ್ಸ್ ಮಾಡಬೇಕಾಗಿತ್ತು, ಯಾವ ಹೊಡಿ ಬಡಿ ಸಾಗಿದ್ದೇನೆ ಅಂತ ಯಾಕೆ ಹೇಳಬೇಕಾಗಿತ್ತು. ಒಳ್ಳೆ ಪ್ರಶ್ನೆ, ಇವ್ರು ಹೊಡೆದಿದ್ರು ಯಾರು ಸಾಧ್ಯ ಇದ್ದಿಲ್ಲ ಯಾಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ ಉತ್ತರ ಕೊಡ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ಬಲರಾಮದೇವರ ಆಯುಧಗಳು ಅಮೋಘಾತ ಪ್ರಸಿದ್ಧ, ಅದು ಹೊಡೆದ ಸಾಯಿಲೇಬೇಕು. ಅವರು ಹೊಡೆದ ಸಾಯಿಲೇ ಅವರಿಗೆ ಆಯುಧಗಳಿಗೆ ಅಪಕೀರ್ತಿಗಳು ಅಮೋಘಾತ ಮಧ್ಯೆ ಹೋಗಿಬಿಡುತ್ತೆ, ಮೋಘ ಅಂತ ಹೇಳಿದ್ರು ಅದಾಗಬಾರದು, ಅದು ಎಚ್ಚರಿಸ್ತಾ ಇದ್ದಾರೆ. ಆ ಮೂಲಕ ಬಲರಾಮದೇವರ ಕೀರ್ತಿಯನ್ನು ಬಲವಂತ ಕಾಪಾಡ್ತಿದ್ದ. ಇದು ಹೇಳಿದ್ದಾರೆ ವಾಯುದೇವರು ಅಶರೀರವಾಗಿ ಅಂತ ಎಲ್ಲೇನು ಮಾತಾಡುತ್ತೋ ವಾಯುದೇವರು ಮಾತಾಡ್ತಾರೆ ಅಂತ, ಅದೃಷ್ಟವರು ಕಣ್ಣಿಗೆ ಕಾಣದೇ ಇರತಕ್ಕಂಥವ್ರು ವಾಯುದೇವರು ಎಚ್ಚರಿಸ್ತಾರೆ ಬಲರಾಮದೇವರು. ಅಲ್ಲೂ ಕೂಡ ಬಲರಾಮದೇವರಿಗೆ ಆ ಒಂದು ಉದ್ವೇಗದಲ್ಲಿ ಮರ್ತಿಬಿಟ್ರು, ಆ ಕೊಲ್ಲುವುದು ಅಂತ ಹೇಳ್ಕೊಂಡು ವಾಯುದೇವ ಎಚ್ಚರಿಸಿದ್ರು. ಮತ್ತೆ ಸೊ ವಾಯುದೇವರು ಬಲರಾಮದೇವರು ದೊಡ್ಡವರಾದ್ರಿಂದಾಗಿ ವಾಯುದೇವರೇ ದಿವೋತ್ಸವನ್ನು ನಿದರ್ಶನ. ಆಗ ಅವರು ಹೊಡಿತಾ ಕೊಡದಲ್ಲಿ ಹೊಡಿತಾರೆ ಜರಾಸಂಧನ ಇಂಥಲ್ಲಿ ಹೊಡೆದಂತೆ ಚತುರ್ದೇಶ ಅಂತ ಕರೀತಾರೆ. ಯಾಕೆ ಎಚ್ಚರ ತಪ್ಪಿ ಬಿಡುತ್ತಾನೆ, ಸಾಕು ಅಂತ ಹೊರಟು ಬಿಡ್ತಾನೆ. ಯಾಕಂದ್ರೆ ಎಷ್ಟು ಹೇಳಿದ್ರೆ ಯಾಕೆ ಹೊರಡುತ್ತೋ ಹೇಳ್ಬಿಡ್ತು, ಎಷ್ಟು ಹೇಳಿದ್ರು ಹೊರಡೋ ಅಂದ್ರೆ ಹೇಳಿದ ಉದ್ಯೋಗ ಆಗಿಲ್ಲ ಅಂತ ಒಂದು. ಮತ್ತೆ ಯಾರಂತ ಹೇಗೂ ಸಾಧ್ಯವಿಲ್ಲ, ಅವ್ರ ಬಳಿಯನ್ನು ಯಾಕೆ ಹೊರಡ್ತಾರೆ ಅಂತ ಕೇಳಿದರೆ ಇಲ್ಲ, ಮೊದಲು ಹೊಡೆಯಕ್ಕಿಂತ ಯೋಜನೆ ಅಂತ ಕೊಲ್ಲಬೇಕು ಅಂತ ಗುರಿ ಇಟ್ಟಿದ್ರು. ಯಾವಾಗ ಕೊಲ್ಲೋಕೆ ಆಗಲಿಲ್ಲ ಅಂತ ಹೇಳಿದ್ರಲ್ಲ ಗೆಲ್ಲಬೇಕು ಅಂತ ಅಷ್ಟೇ ಗುರಿ. ಆಗ ಅಮೋಘಕ್ಕೆ ಹೋಗಲಿಲ್ಲ, ಅಮೋಘ ಅನಿಸಲಿಲ್ಲ, ಅರ್ಥ ಮಾಡಿಕೊಂಡು ಅಮೋಘ ಉಳ್ಕೊಂಡೆ ಬಿಟ್ಟು ಅಮೋಘ ಆಗಲಿಲ್ಲ. ಗುರಿ ತಕ್ಕಂತೆ ಉದ್ದೇಶವೇ ಆಗಿಲ್ಲ ಅಂದ್ರೆ ಸೋಲು ಅಂತ ಕರೆಯೋದಿಲ್ಲ. ಗೆಲ್ಲೋ ಉದ್ದೇಶ ಇತ್ತು, ಕೊಲ್ಲೋ ಉದ್ದೇಶ ಇತ್ತು, ಕೊಲ್ಲದೆ ಹೋದಾಗ ಅದು ಸೋಲು. ಬರೀ ಗೆಲ್ಲೋ ಉದ್ದೇಶ ಇದ್ರೆ ಬರೀ ಗೆದ್ರೆ ಅದು ಸೋಲಲ್ಲ. ಆಗಿದ್ದಾಗಿ ಅಮೋಘಂತ ಹೋಗಲಿಲ್ಲ ಅಂತಾಗಿ ಉಪಯೋಗ. ಹೀಗೆ ಭಗವಂತ ವಾಯುದೇವರ ಮೂಲಕ ಬಲರಾಮ ದೇವರಿಗೆ ಸಂದೇಶ ಕೊಡಿಸಿ ಅವರ ಮಾನವನ್ನು ಕಾಪಾಡ್ತಾನೆ. ಅದಕ್ಕೆ ಮಾನವಃ ಜೈತಿ ಹರಿದ ಚಿತ್ಯ ಸರ್ವ ದೇವೈಕ ವಂದ್ಯ ಪರಮಗುರು ಅಭೀಷ್ಟಾಭಕ್ತಿದ ಸಜ್ಜನಾನ ನಿಖಿಲ ಗುಣಗಾನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಯ ನಯನೋಸೌ ಶ್ರೀಪತಿ ಮಾನವೋ ನಃ. ಮಾನವದ ಜ್ಞಾನ ಅಂತ ಒಂದು ಅರ್ಥ, ಈ ಮರ್ಯಾದೆ ಇನ್ನೊಂದು ಅರ್ಥ. ಅವರಿಗೆ ಮರ್ಯಾದೆ ಉಳಿಸಿ ವಿಶಿಷ್ಟವಾದ ಕೀರ್ತಿಯನ್ನು ಕೊಟ್ಟ. ಜರಾಸಂದ ಎದ್ದ, ಇನ್ನೇನು ಗೊತ್ತಾಯ್ತು ಅವರಿಗೆ, ಆದರೂ ಸ್ವಾರಸ್ಯ ಗೊತ್ತಾ ಆವಾ ಅವರಿಗೆ ಇರುವುದಿಲ್ಲ. ಜರಾಸಂದ ಕಿವಿಯು ಕಟ್ಟಿದ್ರೆ ಅವನಿಗೆ ಇರುವುದಿಲ್ಲಂತೆ. ಮುಂದೆ ಮೀಟಿಂಗ್ ಅಲ್ಲಿ ಹೇಳ್ತಾರೆ, ನಮ್ಮ ಮೀಟಿಂಗ್ ಮಾಡ್ತಾರೆ ಬಲರಾಮ ದೇವರಿಂದ ದೊಡ್ಡವರು ಯಾರಿದ್ದಾರೆ ಅಂತಪ್ಪ ನಾನು ಮೊದಲಕ್ಕೆ ಹೇಳಿದ್ರು. ಸಿದ್ದರಾಮ ಹೇಳಿದೆ ಇವೆಲ್ಲ ಮುಂದೆ ಕೊಟ್ಟಿದ್ದಾರೆ, ಹಿಂದೆ ಕೊಟ್ಟು ಅವನು ರಕ್ಷಣೆ ಮಾಡ್ಕೊಳ್ಳೋಕೆ ಆಗದೆ ಸತ್ತ ಅಂದಮೇಲೆ ಎಷ್ಟು ಪ್ರಯತ್ನ ಕೊಟ್ಟರು ದುಷ್ಟರು ವಿಫಲ ಆಗ್ತಾರೆ ಅನ್ನೋ ನಿದರ್ಶನ ಆಯಿತು. ಅಷ್ಟೊತ್ತಿಗೆ ಜರಾಸಂಧ ಯಥಾ ಪ್ರಕಾರ ಸರ್ವಸ್ವವನ್ನು ಕಂಡುಕೊಂಡು ವಾಪಸ್ ಹೊರಟ. ಆಗ ದಮಘೋಷ ಶಿಶುಪಾಲರ ತಂದೆಯವರು ಅವ್ರಿಗೆ ಬಂದು ಕೃಷ್ಣನ್ನು ಕೇಳಿರ್ತಾನೆ, ಕೃಷ್ಣ ಒಂದು ಅನುಗ್ರಹ ಮಾಡಬೇಕು ನಿಮಗೆ, ಬಂದು ನಾವು ಕರವೇ ಬರ್ಕೋಬೋಣ, ಹೊಲ ಬರ್ಕೋಬೋಣ, ನಿಮಗೆ ಹೊಲ ಬರ್ಕೋಬೋಣ. ಯಾವ ಕ್ಷೇತ್ರ ಕರವೀರಾಕ್ಷ್ಯಮೇವ ಮಹಾಲಕ್ಷ್ಮಿಯ ಕ್ಷೇತ್ರ ಸಂದರ್ಶನ ನಿರ್ಣಯದ ಬಗ್ಗೆ ಮಹಾಲಕ್ಷ್ಮಿಯ ಕ್ಷೇತ್ರ ನೋಡ್ಕೋಬೋಣ ಅಂತೇಳಿ ಅಂದರೆ ವೆಂಕಟೇಶ್ವರ ಕಥೆ ಅರ್ಥ ಆಗುತ್ತೆ. ಕೊಲ್ಲಾಪುರಕ್ಕೆ ಮಹಾಲಕ್ಷ್ಮಿ ಹೊರಟು ವೆಂಕಟಗಿರಿಗೆ ಸಾಕ್ಷಾತ್ ಶ್ರೀನಿವಾಸ ದೇವರು ಬಂದು ಕರ್ನಾಟಕದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಗುತ್ತಾರೆ. ಎಷ್ಟೋ ಜನಕ್ಕೆ ಅನುಕೂಲ ಆಯಿತು, ಅನೇಕರು ಶ್ರೀನಿವಾಸ ಕಲಿಯುಗದಲ್ಲಿ ಅವತಾರ ಮಾಡಿ ಬಂದ ಅಂತ ಹೇಳ್ತೀರಿ. ಕಲಿಯುಗದಲ್ಲಿ ಅವತಾರ ಇಲ್ಲ ಅಂತ ತಾನೇ ಹೇಳಿದ್ದಾನೆ. ನಾಥ ಕಳವು ತ್ರಿಯುಗ ಹೂತಿ ಅನಂತ ಹೂಡು ಅಂತ ಹೇಳಿದ್ದಾರೆ. ಶ್ರೀನಿವಾಸ ಹೇಗೆ ಕಲಿಯುಗದಲ್ಲಿ ಬಂದ ಅಂದರೆ ದ್ವಾಪರಯುಗದ ಕಥೆ ಆಗಲೇ ಬಂದಾಗಿಬಿಟ್ಟಿದೆ. ಈಗಾಗಲೇ ಮಾರಿಸಿ ಮೇಲೆ ಶ್ರೀನಿವಾಸ ಬಂದಾಗಿಬಿಟ್ಟಿದೆ. ನಿತೇಶ್ ಕಲ್ಯಾಣ ಹೇಳ್ತಾರೆ, ಒಂದು 10 ವರ್ಷ ಮುಂಚೆ ಬಂದಿತ್ತು. ಕಲಿಯುಗ ಬರೋದಕ್ಕಿಂತ ಮುಂಚೆ ಆಗಿರುತ್ತೆ. ಅದು ಕಲಿಯುಗದಲ್ಲಿ ಅವತಾರ ಆಗಿದ್ದಲ್ಲ, ಕಲ್ಯಾಣ ಕಲಿಯುಗದಲ್ಲಿ ಹೊತ್ತು ಇಳಿದು ಬಂದಿದ್ದು ಕಲಿಯುಗದಲ್ಲ. ಆದ್ದರಿಂದ ಆಚಾರ್ಯರ ಉಲ್ಲೇಖ ಅದಕ್ಕೂ ನಿರ್ಣಯ ಇಲ್ಲ. ಯಾವ ಕ್ಷೇತ್ರ ಕರವೀರಾಖ್ಯಮೇವ ಮಹಾಲಕ್ಷ್ಮಿಯ ಕ್ಷೇತ್ರ ಸಂದರ್ಶನಾಯ ಕೃಷ್ಣ ಹೊರಟನ ನವಘೋಷಣ ಇದೆ. ಕೃಷ್ಣ ಬಲರಾಮ ಅವರಲ್ಲಿ ಇಬ್ಬರು ಯಥಾಪ್ರಕಾರ ಸೈನ್ಯ ಇಲ್ಲ, ಕೃಷ್ಣ ಬಲರಾಮ ಇಬ್ಬರೇ. ಯಾಕೆ ಕೊಲ್ಲಾಪುರ ಕರೆದ ಅಂದರೆ ಅಲ್ಲಿ ಒಬ್ಬ ಶಿವಾರವಾಸುದೇವ ಅಂತ ಇಲ್ಲ. ಅವನು ಯಾರು ಗೊತ್ತ, ಕೃಷ್ಣನ ಅಣ್ಣ, ಕೃಷ್ಣನ ಅಣ್ಣ ಕೌಂಡ್ರಕ ವಾಸುದೇವ ಅಂತ ಒಬ್ಬ, ಶೃಗಾರ ವಾಸುದೇವ ಅಂತ ಒಬ್ಬ. ಕೌಂಡ್ರಕ ವಾಸುದೇವ ಕಾಶಿಯಲ್ಲಿ ಇದ್ದ, ಇವರು ಕೊಲ್ಲಾಪುರದಲ್ಲಿದ್ದ. ಒಬ್ಬ ಉತ್ತರ ಭಾರತ, ದಕ್ಷಿಣ ಭಾರತ ಇಬ್ಬರು ಹಂಚಿಕೊಂಡಿದ್ದಾರೆ. ಆ ಕಡೆ ಒಬ್ಬರು ಇಬ್ಬರು ದುಷ್ಟರು ತಮ್ಮ ಏರಿಯಾ ಹಂಚಿಕೊಂಡಿದ್ದಾರೆ. ಬಿಟ್ಟರು ಹಂಚ್ಕೋತಾರೆ ಪ್ರದೇಶಕ್ಕೆ ಆ ಏರಿಯಾ ವಿಚಿತ್ರ ಅವರವರೇ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು ವಿಚಿತ್ರ. ಆದ್ದರಿಂದ ಅವರಿಬ್ಬರು ಕೃಷ್ಣರ ಅಣ್ಣ ಹೇಗೆ ಅಂದರೆ ಅವರಿಬ್ಬರು ಕೂಡ ವಸುದೇವನ ಮಗಳೇ, ಅಂದರೆ ವಾಸುದೇವ ಅಂತ ಇಬ್ಬರು ವಸುದೇವನ ಮಗಳು. ತಾಯಿ ಇವರಲ್ಲ, ದೇವಕಿ ಅಲ್ಲ, ತಾಯಿಗೆ ಒಬ್ಬ ಕಾಶಿ ದೇಶದ ಮಹಾರಾಜನ ಮಗಳಿರ್ತಾರೆ. ವಸುದೇವ ಅವಳನ್ನು ಮದುವೆ ಆಗ್ತಾರೆ, ಈ ಕೊಲ್ಲಾಪುರದ ರಾಜನ ಮಗಳು ಅವಳನ್ನು ಮದುವೆ ಆಗ್ತಾರೆ. ಅವ್ರು ಯಾರು ಬರ್ತಾರೆ, ಮೂಲದಲ್ಲೂ ಅವ್ರ ಹೆಂಡಂದ್ರೆ ಧನು ಮತ್ತು ಅತಿಥಿ ಅಂತ ಕೇಳ್ತ ಅವ್ರಿಗೆ ಹುಟ್ಟಿ ಬಂದರು. ಆದರೆ ಧನು ಮತ್ತು ಅತಿಥಿ ಇಲ್ಲಿದ್ದರೆ ತಿಥಿಯಲ್ಲಿದ್ದಾನೆ, ತಿಥಿ ಧನುಗಳ ಅವತಾರ ಅಲ್ಲಿಬ್ಬರು ಕೂಡ. ಆ ಮೂಲದಲ್ಲೂ ಅವರಿಗೆ ಕೆಟ್ಟ ಮಕ್ಕಳೇ ಹುಟ್ಟಿದರು, ಇಲ್ಲೂ ಕೆಟ್ಟ ಮಕ್ಕಳೇ ಹುಟ್ಟಿದ್ದಾರೆ. ಹಾಗಿದ್ರೆ ವಸುದೇವ ಯಾಕೆ ಕಾಲವನ್ನು ಬಸರಿ ಕರ್ಕೊಂಡು ಹೋಗಿಲ್ಲ ಅಂತ ಕೇಳಿದರೆ ಅವ್ರು ಹುಟ್ಟಿದ್ದು ಪುತ್ರಿಕಾ ಪುತ್ರ ನಡೋದಿಲ್ಲ, ಅಂದರೆ ಅವರಿಗೆ ಗಂಡು ಮಕ್ಕಳು ಇರಲಿಲ್ಲ. ತನ್ನ ಮಕ್ಕಳನ್ನು ಮದುವೆ ಮಾಡಿಕೊಟ್ಬಿಟ್ಟು ಈ ಮಗುವನ್ನು ನಮ್ಮ ಮಗನನ್ನಾಗಿ ತಗೋತೇವೆ ಅಂತ ಹೇಳಿ ಕರಾರ ಮಾಡಿಕೊಡ್ತಾರಲ್ಲ, ಅದಕ್ಕೆ ಮಗನ ಮಗನನ್ನ ಸ್ವಂತ ಮಗನನ್ನಾಗಿ ಮಾಡಿಕೊಂಡು ಬೆಳೆಸೋ ಕಾರಣಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಹೇಳಿ. ಆದ್ದರಿಂದಲೇ ಕಾಶಿಗೆ ಅವನೇ ಉಳ್ಕೊಂಡ, ಕಾಶಿಯಲ್ಲಿ ಉಳ್ಕೊಂಡ. ಇವರು ಕೊಲ್ಲಾಪುರದಲ್ಲಿ ಉಳ್ಕೊಂಡ ಹೊರತು ಇಬ್ಬರು ಕೂಡ ಮೊದಲೇ ಹೋಗಲಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಪುತ್ರಿಕಾ ಪುತ್ರ ಧರ್ಮ ನ್ಯಾಯ. ಅದಕ್ಕೆ ವಾಜೀಕ ರಾಜ್ಯ ಕೂಡ ಯಾತಕ್ಕೆ ಹತ್ತಿರಾಪುರದ ರಾಜ್ಯಕ್ಕೆ ಬರಲಿಲ್ಲ ಅಂತ ಕೇಳಿದರೆ ಅಲ್ಲಿ ಹೋಗ ಹುಟ್ಟಿದ ಆ ಕಾಲದಲ್ಲಿ ಹುಟ್ಟಿದ್ದ, ಆ ಕಾಲದ ವ್ಯವಸ್ಥೆ ಇತ್ತು. ಇದು ವಿಶಾಲ ಚೌಕಟ್ಟು ಕಂಡಂತಹ ಸಾಕ್ಷ ಸಾಯಿ ಹೋಗನು ತನ್ನ ಮಗನನ್ನ ತನ್ನ ಮಗಾದ ಸ್ವೀಕಾರ ಮಾಡ್ತಾನೆ. ಆ ಕೃತ್ಯವಾದ ಏಕನಾಥ ಪರಮಾತ್ಮನನ್ನ ತನ್ನ ಮಗಾದ ಸ್ವೀಕಾರ ಮಾಡಿ ತನಗೆ ಆರಾಧನೆ ಮಾಡಿ ದೊಡ್ಡ ಸಿದ್ಧಿಯನ್ನು ಪಡಿತಾರೆ. ಇದೆಲ್ಲ ಯೋಚನೆ ಮಾಡಿದ್ರೆ ಇದೆ ಪ್ರಸಂಗ ತಿಳಿದು ಇಬ್ಬರು ಅಣ್ಣಂದರೆ ತಾಯಿ ಮಾತ್ರ ಇವರಲ್ಲ, ದೇವರಿಗೆಲ್ಲ ಬೇರೆಯವರಾಗಿದೆ. ಆ ದೇವತೆ ಇರುವಾಗ ತಾವೇ ವಸುದೇವ. ಅವರಿಬ್ರು ಭಾರಿ ದುಷ್ಟವೇರು. ಅಲ್ಲಿ ದುಷ್ಟ ಬರ್ತಾನೆ, ದಾರಿಯಲ್ಲಿ ಹೊರಗೆ ಬರಬಾರದು ಅಂತ ಯೋಚನೆ ಮಾಡ್ತಾನೆ. ಆ ಶಿಲಾರ ಭಾರತದಲ್ಲಿ ಹೊರಗೆ ಬರಬಾರದು ಯೋಚನೆ ಮಾಡಿಬಿಟ್ಟು ದಾರಿಯಲ್ಲೇ ಯುದ್ಧ ಪ್ರಾರಂಭ ಮಾಡ್ತಾನೆ. ಮಹಾಭಾರತದೇ ಕೃಷ್ಣನ ಮುಂದೆ ಯಾವ ಯುದ್ಧ? ಕೃಷ್ಣ ತನ್ನ ಚಕ್ರವನ್ನು ಪ್ರಯೋಗ ಮಾಡ್ತಾನೆ, ಸುರಸನ ಚಕ್ರವನ್ನ. ಅವನನ್ನು ಸೀದ ಉಂಟು ಪೂರ್ತಿ ಸೀಳಿದ್ದಂತೆ ಕೃಷ್ಣ ತಲೆಯಿಂದ ಪಾದದಲ್ಲಿ ಸೀಣೆ ಹಾಕೊಂಡು ಹಾಕಿದ ಪೂರ್ತಿ ಹೇಳಿ ತುಂಡು ಮಾಡಿ ಕೃಷ್ಣ ತೊಂದು ಹಾಕಿದ್ರು. ಈ ಮೂಲಕ ತೋರಿಸ್ತಾರೆ ಸೋದರ ಭಾವ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಯಾವುದೂ ಇಲ್ಲ, ಧರ್ಮನ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ನಮಗೆ ಧರ್ಮವೊಂದಿಲ್ಲ, ಆಗಬಿಟ್ಟೆ ಧರ್ಮವೊಂದಿದೆ ಎಲ್ಲ ಬಿಟ್ಟು ಏಕತೆ ಮಾಡ್ತೇವೆ ಧರ್ಮವನ್ನು ಬಿಟ್ಟುಬಿಟ್ಟೆ ಸಾಧ್ಯ ಇಲ್ಲ. ಶೃಗಾರವಾದ ಕೃಷ್ಣ ಸೀಳಿಕೊಂಡಿರುತ್ತಾನೆ. ಅದನ್ನೇ ಭಗವದ್ಗೀತೆಯಲ್ಲಿ ತಾನೇ ಹೇಳ್ತಾನೆ ಅರ್ಜುನ, ಎಂದೂ ಕೂಡ ಬಂಧುತ್ವವನ್ನು ನೋಡುವ ಧರ್ಮ ಬಂಧುತ್ವದ ಕ್ಲಾಶ್ ಬಂದಾಗ ಧರ್ಮ ದೊಡ್ಡದೆ ಹೊತ್ತು ಬಂಧುತ್ವ ದೊಡ್ಡದಲ್ಲ. ಆ ರೀತಿ ಬಂಧುತ್ವ ದೊಡ್ಡದಾದ್ರೆ ಜಗತ್ತು ಹೇಗೆ ಉಳಿಯುತ್ತೆ ಅಂತ ಹೇಳ್ತಾರೆ. ನಾರಾಯಣ ಬಿಟ್ಟು ತದರ ಮಂದಿ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ. ನಾರಾಯಣ ದ್ವೇಷಿಗಳ ಹಾಗೂ ಅವರ ಅನುಬಂಧಿಗಳ ಅಂದರೆ ಅನುಯಾಯಿಗಳ ಒಂದು ಮೇಲೆ ಯುದ್ಧ ಮಾಡಿ ತೋರಿಸತಕ್ಕಂಥದ್ದು ದೊಡ್ಡ ಧರ್ಮ ಅದು ತಾನು ಮಾಡಿ ತೋರಿಸ್ತಾನೆ ಕೃಷ್ಣ. ಅದನ್ನು ಗೀತೆ ಹೇಳಿದಾಗ ಅರ್ಥ ಆಗುತ್ತೆ. ನಾವು ಬರೀ ಹೇಳೋದು ಮಾಡಿದವರು ಬೆಲೆ ಇರೋದಿಲ್ಲ, ಮಾಡಿ ಹೇಳಿದಾಗ ಅದಕ್ಕೆ ಅರ್ಥ ಬರುತ್ತೆ. ಇಂಥ ಅದನ್ನು ಮಾಡಿ ತೋರಿಸ್ತಾನೆ. ಪೂರ್ಣಕವಾಸುದೇವ ಅಣ್ಣ ಕೃಷ್ಣ ಕೊಂದ ಮುಂದೆ ಬರುತ್ತಾಗತ್ತೆ, ಇನ್ನು ಬಂದಿಲ್ಲ ಮುಂದೆ ಬರುತ್ತೆ. ಶ್ರೀಗಾರವಾಸದೇವ ನೀರು ಕೊಡ್ತಾ ಇದ್ದಾರೆ, ಜಗತ್ತಿಗೊಂದು ಸಂದೇಶವನ್ನು ಕೊಟ್ಟ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇನ್ನು ಕಥೆ ಗೊತ್ತು. ದುರ್ಯೋಧನ ಭೀಮಸೇನವರು ಕೊಡ್ತಾರೆ. ದುರ್ಯೋಧನ ಕೂಡ ಯಾರ ಅಣ್ಣ? ಮನೆ ನೋಡಿದ್ದು ದುರ್ಯೋಧನ ಅಣ್ಣ. ಅಣ್ಣನನ್ನು ಕೊಂದವರು ಪ್ರತಿಬಿಂಬನೇ ಪರಮಾತ್ಮ ಬಿಂಬ, ಅವರು ಪ್ರತಿಬಿಂಬ. ಅಣ್ಣನ ಕೊಂದವರಿಗೆ ಕೂಡ ಹೌದು, ಆದರೆ ನಿಜವಾದ ಅಣ್ಣನ ಬಗ್ಗೆ ಭಕ್ತಿ ತೋರಿಸ್ಬೇಕಾದ್ರೆ ಧರ್ಮರಾಜನೇ ಹೆಚ್ಚು ಆಧಾರ ತೋರಿಸ್ತಾರೆ. ಅಣ್ಣ ಸರಿಯಾಗಿದ್ದರೆ ಗೌರವ ಹೇಗೆ ತೋರಿಸ್ಬೇಕು, ಹೀಗೆ ತೋರಿಸ್ಬೇಕು. ತಪ್ಪಾಗಿದ್ದರೆ ಹೇಗೆ ಹೊಡೆಯಬೇಕು, ಆಗಬೇಕು. ಕೃಷ್ಣಾಗಿ ಹೊರದಾದ ದೇವರು ಎಷ್ಟೊಂದವರು ಬರ್ತಾವ ಬರೀ ಕೃಷ್ಣರಿಗಿಂತ ಮೂರು ತಿಂಗಳು ದೊಡ್ಡವರಿದೆ. ಅವರ ಮೇಲೆ ಕೃಷ್ಣ ಎಷ್ಟು ಗೌರವ ತೋರಿಸ್ತಾರೆ, ಅಣ್ಣ ಅಣ್ಣ ತೋರಿಸ್ತಾರೆ. ಯಾಕೆ ಅವ್ರು ಒಳ್ಳೆಯವರಾದ್ರು. ಈಗ ನಮ್ಗೆ ಅರ್ಥ ಆಗಿದೆ ಬಂಧುತ್ವ ಅನ್ನೋದು ಸೆಕೆಂಡರಿ, ಈ ಭಗವದ್ಭಕ್ತರಾಗಿರೋದು ವೈಷ್ಣವರಾಗಿರೋದು ಪ್ರೈಮರಿ. ಅದಿತ್ತು ಅಂದರೆ ಗೌರವಕ್ಕೆ ಆಧಾರ, ಅದಿಲ್ಲ ಅಂದರೆ ಗೌರವಕ್ಕೆ ಆಧಾರ ಆಗೋದಿಲ್ಲ. ಆ ದೋಷಕ್ಕೆ ಶೃಗಾರವಾಸದೇವನನ್ನು ಕೊಂದು ಅವನ ಮಗನಿಗೆ ಪಟ್ಟವನ್ನು ಕಟ್ತಾನೆ. ಅವನ ಚಕ್ರದೇವ ಅಂತ ಶೃಗಾರವಾಸದೇವ ಚಕ್ರದೇವ. ಅವನು ಸಾತ್ವಿಕ, ಅವನು ಮಣಿಭದ್ರ ಅಂತೇಳಿ ಕುಬೇರನ ಮಗ, ಅವನೇ ಪಟ್ಟಕ್ಕೆ ಕುಂದ ಕೊಡ್ತಾನೆ. ಇಲ್ಲೂ ಅಷ್ಟೇ, ಅಲ್ಲಿ ಕಂಸನನ್ನು ಕೊಂದ ಸರಿಯಾದ ಉತ್ತರಾಧಿಕಾರಿ ಅವನಪ್ಪ ಉಗ್ರತೆಯಿಂದ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಈ ಶೃಗಾರವಾಸದೇವನನ್ನು ಕೊಂದ ಅವನ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಇದನ್ನೆಲ್ಲ ತೋರಿಸಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಕೊಟ್ಟೆ ಹೊರತು ನ್ಯಾಯವನ್ನು ಸಲ್ಲಿಸ್ತಾನೆ ಕೃಷ್ಣ. ಅಷ್ಟೇ ತಮಗೋಷ್ಠಿ ಭಾರಿ ಖುಷಿಯಾಯಿತು. ಕಥೆ ಏಕತೆಯಲ್ಲಿದೆ. ಅಲ್ಲಿ 14ನೇ ಅಧ್ಯಾಯ 18ನೇ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಅದಿಷ್ಟು 17ನೇ ಅಧ್ಯಾಯಕ್ಕೂ ಬರೀ ಕೃಷ್ಣನ ಕಥೆ, ಕೃಷ್ಣನ 8 ಮದುವೆಗಳ ಕಥೆ. 16 ಮುಂದೆ ಬರುತ್ತೆ 8 ಮದುವೆಗಳ ಕಥೆ ಇಲ್ಲಿ ಹೇಳ್ತಾರೆ. ಆರಂಭದಲ್ಲಿ ಮುಖ್ಯವಾದ ಘಟ್ಟ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಭೀಷ್ಮಕರಾಜನ ಮಗಳಾಗಿ ಅವತಾರ ಮಾಡಿದ್ದಾರೆ. ಮಹಾಲಕ್ಷ್ಮಿಗೂ ಸಹ ಯಾವ ಕಾಲಕ್ಕೂ ಕೂಡ ಈ ಪ್ರಾಕೃತ ದೇಹ ಇಲ್ಲ, ಅಪ್ರಾಕೃತವಾದ ದೇಹ. ಪ್ರಕೃತಿಯ ಮೇಲಿದ್ದಾರಾದ್ರಿಂದ ಇನ್ನು ಪ್ರಾಕೃತ ದೇಹ ಇಲ್ಲ. ಜಗದುದರ ನತಿ ಗುಣ ವಿಮಾನ ಸೂತ್ರಗಳನ್ನು ಆಲೋಚನೆ ಭಾರತ ನಿಗಮ ಗತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವಾದ ಆನಂದ ಮಿಗೆ ಹರ್ಷ ನಿನ್ ಮಗಳಿ ಹಿಗ್ಗುವ ತ್ರಿಗುಣ ಮಾಣಿ ಮಹಾರೂಪಿ ಸಂತೈಸಲದು ನಿನ್ನ ತ್ರಿಗುಣ ಮಾಣಿ. ತ್ರಿಗುಣಗಳ ಮೇಲೆ ಇದ್ದಾರಾದ್ರಿಂದ ಅವರು ತ್ರಿಗುಣ ಬಂಧನ ಇಲ್ಲ. ಅವರು ಪ್ರಾದುರ್ಭಾವ ಪ್ರಾದುರ್ಭಾವದ ಸೀತಾರೂಪದಿಂದ ಯಜ್ಞಭೂಮಿಯಿಂದ ಮೇಲೆ ಪ್ರಾದುರ್ಭಕ್ತರಾಗ್ತಾರೆ. ಇಲ್ಲಿ ಪ್ರಾದುರ್ಭಾವ ಹೋಗುತ್ತಾರೆ. ಪದ್ಮಾವತಿಯಾಗಿ ಪ್ರಾದುರ್ಭಾವನೆ ಮತ್ತೆ ಸತ್ಯಭಾವನೆಯಾಗಿ ಪ್ರಾದುರ್ಭಾವನೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಮಹಾಲಕ್ಷ್ಮಿಯ ಬಗ್ಗೆ ಸ್ಪಷ್ಟ ಚಿತ್ರಣ. ಇನ್ನು ಉಳಿದ ಯಾವುದೇ ಒಬ್ಬ ದೇವತೆಗಳು ಸರಸ್ವತಿ ಭಾರತ ಸರಸ್ವತಿಯ ಅವತಾರ ಇಲ್ಲ, ಭಾರತೀಯ ಅವತಾರವನ್ನು ಮಾಡ್ತಾರೆ. ವಾಯುದೇವರು ಪ್ರಾಕೃತ ದೇಹ ಇದೆ, ಭಾರತೀಯರು ಪ್ರಾಕೃತ ದೇಹ ಇದೆ. ಆದರೆ ಅದು ಹೇಗಿದೆ ಅಂತ ಕೇಳಿದರೆ ಇದ್ದು ಇರುವ ಆ ರೀತಿ ಇದೆ. ಇವರಿಗೆ ಮಾತ್ರ ಇವೇ ಇದೆ. ಹೆಸರು ಭೀಷ್ಮಕ, ರುಕ್ಮಿಣಿ ದೇವಿ ಮಗಳು, ಅಣ್ಣ ರುಕ್ಮಿ ಅಂತ ಹೋಗಿ ರುಕ್ಮಿ ಅಣ್ಣ. ಅವನು ಮಹಾರಾಕ್ಷಸ. ರುಕ್ಮಿಣಿ ದೇವಿ ನೋಡಿದ್ರೆ ಮಹಾಲಕ್ಷ್ಮಿ, ಮಹಾರಾಕ್ಷಸ ಅಣ್ಣ ರುಕ್ಮಿ. ಅಂದಿದ್ದ ರಾಕ್ಷಸನಲ್ಲ, ನಾವು ಅಗಸ್ತ್ಯರ ಕಥೆಯಲ್ಲಿ ವಾತಾಪಿ ಇಲ್ವಲರು ಕಥೆ ಕೇಳಿದೆ. ವಾತಾಪಿ ಇಲ್ವಲರು ಅಂತ ಅಣ್ಣ ತಮ್ಮನೆ ಆ ಇಲ್ವಲ ಏನ್ ಮಾಡ್ತಿದ್ದ ಇಬ್ಬರು ಏನ್ ಮಾತಾಡ್ಕೊಂಡಿದ್ರಂತೆ, ಎಂಥ ರಾಕ್ಷಸರು ವಿಚಿತ್ರ ರಾಕ್ಷಸರು. ಇಲ್ವಲ ಅನ್ನದ ಅಡಿಗೆ ಮನೆ ಕೊಟ್ಟಿದ್ದ, ಅನ್ನದ ಬೇಯಿಸ್ಕೊಟ್ಟಿದ್ದ, ಅಡಿಗೆ ಮನೆ ಕೊಟ್ಟಿದ್ದ. ಅವರ ಅತಿಥಿಗಳ ಋಷಿಗಳು ಋಷಿಗಳೇ ಬಳಸಿಕೊಡೋರು. ಆಮೇಲೆ ವಾತಾಪಿ ಬಾಂತ ಕರೀತಿದ್ದ, ಅವ್ರು ಹೊಟ್ಟೆ ಹೊಕ್ಕೊಂಡು ಅವರು ಬಂದಿದ್ದ, ಅವ್ರಿಗೊಂದು ವಿರುದ್ಧವಾದ ಕಾರ್ಯ ಮಾಡಬೇಕು. ಆ ರೀತಿ ಎಂಥ ರಾಕ್ಷಸರು ಅಂದ್ರೆ ನಮ್ಮ ಶತ್ರು ಪರವಾಗಿಲ್ಲ, ಸೂಸೈಡ್ ಬಾಂಬ್ ಇದ್ದಾಗಿರೋಲ್ಲ ಕೂಡ. ತಾನು ಶತ್ರು ಇನ್ನೊಬ್ಬರು ಕೊಲ್ಲುವುದನ್ನು ಸಹ ಮತ್ತೆ ಬರುತ್ತಿದ್ದ, ಸಂಜೀವನ ಮತ್ತೆ ಬರಿಸಿಕೊಂಡು ಬಳಿಬರಲಿದ್ದ ಇಂಥ ರಾಕ್ಷಸರು. ಆ ಇಲ್ವಲ ಇದ್ದಾಗ ವಾತಾಪಿ ಜೀರ್ಣೋಭವ, ಇಲ್ವಲ ಮಾಡ ವಾತಾಪಿ ಇದ್ದಾಗ ಅಂತ ಇಲ್ವಲನೆ ಹುಟ್ಟಿ ಬಂದಿದ್ದಾರೆ, ರುಕ್ಮಿಯಾಗಿ ಹುಟ್ಟಿದ್ದಾರೆ ಅಂತ ರಾಕ್ಷಸ ರುಕ್ಮಿಣಿ ದೇವಿ ಅಣ್ಣ ಒಂದೇ ಮನೆಯಲ್ಲಿದ್ದಾರೆ. ಇದರಿಂದ ಅರ್ಥ ಆಗುತ್ತೆ ಎಲ್ಲ ಜೀವ ಜೀವ ಭೇದ ಒಂದೇ ಮನೆಯಾಗಿ ಎಲ್ಲೆಲ್ಲಿ ಹೋಗು ಸ್ವಲ್ಪ ವ್ಯತ್ಯಾಸ ಅಲ್ಲ, ವಿಚಿತ್ರ ವ್ಯತ್ಯಾಸ. ಏಕಾಚಿ ಉಪಾಸ ಮಾಡ್ತೀವರು ಈರುಳ್ಳಿ ಹುಳಿ ಅವರು ಅಣ್ಣ ತಮ್ಮ ಹೇಗಿರ್ಬೋದು. ಏನು ಆಶ್ಚರ್ಯ ಎಷ್ಟೋದ್ರೆ ಬಂದಿದೆ ಇವರು ಶೀರ ಕಾಮನ, ಅದಕ್ಕೆ ನಾವು ಗಾಬರಿ ಆಗಬಾರ್ದು. ಇದೇ ತಿಳ್ಕೊಬೇಕು ಸ್ವಲ್ಪ ಆಗಿದೆ ತಿಳ್ಕೊಳ್ಬೋದು, ಸ್ವಲ್ಪ ಚಿಂತನೆ ಮಾಡಿದಾಗ ಅದಕ್ಕೆ ಕಾಮ ಸೋನೆ ಯಾವುದು ಬರೋದಿಲ್ಲ, ಅವ್ರು ಯೋಗ್ಯತೆನೇ. ಇವತ್ತು ನೀರು ಇದು ಹೆಂಡಕ್ಕೆ ಕಾಲ ಇದೆ ಅಂದ್ರೆ ನಿರೋಧ ಹಾಗೆ, ಇವು ಕಬ್ಬು ಸಿಹಿ ಅಂದ್ರೆ ನಿರೋಧ ಹಾಗೆ. ಸ್ವಲ್ಪ ಅದು ತಿಳ್ಕೊಂಡಾಗ ನಮಗೆ ಅದು ಹೇಗೆ ಯೋಚನೆ ಮಾಡಬೇಕು ಗೊತ್ತಾಗ್ತದೆ. ಇದನ್ನು ಭಗವಂತ ತೋರಿಸಿಕೊಡ್ತಾರೆ. ಆ ರುಕ್ಮಿ ಜಲಾನಂದ ಶಿಷ್ಯವು, ಶಿಶುಪಾಲ ದಂತವಕ್ರ ಜಲಾಸಂಗಿಗಳು ರುಕ್ಮಿ ಮತ್ತು ಸೌಹಾರ್ದ ಸಾಧು ಅಂತ ಒಬ್ಬ, ಇವೆಲ್ಲ ಜಲಾಸಂದ್ರ ಪಟ್ಟ ಶಿಷ್ಯರು. ಅವರೆಲ್ಲ ಸೇರಿ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ಭೀಷ್ಮಕರಾಜರ ತಲೆ ಯೋಚನೆ ಬರುತ್ತೆ, ರುಕ್ಮಿಣಿ ಸ್ವಯಂವಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ತಕ್ಷಣ ಘೋಷಣೆ ಮಾಡ್ತಾರೆ, ರುಕ್ಮಿಣಿ ಸ್ವಯಂವಾರ ಅಂತ ಘೋಷಣೆ ಮಾಡ್ತಾ ಇವರೆಲ್ಲ ಸೇರಿ ಹೇಗಾದ್ರೂ ಮಾಡಿ ರುಕ್ಮಿಣಿ ಕೃಷ್ಣನಿಗೆ ಸಿಗದಂತೆ ಮಾಡಬೇಕು, ಕೃಷ್ಣ ರುಕ್ಮಿಣಿಯೇ ಒಂದಾಗಬಾರ್ದು ಅಂತ ಯೋಚನೆ ಮಾಡಿ ಅವರೆಲ್ಲ ಏನು ಮಾಡಿದಾರಂದ್ರೆ, ಆದಷ್ಟು ಬೇಗ ತಾವು ಬದಲು ಸ್ವಯಂವಾರ ಮಾಡಕ್ಕೆ ಹೋಗ್ಬಿಡೋದು, ವಿದರ್ಭ ದೇಶಕ್ಕೆ ಹೋಗ್ಬಿಡೋದು, ಕೃಷ್ಣ ಒಳಗಿಂತ ಮುಂದೆ ಸ್ವಯಂವಾರ ಆಗಿಬಿಡೋದು. ಅವ್ರ ಪ್ಲಾನ್ ಏನಂದ್ರೆ, ರುಕ್ಮಿಣಿ ಏನಾದರೂ ಕೃಷ್ಣ ನೋಡಿಬಿಟ್ರೆ ತಮ್ಮ ಯಾರಿಗೂ ಮಾಲೆ ಹಾಕೋದಿಲ್ಲ, ಕೃಷ್ಣ ರುಕ್ಮಿಣಿ ಬಿಡೋದೇ ಇಲ್ಲ, ಕೃಷ್ಣ ಜಗದೇಕ ಸುಂದರ, ರುಕ್ಮಿಣಿ ಜಗದೇಕ ಸುಂದರಿ, ಅವರಿಬ್ಬರು ಒಬ್ಬರು ನೋಡಿದ್ರೆ ನಮ್ಗೆ ಯಾರಿಗೂ ಯೋಚನೆ ಇಲ್ಲ, ಮದುವೆ ಹಾಗೇ ಬಿಡ್ತಾರೆ. ಅವರಿಬ್ಬರು ನೋಡೋದಕ್ಕಿಂತ ಮುಂಚೆ ಮದುವೆ ಮಾಡ್ಬೋದು, ಅವರಿಬ್ಬರು ಎಂತ ನೋಡಿಲ್ಲ ಅರ್ಥ ಮಾಡ್ಕೋಬೇಕು. ನಿತ್ಯ ಅಭಿಯೋಗಿಗಳು ಇವರು ಎಲ್ಲ ಸಂಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡಿದ್ರೆ ಎಲ್ಲ ಯಾಕಾಗ 27 ಸೈಡ್ ಅಂತ ಹೊರಟ, ಇನ್ನೇನು ವಿದರ್ಭ ದೇಶ ಹತ್ರ ಬರ್ತಾ ಇದೆ ವಿದರ್ಭ ದೇಶ. ಅಷ್ಟು ಸರಿಯಾಗಿ ಕೃಷ್ಣ ಸುಖ ಅನುಭವಿಸ್ತಾ ಇದ್ದಾರೆ. ಯಾವಾಗ ಅಷ್ಟು ಹತ್ರ ಹೋಗಲ್ಲ ಕೃಷ್ಣ ಆಗದೇನೆ ಸ್ಟಾರ್ಟ್ ಮಾಡ್ತಾರೆ, ಕೃಷ್ಣ ನಡ್ಕೊಂಡು ಹೋಗ್ಬೇಕಾ, ಅವ್ರಿಗೆ ಇಲ್ಲದ ಜಾಗ ಇದೆ. ಆಗುತ್ತೆ ಪರಮಾತ್ಮ ತದ್ಭಾವವು ಅನ್ಯಾನ ತೇತಿ ತಿಷ್ಠದ ಈಶಾವಾಸ ಉಪನಿಷತ್ ಹೇಳಿ ಓಡುವವರನ್ನ ಪರಮಾತ್ಮ ಕೂತೆ ದಾಟಿಬಿಡ್ತಾನೆ. ಇದಕ್ಕೆ ಎಕ್ಸಾಂಪಲ್ ಇರ್ಬೋದು, ಗರಡನ್ನು ನೇರ್ತಾನೆ ಸರ್ವಂತ ಹೊರಡ್ತಾನೆ, ನಡ್ಕೊಂಡವ್ರು ಎಷ್ಟೋ ಇರ್ತಾರೆ, ಪ್ಲೇಸ್ ಅವರು ಹೇಗೆ ಹೋಗ್ತಾರೆ. ಈ ಫಾಕ್ಟ್ ಪ್ಲೇಸ್ ಕಾನ್ಸೆಪ್ಟ್ ಇರೋ ದೇವರು ಅಂತ ವಿಷ್ಣು ಹೋಗ್ನೇ ಇಲ್ಲೂ ಕೂಡ ದಾಸರು ಹೇಳ್ತಾರೆ. ಹರಿ ಸರ್ವೋತ್ತಮ ಯಾತಕ್ಕೆ ಅವ್ರ ವಾಹನಗಳನ್ನು ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ರುದ್ರದೇವರ ವಾಹನ ಏನು ನಂದಿ, ಇವತ್ತು ಹೋಟೆಲ್ ಬೆಳಗಲು ಇವತ್ತು ಯಾರು ಕೂಡ ಎತ್ತಿರ್ಗಾಡಿ ಓಡಾಡಲು ಬಿಟ್ಬಿಟ್ಟಿಲ್ಲ, ಎತ್ತಿರ್ಗಾಡಿ ಉಪಯೋಗಿಸೋದಿಲ್ಲ. ಆದರೆ ಇವರು ಹಂಸ ಬ್ರಹ್ಮದೇವರು, ಇದಕ್ಕಿಂತ ಮಾಡ್ತಾರೂ ಕೂಡ ಗರುಡರಷ್ಟು ಮಾಡ್ತಾರಲ್ಲ ವಿಷ್ಣುವಿನ ವಾಹನ ಗರುಡ. ಅಂದಮೇಲೆ ಯಾರು ಅವರು ಯಾರ ಬೇಕಾದ್ರೂ ಫಾಸ್ಟೆಸ್ಟೋ ಅವರು ಸರ್ವಶ್ರೇಷ್ಠರು ತಿಳ್ಕೊಂಡಾಗ ಕೂಡ ಅದೇ ಸರ್ವೋತ್ತಮ. ಇದನ್ನ ಪುರಂದರದಾಸರು ಬರೀತಾರೆ. ಈ ಬರೆಯ ಸ್ವಭಾವ ದೇವರಲ್ಲಿ ನಾಕಾಣೆ ಗೋಪೀಜನ ಪ್ರಿಯ ಗೋಪಾಲಗಲ್ಲದಲ್ಲಿ ಗಗನದಲ್ಲಿ ಸಂಚರಿತ ಗರುಡದೇವನೇ ದ್ವಾರ. ಆಕಾಶದಲ್ಲಿ ಹಾಡಂತ ಗರುಡದೇವನ ಇದ್ದರೆ ಕುದುರೆಯಾಗಿರ್ಬೇಕಾದ್ರೆ ಇವನು ಸಮ ಯಾರಿದ್ದಾರೆ ಹರಿಸರ್ವತ್ತೊಂದು ದರ್ಶನ ಇರ್ಬೋದು. ರುದ್ರದೇವರಿಗೆ ವೃಷಭ ವಾಹನ, ಕೃಷ್ಣನಿಗೆ ಗರುಡ ವಾಹನ, ಗರುಡ ರುದ್ರದೇವರಿಗೆ ಸಮಾನ. ಅಂದ್ರೆ ವಾಹನದಲ್ಲಿ ವಾಹನ ದೊಡ್ಡ ವಾಹನದಲ್ಲಿ ಬೇರೆ ದೊಡ್ಡವನು ತಿಳ್ಕೊಂಡ್ರು ಕೂಡ ಅದೇ ಸರ್ವೋತ್ತಮ. ಅಲ್ಲಿಗೆ ಬರ್ತಾನೆ ಮೇಲಿಂದ ಇವರೆಲ್ಲ ಹೋಗ್ತಿರ್ತಾರೆ. ಗರುಡ ಏನ್ ಮಾಡಿದಂತೆ ಒಂದ್ಸತ್ತ ರೆಕ್ಕೆ ಹೊಡಿತಾನೆ, ಈ ಹೊಡಿತಾನೆ 27 ಹೊರಗಡೆ ಆಗಿಬಿಡ್ತಾರೆ ಎಲ್ಲ ಬಾಡಿ ಎಲ್ಲ ಉಳಿದುಕೊಂಡು ಬಿಡ್ತಾ ಇರ್ತಾರೆ. ಆ ಬಾಡಿ ಬರುತ್ತಾರೆ ಹೆರಿಕೆ ಕ್ರಮದ ಮಣ್ಣು ಹೇಗೆ ಇರ್ತಾರೆ ಆ ತರ ಎಲ್ಲ ಹೊರತಿದೆ. ಗರುಡಿಡ್ತಾರೆ ಏನ್ ಪ್ಲಾನ್ ಮಾಡಿದ್ರು ಕೃಷ್ಣ ಹೋಗಬಾರ್ದು ಅಂತೇಳಿ ಕೃಷ್ಣ ಇವರಿಂದ ಒಂದು ಹೇಳಿ ಶ್ರೇಗಂಡ ಕೃಷ್ಣ ಸೇರ್ಕೊಂಡು ಹೇಳ್ತಾರೆ ಬಿಟ್ಟೆ. ಇವರೆಲ್ಲ ಯೋಚನೆ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಎಮರ್ಜೆನ್ಸಿ ಮೀಟಿಂಗ್ ಹೇಳ್ತಾರೆ ಏನ್ ಮಾಡ್ಬೇಕು. ನಾನು ಅವ್ರು ಹೇಳ್ತಾರೆ ಈ ದೃಶ್ಯ ಪದತ್ತೇನ ಕೃಷ್ಣನ ವಾಹನದ ಶಕ್ತಿ ಇಷ್ಟಿರ್ಬೇಕಾದ್ರೆ ಕೃಷ್ಣನ ಶಕ್ತಿ ಎಷ್ಟಿರ್ಬೇಕು ಎಲ್ಲ ಯೋಚನೆ ಮಾಡ್ತಾ ಎಷ್ಟು ಸಂಚೋರು ಕೂಡ ಒಂದ್ ಸರ್ಕಾರ ಗೆದ್ದಿದ್ದೇವೆ ಯೋಚನೆ ಮಾಡ್ತೇವೆ. ಒಂದ್ ಸರ್ಕಾರ ಗೆದ್ದಿದ್ದೇವ ಕೆಲವು ಯೋಚನೆ ನಮಗೆ ಬಂದಿದೆಯಾ? ಅದು ನಾಟಕದ ಸಾಗ ಮಾತಾಡ್ತಾರೆ ಎಂದೆಲ್ಲ ಅವರೆಲ್ಲ ಹತ್ರ ಬಂದಿಲ್ಲ. ಏನಿದೆ ಈಗಾಗಲೇ ಅಂತ ಹೇಳಿದಾಗ ಶಿಶುಪಾಲ ಮಾತಾಡ್ತಾರೆ. ಜರಾಸಂದ ನಾನು ಗುರು ಪ್ರಸಕ್ತ ಬಂದು ಅಂತ ಮಾತಾಡ್ತೇನೆ ಅಂತ ಹೇಳ್ತಾರೆ. ಏನು ಅಂದ್ರೆ ಇವಾಗ ನೀನ್ ಹೇಳಿದಾಗ ನಾವೆಲ್ಲೂ ಗೆದ್ದಿಲ್ಲ, ಎಲ್ಲ ಹತ್ರನೂ ಬಂದಿಲ್ಲ, ಕೃಷ್ಣವಾದ ನಮ್ಮ ಬಲಿ ಕೆಲವಿಲ್ಲ, ನಮ್ಮ ಹುಚ್ಚಾಬಟ್ಟೆ ಹೊರಗೆ ತೋರಿಸಿ ತೋರಿಸಿಬಿಡ್ತಾರೆ. ಅದಕ್ಕೆ ಯಾಕೆ ಒಂದು ಕೆಲಸ ಮಾಡಬಾರ್ದು ಅಂತ ಏನು ಅಂತ ಹೇಳ್ತಾರೆ. ಅವೆಲ್ಲ ಹತ್ರ ಯಾಕೆ ಸಣ್ಣಾಗಬಾರ್ದು ಅಂತ ಕೇಳ್ತಾರೆ. ಯೋಚನೆ ಮಾಡಿ ಕರೆಯ ದಸ್ತ ವೇಳೆ ಕಾರಣವಾಗಿ ಯೋಚನೆ ಮಾಡ್ತಾ ಇದ್ದೆ. ನಾವೆಲ್ಲ ಸರಳಾಗಿರೋ ಕೃಷ್ಣನಿಗೆ ಸುಖ ಇರುವವರನ್ನು ಕೇಳಿದ್ರು. ಅದು ಶಿಶುಪಾಲಯ ಮಾತು ಯಾತಕ್ಕಾಗ ಅಂತ ಹೇಳ್ತಾರೆ. ಒಳಗೆ ಜಯ ಇದ್ದಾನೆ ಅದಕ್ಕೆ ಶರಣಾಗಿ ಯೋಚನೆ ಬಂದವರು. ಬರೆಯೋದ್ರಿಂದ ಯೋಚನೆ ಬರೋದಿಲ್ಲ. ಈ ಮಾತು ಕೇಳಿದ ತಕ್ಷಣ ಜರಾಸಂದ ನೋಡಿದಂತ ಅವನ್ನ ದಹನಿಗೆ ಸುಟ್ಟುಗಳಾಗಿ ನೋಡಿದ್ದಂತೆ. ಇಂಥ ಮಾತು ತಲೆ ಹೋಗುತ್ತವೆ ಎಂದು ಕೂಡ ಸಾಧ್ಯನೇ ಇಲ್ಲ. ಆಗ ಸಾಗರಾಗಿ ಮಾತಾಡ್ತಾರೆ. ಕೆಲವು ಶಿಶುಪಾಲ ಬುದ್ಧಿ ಇದೆ ನನಗೆ, ನಮ್ಮ ಗುರು ಯಾರು ತಿಳ್ಕೊಂಡಿದ್ದೀಯ ಜರಾಸಂದ ಗೊತ್ತಾ ಇವನು. ನಾವೆಲ್ಲ ಯಾರು ಹಸುರರು, ಹಸುರರಿಗೆ ಗುರು ಯಾರು? ಶಿವ, ಶಿವಭಂತನ ಗುರು, ಆತ ದೇವ ಅಂತ ಶಿವ. ಆಚಾರ್ಯ ಪೌರ್ಣೋತ್ಸವ ಹೇಳ್ತಾರಲ್ಲ, ಆಚಾರ್ಯ ಜರಾಸಂದ ಅಂದ್ರೆ ದೇವರು ಶಿವ ಅಂತ. ನಮ್ಮ ಸ್ವಧರ್ಮ ಗುರು ಅಂತ, ನಮ್ಮ ಸ್ವಧರ್ಮ ಏನು? ಹರಿ ಬೇಡ ಸ್ವಧರ್ಮ. ಈ ರೀತಿ ಯೋಚನೆ ಮಾಡಿದ್ರೆ ಕಳ್ಳ, ನಮ್ಮ ಸ್ವಧರ್ಮ ಕಳ್ಳತನ. ಏನ್ ಮಾಡಿ ಕೊಡಬಾರ್ದು ಅಂತಕೊಂಡು ಹೇಗಾಗ ಒಬ್ಬ ಕೊಲೆಗಳಕ ಕೊಲೆ ಮಾಡೋದು ಸ್ವಧರ್ಮ. ಸ್ವಧರ್ಮ ಆಗುವಂತು ಶುದ್ಧವಾದ ಸ್ವಧರ್ಮ ಆಗುತ್ತೆ ಹೊರತು ನಿಷಿದ್ಧವಾದ ಸ್ವಧರ್ಮ ಆಗುತ್ತೆ. ಅದು ಅಸುರರ ಕಾನ್ಸೆಪ್ಟೇ ಹೇಗೆ? ಎಷ್ಟೋ ಜನ ಅವನು ಮಾತಾಡ್ತಿರ್ತಾರೆ, ಆಧುನಿಕರ ದುರ್ಮತ ಅನುಸರಿಸ್ತಿರ್ತಾರೆ, ವಾದಲ್ಲಿ ಸೋತ್ಬಿಡ್ತಾರೆ, ಕೊನೆಗೆ ಒಂದು ತೀರ್ಮಾನ ಪಡ್ತಾರೆ. ನೀವೇನೇ ಹೇಳಿ ಗ್ರಂಥಾಚಾರ ಬಿಟ್ಟು ಉತ್ತರ ಕೊಡೋದ್ರೆ ಬರಲಿಲ್ಲ, ಸರಿ ನಮ್ಮ ಯೋಚನೆ ಇಲ್ಲ, ನಮ್ಮ ಮಾತಾಡ ಬಿಡೋದಿಲ್ಲ. ಯಾಕೆಂದ್ರೆ ಭಗವಂತ ಹೇಳಿದ್ದಾರೆ ಸ್ವಧರ್ಮೇ ನಿಧಾನ ಶ್ರೇಯ. ಅದಕ್ಕೆ ಇದರಲ್ಲೇ ಸಾಹಿತ್ಯ ಈ ರೀತಿ ಅರ್ಥ ಮಾಡಿಕೊಂಡ್ರೆ ಗೀತಾ ಗತಿಯೇನಾಗಬೇಕು? ಗೀತಾ ಸ್ವಧರ್ಮ ಅಂದ್ರೆ ಅದಲ್ಲ, ಸ್ವವರ್ಣಾಕ್ರಮೋಚಿತ ಧರ್ಮ ಸ್ವಧರ್ಮ ಅಂತಾರೆ ಹೊತ್ತು. ಇದು ಸ್ವಧರ್ಮ ಅಲ್ಲ, ವಿಹಿತ ಧರ್ಮ ಇದೆ. ಅಂದ್ರೆ ಅವ್ರು ಸ್ವಧರ್ಮದ ಕಾನ್ಸೆಪ್ಟೇ ಹೇಗಿರುತ್ತೆ ಅಂತ ತಿಳ್ಕೊಂಡ್ರೆ ಏನ್ ಮಾಡ್ಬೇಕಾಗ? ನಮ್ಮಲ್ಲೂ ಹಾಗಿರ್ತಾರೆ, ಏಕಾಶಿವಾಸ ಮಾಡೋದಿಲ್ಲ, ನಮ್ಮ ಅಪ್ಪ ಮಾಡಿಲ್ಲ, ನಮ್ಮ ತಾತ ಮಾಡಿಲ್ಲ, ನಮ್ಮ ಮನೆಗೆ ಆಗಬಾರ ಕುಲಧರ್ಮ ಅಲ್ಲ, ಕುಲಧರ್ಮ ಬೇರೆ. ಇಂಥ ಮಾತಾಡಿದ್ರೆ ಯಾರು ಹೇಳಲಾಗ್ತಿದೆ, ತುಂಬಾ ಜನ ಮಾತಾಡ್ತಾರೆ, ಹೇಗೆಲ್ಲ ಮಾಡಬಾರ್ದು, ಭಾರಿ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಕಡೆ ಇವರು ಸಂಕಟ ಇವರು ತಪ್ಪೇ ಮಾಡ್ತಾರೆ. ಆದ್ರೆ ಏಕಾಶಿ ಉಪವಾಸ ಮಾಡಬೇಕು, ಏಕಾಶಿ ಊಟ ಮಾಡಿ ನಾವು ಮಾಡಬಾರ್ದು ಎಷ್ಟು ವರ್ಗ ನಾವು. ಅದು ಈ ರೀತಿ ಯೋಚನೆ ಮಾಡಿದ್ರೆ ಮನುಷ್ಯ ಉದ್ಧಾರ ಆಗಲ್ಲ. ಯಾವಾಗ ಯಾವ ಸ್ವಧರ್ಮ ಅಂತ ಭಗವಂತ ಹೇಳಿದ್ರಲ್ಲ, ಅದೇ ಪರಮಾತ್ಮ ವೇದಗಳ ಉಲ್ಲೇಖದಲ್ಲಿ ಕಾಣ್ತೇವೆ. ಅಸತ್ವ ಸದ್ಗಮಯ, ಅಸತ್ ಪಟ್ಟಂತ ಸತ್ಪಟ್ಟಕರ ಮಾಡಿ ಕರೆದು ಈಗ ಪ್ರಾರ್ಥನೆ ಮಾಡ್ತಾರೆ. ಈ ಪ್ರಾರ್ಥನೆ ಅಂತಕ್ಕಾಗಿ ಸ್ವಧರ್ಮನೆ ಆಗೋದಾಗಿದ್ದರೆ ಪ್ರಾರ್ಥನೆ ಬೇಕಾಗ್ತಿರಲಿಲ್ಲ. ಮತ್ತು ದುಷ್ಟತರದ ಕಾನ್ಸೆಪ್ಟೇ ಬರ್ತಿರಲಿಲ್ಲ, ಎಲ್ಲರೂ ಸಜ್ಜನಂತಾಗಿಬಿಟ್ಟೆ. ಆದ್ದರಿಂದ ಹರಿ ನಾವು ದುಷ್ಟದ್ವೇಷ ಮಾಡಲೇಬೇಕು, ಸುಮ್ಮನೆ ಇರು. ಆಗ ಶಿಶುಪಾಲ ಅಂತ ಹೇಳಿದ್ದಂತೆ, ಶಿಶುಪಾಲ ಸಾರಿ ಕೇಳುವಂತಾಗಿ ತಪ್ಪಾಗಿ ಕೇಳುವಂತೆ ತಪ್ಪಾಗ ಅಸತಿ ಆವೇಶ ಬರ್ತವರು ಅವ್ರು ಹೇಳಬೇಕಾದ ಆವೇಶವರು ಸರಿ ಸರ್ ಆಗ್ತದೆ ತಪ್ಪಾಯ್ತು ತಗೊಂಡ್ಬಿಟ್ಟಂತೆ. ಸರಿ ಮುಂದೆ ಏನು ಮಾಡಬೇಕಂತ ಆಗ ಯೋಚನೆ ಮಾಡ್ತಾರೆ. ಈ ಯೋಚನೆ ಬರ್ತಾರೆ, ನಾವು ಕೆಲಸ ಮಾಡೋಣ, ಕೃಷ್ಣ ಮುಂದೆ ಹೋಗ್ಬಿಟ್ಟ, ನಾವು ಹೋಗಿ ಸೇರ್ಕೋಬೇಡ. ಈ ಕೃಷ್ಣ ಇದ್ರೆ ನಮಗೆಲ್ಲೂ ಭಾರಿ ಬಿಡೋದಿಲ್ಲ. ಅದಕ್ಕಾಗಿ ಕೃಷ್ಣ ಅಲ್ಲಿಂದ ಹೋಗ್ಬಿಡೋದು. ಆಮೇಲೆ ಸ್ವಯಂವಾರ ಕಂಟಿನ್ಯೂ ಮಾಡೋಣ. ಆ ಸಮಯ ಸ್ವಯಂವಾರ ನಾವು ವ್ಯವಸಾಯ ಮಾಡಬಹುದು, ಇಲ್ಲ ಹೋದ್ರೆ ಕೃಷ್ಣನಿಗೆ ಭಾರಿ ಹಾಕ್ತಾರೆ ರುಕ್ಮಿಣಿ ಅಂತ ಹೇಳಿ ಕೃಷ್ಣ ಬಂದಾಯಿತು. ಏನ್ ಮಾಡ್ಬೇಕು ಕೃಷ್ಣ ಇಲ್ಲದಂತೆ ಮಾಡ್ಬೇಕಾದ್ರೆ ಅಂದ್ರೆ ಅವ್ರು ಯೋಚನೆ ಮಾಡ್ತಾರೆ. ಕೃಷ್ಣನಿಗೆ ನಾವು ಅವಮಾನವನ್ನು ಮಾಡಬೇಕು ಸಭೆ. ಸಜ್ಜನ ರಕ್ಷಣೆ ಮೂಲಕ ಅವಮಾನಗಳಿರೋದೇ ಬಿಟ್ಟೋಗ್ಬಿಡ್ತಾರೆ, ಅವಮಾನ ಪಟ್ಟೆ ತೋರ್ಬಿಡ್ತಾರೆ. ಸದ್ಯದೇವ ಇದ್ದವರೆಲ್ಲ ಹಾಕಿ ಕರಣವು ಬಿಹಾರೇ ನಿರ್ಯ ಆ ದಕ್ಷ ಪ್ರಜಾಪತಿಯ ಸಭೆ ರುದ್ರದೇವರು ಅವಮಾನವಾಗಿ ನೋಡಿದ್ದಕ್ಕೆ ಸದ್ಯದೇವ್ ಹೊರಟೋಗ್ಬಿಡ್ತಾರೆ. ಸಜ್ಜನಿಗೆ ಅವಮಾನವಾಗಿ ಇರೋದಿಲ್ಲ, ಸಂಭಾವಿತ ಜಾತಿ ಮರಣಾದ ರೀತಿ. ಕೃಷ್ಣನಿಗೆ ನಾವು ಏನು ಮಾಡಿ ಅವಮಾನ ಮಾಡೋಣ, ಯಾವ ರೀತಿ ಅವ್ರಿಗೆ ಆಕಾರ ಕೊಡೋದು ಬೇಡ, ಗೌರವ ಕೊಡೋದು ಬೇಡ, ಅಡಿಕೆ ಪಾತ್ರೆ ವಿಚಾರಗಳು ಬೇಡ, ಸ್ವಲ್ಪ ಕೂಡ್ತಾರೆ ಎದ್ದು ಹೋಗ್ತಿರ್ತಾರೆ. ಆದರೆ ಸ್ವಯಂವಾರ ಮಾಡುತ್ತೆ ಎಷ್ಟು ಕುತಂತ್ರ ಮಾಡ್ತಿದ್ದಾರೆ ಅಂದರೆ ದೇವರಿಗೆ ಅವಮಾನ ಮಾಡು. ಈ ನಮ್ಗೆ ಅರ್ಥ ಆಗುತ್ತೆ, ಯಾರ ಮನೆಯಲ್ಲಿ ಭಗವಂತನೇ ಅರ್ಥಪಾತ್ಯಾಗಿ ವಿಚಾರ ನಡೆಯಲಿಲ್ಲೋ ಅದು ಜರಾಸಂಧಾನ ಅಂತ ಹಾಕೊಂಡಾಗಿರುತ್ತೆ. ನಾವು ದೇವ್ರ ಪೂಜೆ ಕ್ಯಾನ್ಸಲ್ ಅಂತ ಹೇಳಿದ್ರೆ ಜರಾಸಂಧಾನ ತತ್ವನೇ ಹೊರತು ಅದು ಸಾತ್ವಿಕರ ತತ್ವ ಅಲ್ಲ. ಹಾಗೆ ಮಾಡಿಬಿಟ್ಟು ತೀರ್ಮಾನ ಮಾಡಿಕೊಂಡ್ರು. ಈ ಮೀಟಿಂಗ್ನಲ್ಲಿ ಇಬ್ರು ವಿಷಯ ಕೇಳಿಕೊಂಡ್ರು. ಪ್ರಥ ಕೈಶಿಕ ಅಂತ ಇದ್ರು, ಪ್ರಥ ಕೈಶಿಕ ಅವ್ರು ಭೀಷ್ಮಕರಾದ ತಮ್ಮಂದಿರು, ಇಬ್ರು ತುಂಬ ಯೋಗ್ಯರು. ಅವರ ಬಹುಮಾನ ಶುಂಭೋ ಅಂತ ಆಚರಣೆ, ಬಹುಮಾನ ಶುಂಭಿ ಅಂತ ಇಬ್ಬರು ಅವತಾರವಾಗಿ ಬಂದವರು, ತುಂಬ ಸಾತ್ವಿಕರು. ಅದು ತುಂಬ ದುಃಖ ಆಯಿತು. ಅವರು ಹೊರಟು ಕೃಷ್ಣನ ತಮ್ಮನೇ ತರ ಕೃಷ್ಣ ಅಂತ ಮೂರ್ಖತನ ತೋರಿಸಿದ್ದರು. ದಯವಿಟ್ಟು ನಮ್ಮ ತಪ್ಪ ಅಲ್ಲ ಇದು, ಕ್ಷಮಿಸಬೇಕು ಅಂತ ಕೃಷ್ಣನ ಕೇಳ್ಕೊಳ್ತಾ ಇದ್ದಾರೆ. ಕೃಷ್ಣ ಯೋಚನೆ ಮಾಡಿದ್ದೀನಿ ಅಂತ ಹೇಳ್ತಿದ್ದಾನೆ. ಇಲ್ಲೊಂದು ಪ್ರಸಂಗನೇ ಇದೆ. ಯಾವಾಗ ಈ ಮೀಟಿಂಗ್ ತೀರ್ಮಾನ ಮಾಡಿದ್ರೆ ಅವಮಾನ ಮಾಡಬೇಕು ಅಂತೆ, ಅಷ್ಟೊತ್ತಿಗೆ ಬೇಕೆಂದೋ ಇಂದ್ರದೇವರ ದೂತ ಬರುತ್ತಾ ನಿಂತ್ಕೋಗ ನೋಡಿ, ಇಂದ್ರದೇವರು ಸಂದೇಶ ಕೊಟ್ಟಿದ್ದಾರೆ, ನೀವು ಕೇಳದಂತ ನಡೆಯಬೇಕು ಅಂತ ಹೇಳಿದರು. ಏನು ಸಂದೇಶ? ನೀವೆಲ್ಲರೂ ಸೇರಿ ಕೃಷ್ಣನಿಗೆ ಈಗ ವಿಶೇಷ ಪಟ್ಟಾಭಿಷೇಕ ಮಾಡಿ ಪೂಜೆ ಮಾಡಬೇಕು. ಇಂದ್ರದೇವರು ಕಳಿಸಿದ ಒಂದು ಜಾತನೆ ಕಷ್ಟ, ಕೃಷ್ಣನಿಗೆ ಪೂಜೆ ಮಾಡಬೇಕು. ಕೃಷ್ಣನಿಗೆ ಪೂಜೆ ಮಾಡದೆ ಹೋದರೆ ನಾನು ವೈದ್ಯರಾಜವನ್ನು ಹೊಡಿತೇನೆ ನಿಮ್ಮನ್ನು ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಕಷ್ಟ ಪಾತ್ರ ಬಿಟ್ಟು ಕಠಿಣ ಮಾಡಿ ಏನು ಮಾಡಬೇಕು? ಇಷ್ಟೊತ್ತು ಮಾಡಿದ್ದೇನೆ ಅವರೀಗ ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತ ಗೊತ್ತದೇ. ಏನು ಶಾಸನ ಬಂದಿದೆ ಈಗ ಕೃಷ್ಣನಿಗೆ ಭಾರಿ ಸನ್ಮಾನ ಮಾಡಬೇಕು ಅಂತ ಬಂದಿದೆ, ಏನು ಮಾಡಬೇಕೀಗ? ಅವರೆಲ್ಲ ಮಾತಾಡ್ಕೋತಾರೆ. ಇಂದ್ರದೇವರು ಮಾತನ್ನು ನಾವೇನು ಜನಸಂದ ಅಂದನಂತೆ, ಇಂದ್ರ ಎಷ್ಟು ಹೆಚ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ ಹೇಳಿದ್ರು. ಇಂದ್ರ ಎಷ್ಟು ಹೆಚ್ಕೊಂಡ್ಬಿಟ್ಟಿದ್ದಾರೆ, ಮೊದಲೆಲ್ಲ ಮಾತಾಡಿದ್ರೆ ಹೆದರ್ತಿದ್ದ, ಈ ಹೆದರದೆಲ್ಲ ನೋಡಿದೆಯಾ, ಆ ಕೃಷ್ಣನ್ ತಂದು ಕೋಟೆ ಆ ಕಡೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ದ. ಇದರಿಂದ ಅರ್ಥ ಇರುವಂತೆ ಜನಾಸಂದ ಬರೀ ಬಾಧಿಕಾರಿಗಳಂತಲ್ಲ, ದೇವತೆಗಳು ನಿಯಂತ್ರಣ ಮಾಡೋ ಸಾಮರ್ಥ್ಯ ಕೊಡ್ತೀವಿ ಅಂತ ಬೈದ್ಯವರು. ಈಗ ತಮ್ಮ ಕೇಳದೇ ಇಲ್ಲ ಅವ್ರಿಗೆ, ಯಾಕೆ ಕೃಷ್ಣರ ಬಾಳಿದ ನೋಡಿ ಆಗಿದ್ದಾರೆ. ಆಯಿತು, ಕೆಲಸ ಮಾಡೋಣ. ಅವ್ರ ಮಾತನ್ನು ನಾವು ನಡೆಸೋ ಮನಸ್ಸು ನಮಗಿಲ್ಲ, ಆದರೆ ನಡೆಸದೆ ಹೋದ್ರೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ನಾವು ಈ ಶ್ರೀ ಇಂದ್ರದೇವರ ಮಾತ್ರ ನಡೆಸದೆ ಹೋಗ್ಬಿಟ್ರೆ ಬೇರೆ ಯುದ್ಧ ಶುರು ಮಾಡ್ತಾರೆ, ವಿದ್ಯಾರ್ಥಿಗಳು ನಡೆಯೋ ಶುರು ಮಾಡ್ತಾರೆ. ನಾವು ಕೆಳಗಿದ್ದ ಕೃಷ್ಣ ಹೊಡಿತಾರೆ, ಈ ಕಡೆ ಕೃಷ್ಣ, ಆ ಕಡೆ ಇಂದ್ರ, ಇಬ್ಬರು ಹೊಡೆದಾಗ ಇಂದ್ರ ಉಪೇಂದ್ರ, ಇಬ್ಬರು ಕೂಡ ಇಂದ್ರ ಉಪೇಂದ್ರ ಕೃಷ್ಣ ಉಪೇಂದ್ರನೇ ಭಾರಿ ಸಮಸ್ಯೆ ಆಗಿದೆ. ಇಂದ್ರದೇವರು ಹೊಡಿತಾರೆ, ಆಗ ಶಿಷ್ಯ ಕೇಳ್ತಾರೆ ಜನಾರ್ದನ, ನೀನು ಅವಧ್ಯ ಅಂತ ಹೊರಗಿಲ್ಲ, ಸಾಯಲಿಲ್ಲವಲ್ಲ ಅಂತ ಹೇಳ್ತಾರೆ. ಹೌದು, ಸಾಯೋದಿಲ್ಲ, ಆದರೆ ಕೈಕಾಲು ಗುರಿ ಮಾಡುವಂತೇನಿಲ್ಲ ಅಲ್ಲ ಅಂತ ಹೇಳಿ. ಅವಧ್ಯ ಅಂತ ಹೊರಗಿಲ್ಲ, ಕೈಕಾಲು ಗುರಿ ಮಾಡುವಂತೇನಿಲ್ಲವಲ್ಲ. ಅದು ಹೇಗೆ ಅಂದರೆ ರಾಮಾಯಣ ಮಾಡ್ತಾನೆ ಕಬಂಧ ನನ್ನ ಇದ್ದರೆ ಹೊಡಿತಾರೆ. ನಮಗೇನಾಯಿತು, ತಲೆಗಿಲೆ ಹೊಟ್ಟು ಕೂತು ಕೆಳಗಿಲ್ಲ, ಕೈಕಾಲು ಮುಟ್ಕೊಂಡು ಅಷ್ಟಾಗ್ರದಲ್ಲಿ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ಲ ಅದಾಗಬಾರ್ದು ಅಂತ ಹೇಳಿ. ಅದು ರಾಮಾಯಣ ಓದಿದ್ದಾರೆ ಅವರೆಲ್ಲ ಕೂಡ, ರಾಮಾಯಣ ಓದಿದ್ರೆ ಎಷ್ಟು ಬಿಟ್ಟು ಗೌರ್ಮೆಂಟ್ ರೂಲ್ಸ್ ಅಂತ ಗೂಟಲ್ಲಿ ನನ್ನಿಂದ ಜಾಸ್ತಿ ಓದ್ತಾರೆ, ಓದಿದ್ದರೆ ಒಳ್ಳೆ ಕಡೆ ಪ್ರಾರಂಭ ಮಾಡೋದು. ಇವತ್ತು ಭಾರಿ ರೂಲ್ ಸರಿಯಾಗಿ ಕೇಳಬೇಕು ಅಂತಿದ್ರೆ ಎಕ್ಸ್ಪರ್ಟ್ ಲಾಯರ್ಸ್ ಆಗಿರ್ತಾರೋ, ಕನ್ಸರ್ಟ್ ಕಾನೂನು ತಂತ್ರ ಆಗಿರ್ತಾರೋ, ಹಾಗೆ ಗುಂಡಾಗಳು ಇನ್ನೂ ಜಾಗ ಬಂದಿರ್ತದೆ. ಅದಕ್ಕೆ ಹಾಗಾಗುತ್ತೆ, ಭಾರಿ ಪ್ರಾಬ್ಲಮ್ ಬಂತು. ಅದಕ್ಕೆ ಆ ರೀತಿ ಮಾಡೋದು ಬೇಡ, ಒಂದು ಕೆಲಸ ಮಾಡೋಣ. ಇವತ್ತೇನೋ ಒಂದು ಬದುಕೆ ನೂರಾಯಿತು ಅಂತಾರಲ್ಲ, ಇವತ್ತು ಪೂಜೆ ಮಾಡಬೇಡ ಅಂತ ಹುಡುಗರು ಪೂಜೆ ಮಾಡಬೇಡಲ್ಲ ಕೃಷ್ಣನಿಗೆ ಅಂತ ತೀರ್ಮಾನ ಮಾಡಿಕೊಂಡು ಅಷ್ಟೊತ್ತಿ ಇಂದ್ರದೇವರು ಯೋಚನೆ ಮಾಡಿದ್ದಂತೆ ಮತ್ತೆ ತಮ್ಮ ತುಂಬ ನಡೆಸ್ತಾರೆ. ನೀವೆಲ್ಲರೂ ಪೂಜೆ ಮಾಡಬೇಕಾಗಿಲ್ಲ, ನಾಲ್ಕು ಜನರು ಉಳಿದವರು ಮಾಡಬೇಕು ಅಂತ ಹೇಳಿದರು. ಜರಾಸಂಧ ರುಕ್ಮಿ ಶಿಶುಪಾಲ ಸಾಲ್ವಾರ ನಾಲ್ಕು ಜನ ಮಾಡಬೇಕಾಗಿಲ್ಲ, ಉಳಿದವರೆಲ್ಲ ಮಾಡಬೇಕು ಅಂತ. ನಮಗೆ ಅಷ್ಟರಲ್ಲಿ ಯಾಕೆ ಅಮೆಂಡ್ಮೆಂಟ್ ಕಳಿಸಿದ್ರು ಅಂದರೆ ಇಂದ್ರದೇವರು ಯೋಚನೆ ಮಾಡ್ತಾರೆ. ಈಗೇನಾದರೂ ಎಲ್ಲರೂ ಸೇರಿ ತೃಪ್ತರಿ ಪಟ್ಟಾಭಿಷೇಕ ಮಾಡಿ ಗೌರವ ಸಲ್ಲಿಸ್ಬಿಡ್ತಾರೆ, ದೈತರಿಂದ ವಿಶ್ವಾಸ ಬಿಡುತ್ತ ಮತ್ತೆ ತಾವು ಕೂತು ಸೋಸಾಗಿದ್ದಾರೆ ಅವರು. ಆಗೆಲ್ಲ ಅವರೇ ಅನಿವಾರ್ಯವಾಗಿ ತಾವು ದುಷ್ಟರ ಬಿಟ್ಟುಬಿಡ್ತಾರೆ. ಬಿಟ್ಟಾಗ ಅವರು ಕಷ್ಟ ಕೊಲ್ಲಾಗಿಲ್ಲ, ಸ್ವಲ್ಪ ಸ್ಫೋಟ ಮಾಡಬೇಕಾಗುತ್ತೆ. ಮತ್ತು ಆ ಕಷ್ಟದ ಉದ್ದೇಶ ಈಡೇರೋದಿಲ್ಲ, ಆದ್ದರಿಂದ ಅವ್ರಿಗೆ ಒಂದು ಯೋಚನೆ ಬರಬೇಕು. ಜರಾಸಂದ ನಾಲ್ಕು ಜನ ಬಿಟ್ಟುಬಿಟ್ಟು ಹುಡುಗರಿಗೆ ಅನಿಸುತ್ತೆ ಒಬ್ಬರಿಗೆ ಏನೋ ಬ್ರೇಟ್ನೆಸ್ ಇದೆ, ಹಂಗೆ ಬಿಟ್ಟಿದ್ದಾರೆ ತಿಳ್ಕೊತಾರೆ. ಅವ್ರು ಫಾಲೋ ಮಾಡ್ತಾರೆ, ಮುಂದೆ ತಪ್ಪು ಮಾಡ್ತಾರೆ. ಆ ಕೃಷ್ಣ ಕೊಲ್ತಾನೆ, ಕೊಲ್ಲಿಸ್ತಾನೆ, ಇನ್ನೊಂದು ಆಗೋದಿಲ್ಲ ಅಂತ ಹೇಳಿ ಅಮೆಂಡ್ಮೆಂಟ್ ಕಳಿಸಿದ್ರು. ಇವರೇ ತಿಳ್ಕೊಂಡ್ರು, ಓ ಇದ್ರಲ್ಲಿ ಹೆಣೆ ಬಿಟ್ಟರು ಅಂತ ಪ್ಲಾನ್ ಮಾಡಿ ನರಸಿಂಹದೇವರಿಗೆ ಹೆಣ್ಣೆ ಕಷ್ಟ ಸಿಕ್ಕಿರ್ತಾರೆ, ಹೊಸಕ್ಕೆ ಬಿಟ್ಟಿರ್ತಾರೆ ಹೆಣ್ಣೆ ಕಷ್ಟ. ಆಗ ಹೆಣ್ಣು ಏನಿರ್ತಾರೆ, ಓಹೋ ನನಗೆ ಹೆಣ್ಣೆ ನರಸಿಂಹ ಅಂತ ತಿಳ್ಕೊಂಡು ಆಗಲೇ ಪರಮಾತ್ಮ ಕೊಡ್ತಾರೆ. ಅವನ ಮಿಥ್ಯಾಚಾರವನ್ನು ದೃಢ ಮಾಡ್ತಾರೆ, ಆಗಲೇ ಕೂತಾರೆ. ಇದು ದೇವತೆಗಳ ಒಂದು ಯೋಗ, ಅದನ್ನು ತೋರಿಸ್ತಾರೆ ಇಂದ್ರದೇವರು. ಇವ್ರಿಗೆ ಖುಷಿಯಾಗಿ ಮತ್ತೆ ಹೇಳಿದ್ರು, ನೀವು ಪಟ್ಟಾಭಿಷೇಕ ಕೃಷ್ಣನಿಗೆ ಮಾಡಿ ಸನ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ, ನೀವು ಹ್ಯಾಂಗ್ ಮಾಡ್ತೇವೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ. ನೀವೆಲ್ಲ ಕೃಷ್ಣನಿಗೆ ಗೌರವ ಸೂಕ್ತವಾದ ರೀತಿಯಲ್ಲಿ ಮಾಡೋದಿಲ್ಲ, ಕೃಷ್ಣನ ಯೋಗ್ಯತೆಗೆ ತಕ್ಕಂಥ ವೈಭವದಿಂದ ಮಾಡೋದಿಲ್ಲ. ನೀವು ಯಾವುದೋ ಆಸನ ಹಾಕ್ತೀರಿ, ಏನೋ ಕೊಡ್ತೀರಿ, ಅದು ಸಾಧ್ಯ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೇನೆ ಗೊತ್ತಾ, ಸ್ವರ್ಗಲೋಕದಲ್ಲಿ ನನ್ನ ಸಿಂಹಾಸನ ಕಳಿಸ್ತೇನೆ ಅಂತ ಹೇಳಿ, ನನ್ನ ಸಿಂಹಾಸನ ಕಳಿಸ್ತೇನೆ, ಅದರಲ್ಲಿ ಕೃಷ್ಣನಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ನನಗೆ ದೇವ್ರ ಪೂಜೆ ಮಾಡ್ತಾರಲ್ಲ ಹೇಗಿರಬೇಕು ಅಂತ ದೇವ್ರ ಪೂಜೆ ಅಂತ ಕೇಳಿದರೆ ನೋಡಿಬಿಟ್ರೆ ಆಶ್ಚರ್ಯ ಆಗಿಬಿಡ್ಬೇಕು. ಕೆಲವರೊಂದು ಫೋಟೋ ಉದಿರು ಕಟ್ಟಿ ಬಣ್ಣದ ಬಗ್ಗೆ, ಇದು ದೇವ್ರ ಪೂಜೆ. ಸ್ನಾನ ಮಾಡು ಬಣ್ಣಗಳು ಮುಂದತ್ತಿ ಬೂತಿ ಕಟ್ಟಿ ಹಾಕ್ಬಿಟ್ರೆ ಹೋದರು ದೇವ್ರ ಪೂಜೆ. ಯಾವ ದೇವ್ರ ಪೂಜೆ ಇದೆಯಲ್ಲ ಕೂಡ ಅರಿಕೆ ಪಾದ್ಯ ಇತ್ಯಾದಿ ಎಲ್ಲ ಇರಬೇಕು. ಮುಖ್ಯವಾಗಿ ದೇವರ ಅಂತಸ್ತಿಗೆ ತಕ್ಕಂತೆ ಗೌರವ ತೋರಿಸ್ತೇವೆ. ದೇವರ ಅನಂತ ಕೋಡಿ ಬ್ರಹ್ಮಾಂಡ ನಾಯಕ, ನಾವು ಎಷ್ಟು ನಾವು ಬೆಸ್ಟ್ ಮಾಡ್ತೇವೋ ದೇವ್ರ ಪೂಜೆ ಅದು ಲೋಹಿಸ್ತಿದ್ದಾಗಲೇ ಸುವರ್ಣ ಈ ಸಾರಿವರೇ ಗೊತ್ತಲ್ಲ, ಮತ್ತೆ ಎಲ್ಲ ದೇವರಿಗೆ ಅಂದರೆ ಶ್ರೀಪಾತ್ರೆ ತಮಗೆಲ್ಲ ಬಂಗಾರ ಬೆಳಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಮನುಷ್ಯರಿಗೆ ತನಗೆ ಹೆಚ್ಚು ದೇವರಿಗೆ ಕಡಿಮೆ ಮಾಡಿದರೆ ದೇವ್ರ ಪೂಜೆ ಆಗೋದಿಲ್ಲ. ನಾವು ಏನು ಒಳ್ಳೆಯದ್ರೆ ಬಂದು ದೇವರಿಗೆ ಆ ಥರ ಪ್ರಸಾದ ನಮಗೆ ಹೊರತು ಬರೀ ನಮಗೆ ಬೇರೆ ದೇವರಿಗೆ ಬೇರೆ ಅಂತ ತಪ್ಪಾಗುತ್ತೆ. ಆ ರೀತಿ ಪೂಜೆಯನ್ನು ದೇವರಿಗೆ ಮೆಚ್ಚೋದಿಲ್ಲ. ವೈಭವ ತಕ್ಕಂತೆ ಹೇಳ್ತಾರೆ, ಯಥಾಶಕ್ತಿ ಯಥಾಶಕ್ತಿ ಯಥಾ ವೈಭವಂ ಕರೀಷಿ. ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗ್ರಂಥದಲ್ಲಿ ಬರೀತಾರೆ ದೇವರ ಆರಾಧನೆ ಹೇಗೆ ಮಾಡಬೇಕು. ಯಥಾಶಕ್ತಿ ಯಥಾಶಕ್ತಿ ಯಥಾ ವೈಭವ, ಒಳ್ಳೆ ಜ್ಞಾನ ಇರಬೇಕು. ಯಥಾಶಕ್ತಿ ಒಳ್ಳೆ ಸಮರಂಭಗಳು ಇರಬೇಕು. ಶಕ್ತಿಗೆ ತಕ್ಕಂತೆ ಯಥಾಶಕ್ತಿ ವೈಭವ ಇರಬೇಕು. ಯಥಾ ವೈಭವ ಅದು ದೇವರು ಇಂದ್ರದೇವರು ಕಳಿಸ್ಕೊಡ್ತಾರೆ. ಕಳಿಸ್ಕೊಡಿ ಎಲ್ಲ ಸಮಾನ ಪದಾರ್ಥನ ಕಳಿಸ್ಕೊಡ್ತೇನೆ, ನೀವು ಕಾಯಿ ಬಿಡಬೇಕು ಆಯಿತು ಅಂತ ಕಳಿಸ್ಕೊಟ್ರಂತೆ. ಕೃಷ್ಣ ಪಾದಪೂಜೆ ಮಾಡಿ ನಮಗೆಲ್ಲರೂ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ನಾರಾಯಣಂ ಸುರಗುರುಂ ಜಗದೇಕವಂದ್ಯಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯ ವರ್ಧಿತ ಮಜಂ ಗುರುಮಾತ್ಯ ಈಶಂ ಒಂದೇ ಪರಂಧ ಅಮರಾದರ ಸಿದ್ಧವಂದ್ಯಂ. ಅಮರರಿಂದ ಹಸುರರಿಂದಲೂ ಪರಮಾತ್ಮ ಒಂದೇ ಆಗಿದ್ದಾರೆ ಎಂಬುದು ಒಳ್ಳೆ ನಿರಶನ ಇದೆ. ಹಸುರರು ದೇವರ ಕಾಲಿ ಬಿಡಬೇಕಾಯ್ತು. ಆಗ ಅಲ್ಲಿಂದ ಸಿಂಹಾಸನ ವಾಪಸ್ ತಗೊಂಡ್ಬಿಟ್ಟವರು ಈಗ ಕೃಷ್ಣ ಸೈಬರ್ ಮಂಟಪಕ್ಕೆ ಬಂದಿದ್ದಾನೆ. ಭೀಷ್ಮಕರಾಜ ನೋಡ್ತಾನೆ, ಕೃಷ್ಣ ಬಂದಿದ್ದಾನೆ, ಭೀಷ್ಮಕರಾಜ ನೋಡ್ತಾನೆ. ಆ ಕೃಷ್ಣ ಹೇಳ್ತಾನೆ, ಭೀಷ್ಮಕರಾಜ ನಿನ್ನ ಮಗಳು ಸೈಬಾರ ಮಾಡ್ತಿದ್ದಿ, ನಿನ್ನ ಮಗಳು ಯಾರು ಅಂತ ಗೊತ್ತಾ ನಿನಗೆ? ನಾನು ಯಾರು ಅಂತ ಗೊತ್ತಾ ಅಂತ ಹೇಳ್ತಾನೆ. ನಾನು ಯಾರು ಗೊತ್ತಾ, ನಿನ್ನ ಮಗಳು ಯಾರು ಗೊತ್ತಾ? ನಾನು ಯಾರು ಅಂತ ನೋಡು ಅಂತ ಹೇಳ್ತಾನೆ. ನಾನು ಒಬ್ಬ ಹುಡುಗ, ಕೃಷ್ಣ ಅಂತ ಹೆಸರು ಗಲ್ಲರುಗ ತಿಳ್ಕೊಬಿಟ್ಟಿದ್ಯಾ? ನಾನು ಯಾರು ಅಂತ ನೋಡು ಅಂತ ಹೇಳ್ತಿರ್ತಾನೆ. ನಾನು ವಿಶ್ವರೂಪವನ್ನು ತೋರಿಸಿದಂತೆ ಬಹಳ ಅಮೋಘವಾದ ಕೃಷ್ಣ ಅಂತ ಹರಿವಂಶದಲ್ಲಿ ಬರುತ್ತೆ. ಆ ಚಂದ್ರಣ ಎದುರು ಬರೀತಾನೆ ಕೃಷ್ಣ ಒಟ್ಟು ಕೃಷ್ಣ ರೂಪದಲ್ಲಿ ಆರು ಪಟ್ಟು ವಿಶ್ವರೂಪ ತೋರಿಸ್ತಾರೆ. ಆರು ಪಾಲ ಯಶೋಧೆಯಲ್ಲಿ ಎರಡು ಸಲ ತೋರಿಸಿದರು. ಇಲ್ಲಿ ಬಿಟ್ಟಕ್ಕಾಗಲೇ ತೋರಿಸ್ತಾರೆ ನಾನು ನೋಡು ಅಂತ ಹೇಳಿ ವಿಶ್ವರೂಪವನ್ನು ತೋರಿಸಿದನಂತೆ. ಪರಮ ಆಶ್ಚರ್ಯ ಪಡ್ತಾನೆ, ಪರಮ ಸಂಭ್ರಮ ಪಡ್ತಾನೆ. ನೋಡಿ ಯಾರಿಗೂ ಗೊತ್ತಾಯ್ತು ನನಗೀಗ, ಯಾರು ಹುಡುಗನಲ್ಲ ನಾನು, ಸಾಕ್ಷಾತ್ ನಾರಾಯಣ ರುಕ್ಮಿಣಿ ಯಾರು ಅಂತ ನೋಡು ಅಂತ ನನ್ನ ಪಕ್ಕ ರುಕ್ಮಿಣಿ ಅಂತ ತೋರಿಸ್ತಾರೆ. ಅನಂತ ರುಕ್ಮಿಣಿ ಈಗ ರುಕ್ಮಿಣಿ ಕೃಷ್ಣ ಅನಂತ ರೂಪ ಅವ್ರಿಗೆ ಅನಂತ ರೂಪ. ಹಾಗಿಬ್ಬರು ಯಾರು ಗೊತ್ತಾಯ್ತಲ್ಲ, ಲಕ್ಷ್ಮೀನಾರಾಯಣರು ನಿತ್ಯ ದಂಪತಿಗಳು. ಆದ್ದರಿಂದ ರುಕ್ಮಿಣಿ ನನ್ನ ಪತ್ನಿ ಹೊರತು ಬೇರೊಬ್ಬರ ಪತ್ನಿ ಅಲ್ಲ. ನೀನೇ ಮಾಡಿಕೊಂಡಿರೋದೇನೀಗ ಸ್ವಯಂವರ ಮಾಡಿ ಯಾರೇ ಬೇಕಾದ್ರೂ ಕೊಡ್ತೀನಿ ಅಂತ ಹೋಗಿದ್ದೀಯಲ್ಲ, ತಪ್ಪು ಇದು. ಇಷ್ಟು ಪ್ರಶ್ನೆ ಇಟ್ಕೊಂಡು ಆಚಾರ ನಿರ್ಣಯವನ್ನು ಬರೀತಾ ಆಯ್ತಾರೆ. ಜನಕರಾಜ ಸ್ವಯಂವರ ಮಾಡಿದ, ಈ ಪ್ರಸಂಗ ಬರಲಿಲ್ಲ. ರಾಮ ವಿಶ್ವರೂಪನ ತೋರಿಸಕ್ಕೆ ಹೋಗಲಿಲ್ಲ. ಸತ್ಯಭಾವಕ್ಕೂ ಪ್ರಸಂಗ ಬರಲಿಲ್ಲ. ರುಕ್ಮಿಣಿ ಮಾತ್ರ ಪ್ರಸಂಗ ಯಾಕೆ ತೋರಿಸಬೇಕಾಗಿತ್ತು ಅಂತ ಪ್ರಶ್ನೆ. ಭೀಷ್ಮಕರಾಜನು ಸ್ವಯಂವರ ಮಾಡಿದ, ಜನಕರಾಜನು ಅವರು ಜನಕ ಭೀಷ್ಮಕ ಇಬ್ಬರಿಗೂ ಕಾಯಿದೆ. ಜನಕರಾಜ ಭೀಷ್ಮಕರಾಜ ಇದು ರುಕ್ಮಿಣಿ ಸ್ವಯಂವರ, ಅದು ಸೀತಾ ಸ್ವಯಂವರ. ಸೀತೆ ರುಕ್ಮಿಣಿ, ರುಕ್ಮಿಣಿ ಸೀತೆ, ರಾಮನೇ ಕೃಷ್ಣ, ಕೃಷ್ಣನೇ ರಾಮ. ಇಬ್ಬರು ಸ್ವಯಂವರ ಮಾಡಿದಾಗ ಅಲ್ಲಿ ಆಟಕ್ಕೆ ಬೈಯಿಲ್ಲ, ಇಲ್ಲ ಬೈದಿದ್ದಾನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಬಹಳ ಸೂಕ್ಷ್ಮ ವಿಷಯ. ಭೀಷ್ಮಕರಾಜ ಸ್ವಯಂವರ ಮಾಡಿದ್ದೇನಂತ, ಸ್ವಯಂವರ ಮಾಡ್ತೇನೆ. ರುಕ್ಮಿಣಿ ಯಾರನ್ನು ಬೇಕಾವಳೋ ಅವ್ರು ಮದುವೆ ಅಷ್ಟೇ ಆದ ವಿಷಯ. ಅಂದರೆ ನಾರಾಯಣ ಪತ್ನಿ ಈಕೆ ನಾರಾಯಣ ಸೇರಬೇಕು ಅಂತ ದಾಂಡೆ ಇಲ್ಲ. ಅಂದರೆ ಜನಕರಾಜನೇ ಹಾಗಲ್ಲ, ಅಪಾಂಪತಿಷ್ಠ ವೈದ್ಯರ ಸ್ವಯಂವರಂ ಕೃತಾವತಿ ವರ್ಣರಾಜ ಲಕ್ಷ್ಮೀ ಸ್ವಯಂವರ ಮಾಡಿದ್ದ. ಆತನೂ ದೋಷ ಆಗಲಿಲ್ಲ, ವರ್ಣರಾಜ ಮಾಡ ಲಕ್ಷ್ಮೀ ಸ್ವಯಂವರಲ್ಲೂ ದೋಷ ಇಲ್ಲ, ಜನಕರಾಜ ಸೀತಾ ಸ್ವಯಂವರಲ್ಲೂ ದೋಷ ಇಲ್ಲ. ಈತ ಮಾಡಿದ ಮಾತ್ರ ದೋಷ, ಈತ ಮನಸ್ಸಲ್ಲಿ ಏನಿತ್ತಂತೆ, ಯಾಕಂದ್ರೆ ಮದುವೆ ಆಗಲಿ, ಕರಾರು ತೋರಿಸಿದ್ರೆ ಆಯ್ತು. ಜನಕರಾಜ ಹಾಗಲ್ಲ, ವರ್ಣರಾಜ ಹಾಗಲ್ಲ, ಇಬ್ಬರು ಕೂಡ ಏನು ಮಾಡಿದ್ದಾರೆ, ಲಕ್ಷ್ಮೀನಾರಾಯಣರೇ ಇವರಿಬ್ಬರು, ಇವರಿಬ್ಬರದೇ ಮದುವೆ ಆಗಲಿ. ಸ್ವಯಂವರ ಮಾಡಿದ ಯಾತಕ್ಕೆ ಅಂದರೆ ಜನಕ್ಕೆ ಗೊತ್ತಾಗಲಿ ಅಂತ ಅಂತ ಹೊರತು ಡೌಟ್ ಇಲ್ಲ ಅವರು. ವಿಪರಾಜನ ವ್ಯಾಪಾರ ಏತಕಾರ ಏರ್ಪಾಡುತ್ತಿಲ್ಲ, ಮಹಾಪಾಪ ಬರುತ್ತಿತ್ತ ಅಂತಾನೆ. ಆತ ಯೋಗ್ಯ, ಯಾರ ಅವತಾರ ಅಂದರೆ ಮಿತ್ರನಾಮಕ ಸೂರ್ಯನ ಅವತಾರ. ದ್ವಾದಶ ಆದಿತ್ಯರಲ್ಲಿ ಮಿತ್ರನಾಮಕ ಆದಿತ್ಯನಿದ್ದಾನೆ, ಆತನ ಅವತಾರ ವಿಪಕರಾಜ. ಆತನಿಗೆ ಕೆಟ್ಟದಾಗಿರುವಾಗ ಪರಮ ವಿಶ್ವರೂಪ ತೋರಿಸಿದ ಹೊರತು ಬೇರೆ ದೃಷ್ಟಿಯಿಂದ. ಜನಕರಾಜ ತಪ್ಪೇ ಮಾಡಿಲ್ಲ, ದೊಡ್ಡ ಪ್ರಸಂಗ ಬರಲಿಲ್ಲ. ಇದರಿಂದ ಏನಾಯಿತು ಅಂತ ದೊಡ್ಡ ಒಂದು ವಿಶೇಷ ಪ್ರಾತಃಸ್ಮರಣೀಯರಾದ ವಿದ್ಯಾಮಾನ ತೀರ್ಥ ಶ್ರೀಪಾದಗಳವರು ಈ ದೃಷ್ಟಾಂತ ಕೊಟ್ಟು ಒಳ್ಳೆ ಅನೇಕ ವಿಷಯ ಹೇಳ್ತೀವಿ. ಒಂದು ಮುಖ್ಯವಾದ ವಿಚಾರ ಶಾಸ್ತ್ರದಲ್ಲಿ ಮಾತಾಡಿದ್ದಾರೆ. ಬ್ರಹ್ಮಸೂತ್ರ ಅನಾವಿಷ್ಪೂರ್ವನ್ನು ಅನ್ವಯ, ಯಾವ ಕಾಲಕ್ಕೂ ಕೂಡ ಅಯೋಗ್ಯರಿಗೆ ತತ್ವವನ್ನು ಹೇಳಬಾರದು. ಇದ ನಿಯಮ, ಅಯೋಗ್ಯರಿಗೆ ತತ್ವವನ್ನು ಉದ್ದೇಶ ಮಾಡಬಾರದು. ಹಾಗಿದ್ದರೆ ಸಮಯ ಸಮಾರಂಭಗಳಲ್ಲಿ ನಾವು ಮಾತಾಡಲಿಲ್ಲ ಅಂತ ಹೇಳಿ ಯಾರು ಯೋಗ್ಯರು ಅಯೋಗ್ಯರಿಗೆ ಗೊತ್ತಿರೋದಿಲ್ಲ. ಅಯೋಗ್ಯರು ಹೇಳುವ ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಏನು ಮಾಡಬೇಕು ಅಂತ ಪ್ರಶ್ನೆ. ಅದು ನಾವೇನು ಮಾಡಿ ಹೇಳೋದ್ಬಿಟ್ಟೇ ಬಿಟ್ಟೆ, ಯಾರು ಹೇಳೋದೇ ನಿಶ್ಚಿತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಎಲ್ಲಿಯವರಿಗೆ ಹೋದ್ರು ನಮ್ಮ ಮಕ್ಕಳಿಗೆ ಹೋದ್ರೆ ಬಿಟ್ಬಿಟ್ಟು ಜನ ಅಯೋಗ್ಯರಿಗೆ ಹೋದ್ರು ತಿಳ್ಕೊಂಡ್ಬಿಟ್ಟು ಆಸ್ತಿ ಮಾಡೋಕೆ ಅಯೋಗ್ಯ ಅಲ್ಲ, ಶಾಸ್ತ್ರ ಹೇಳಕ್ಕೆ ಮಾತ್ರ ಅಯೋಗ್ಯರಾಗಿರುತ್ತೆ. ಅದು ತಪ್ಪಾಯ್ತು. ಶಾಸ್ತ್ರ ಹೇಳ್ತದೆ, ಶಾಸ್ತ್ರ ಹೇಳದೆ ಇರಬೇಕು, ಹೇಳಿದರೆ ಮಹಾಪುಣ್ಯ ಅಂತ ಮತ್ತೆ ಹೇಳುತ್ತೆ. ಎರಡು ಮಾತಿದೆ ಶಾಸ್ತ್ರದಲ್ಲಿ, ಶಾಸ್ತ್ರ ಹೇಳದೇಬೇಕು, ಭಾರಿ ಪುಣ್ಯ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಇದರಷ್ಟು ಪುಣ್ಯ ಮತ್ತೊಂದು ಕಾರ್ಯ ಇಲ್ಲ. ಪಾಠ ಪ್ರವಚನಕ್ಕೆ ದೊಡ್ಡ ಪುಣ್ಯಕಾರ್ಯ ಇನ್ನೊಂದಿಲ್ಲ, ಮಾಡಲೇ ಬೇಕಲ್ಲ. ಇನ್ನೊಂದು ಎಚ್ಚರಿಕೆ, ಅಯೋಗ್ಯರು ಹೇಳಲೇ ಬಾರದು. ನಮ್ಗೆ ಹೇಗೆ ಗೊತ್ತಾಗಬೇಕಾಗಿ ಇವತ್ತು ಸಂಸ್ಕೃತರಿಗೆ ಗೊತ್ತಿರೋದು ಹೇಗೆ ಹೇಳ್ತೇವೆ? ಅದಕ್ಕೆ ಜನಕ ರಾಜ್ಯ ಮಾಡದಂತೆ ಮಾಡಬೇಕು. ಹೇಗಾಗ್ತಾರೆ ಗೊತ್ತಲ್ಲ, ಪಾಠ ಪ್ರವಚನ ಮಾಡ್ತೇವೆ ಎಲ್ಲರಿಗೂ ತಿಳಿಯಲ್ಲ. ಯೋಗ್ಯನಿಗೆ ಹುಡುಗಿ ಅದು ತಿಳ್ಕೊಂಡ್ಬಿಟ್ರೆ ಪಾಪ ಬರೋದೇ. ಯೋಗ್ಯನಿಗೆ ರುಚಿ ಅಂತೆ, ಎಲ್ಲರೂ ಪರೀಕ್ಷೆ ಮಾಡೋ ಶಕ್ತಿ ನಮಗಿಲ್ಲ. ಹರಿ ಪೀತನಾಗಲಿ ಯೋಗ್ಯನ ಬುಟ್ಲಿ ತಿಳ್ಕೊಂಡ್ಬಿಟ್ರೆ ಪಾಪ ಬರೋದೇ ಇಲ್ಲ. ಜನಕ ರಾಜ ಏನ್ ಮಾಡ್ದ? ದೇವರಿಗೆ ಹುಟ್ಟಿ ಸೀತಾದೇವಿ ಅಂತ ಮಾಡ್ದ, ದೋಷ ಆಗಲಿಲ್ಲ. ಉಳ್ಳರಾಜ ಹಾಗೆ ಮಾಡ್ದ, ದೋಷ ಆಗಲಿಲ್ಲ. ಆದ್ರೆ ಭೀಷ್ಮರಾಜ ಏನ್ ಮಾಡ್ದ? ಯಾರ ಕಾಲ ಕೇಳಿ ಅದು ಪಾಪ. ಇದು ಅರ್ಥ ಮಾಡ್ಕೊಂಡ್ರೆ ನಮ್ಮ ಗುರಿ ಏನಿರಬೇಕು ಅಂತ, ಯೋಗ್ಯನೇ ಜ್ಞಾನ ಬರುತ್ತೆ. ಎಲ್ಲರಿಗೂ ಜ್ಞಾನ ಬರಬೇಕಂದ್ರೆ ಆಚಾರ್ಯರು ಏನ್ ಮಾಡಿದ್ದಾರೆ ಗೊತ್ತಾ? ಅವ್ರು ಉತ್ತಾರ ಮಾಡಿದ್ದೆ, ಅವ್ರೇನಾದ್ರು ಜಗತ್ತಿಗೆ ಜ್ಞಾನ ಕೊಡೋಕೆ ಅವತಾರ ಮಾಡಿದ್ರೆ ಅವ್ರಿಗೆಲ್ಲ ಒಯ್ಯವರೇ ಇರ್ತಿದ್ರು. ಜಗತ್ತಿನ ತುಂಬಾ ಒಯ್ಯವರೇ ಎಲ್ಲೋಡಿ ಎಕ್ಕಾಗಿ ಇರುವಾಗ ನಾವು ಹೋಗ್ತಾರೆ ಹೋಗ್ತಿದ್ದ ಬೇರೆ ಕಾಂತಾರ ಹೇಳಿ ಇಡೀ ಹೋಗಿ ಬರ್ತಕಲ್ಲ, ಇಡೀ ಭೂಲೋಕದಲ್ಲೇ ಹಾಗೆ ಮಾಡ್ತಾರೆ. ಅವ್ರ ಶಕ್ತಿ ಅಂತದ್ದು ಭೀಮಸೇನಾಗ ಮಾಡಿದ್ದಾರೆ. ನಿನ್ನೆ ಬಂತದ್ದು ಸರ್ವಾನ ಭಾಗವತ ಶಾಸ್ತ್ರ ಪ್ರಹಾಭೂಯ ಮಾರ್ಗವು ಚಕಾರ ಅದು ವೈಷ್ಣವನೇ ಶುಭ್ರ. ಅಷ್ಟು ಶಕ್ತಿ ಅವರಿದೆ. ಆದ್ರೆ ಅದನ್ನು ಮಾಡ್ಕೊಂಡು ಬಂದಿಲ್ಲ ಅವ್ರು ಹೇಳ್ತಾರೆ. ಆ ಉದ್ದೇಶ ಮಾಡ್ತಾರೆ ಜಾರಿ ಗೊತ್ತಾ? ಸದಾಂ ಸಂಶಯ ಗೊತ್ತಾಯಿ, ಸಜ್ಜನಿಗೆ ಸಂಶಯ ಪರಿಹಾರ ಆಗ್ಬೇಕು. ಇನ್ನೊಂದು ಕಾರಣ ಕೊಡ್ತಾರೆ, ಪೆಟ್ರೋಲ್ ನಿರ್ಮಾಣ ನೋಡಿದ್ದೇವೆ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುತ್ತಿ ಸಾಧಯಿಷ್ಯಾಮಿ ತಾನೇವ ಕ್ರಮ ಸಜ್ಜನ ಸಂವಿಧಿ. ಸಜ್ಜನಿಗೆ ಜ್ಞಾನ ಕೊಡ ಕಲಿತಿದ್ದೇವೆ ಹೊರತು ಎಲ್ಲರಿಗೂ ತಿಳಿಬೇಕು ಅನ್ನೋ ಉದ್ದೇಶ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಮಾಡಿದಾಗ ಪುಸ್ತಕನೇ ಬರೀ ಪರವತ್ತೆರಡೇ ಮಾಡಿ ಪಾಠನೇ ಹೇಳಿ ಪಾಪ ಬರೋದಿಲ್ಲ. ಆದರೆ ಇವರು ತಿರುಗೋ ಮುಟ್ಟಿ ಪರವಾಗಿಲ್ಲ, ಆ ಬಾಯಿ ಹೇಳೋದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಮಹಾ ಪಾಪ ಬರುತ್ತೆ. ಈ ಮಾತನ್ನು ವಿದ್ಯಾಮಾನ ಪ್ರತಿಪಾದನೆಗಳನ್ನು ಸಭೆಗಳಲ್ಲಿ ಹೇಳ್ತಾ ಸಭೆ ಸಮಾರಂಭಗಳಲ್ಲಿ ತತ್ವವನ್ನು ಹೇಳಬೇಕು. ಯೋಗ್ಯರಿಗೆ ಮುಟ್ಲಿ ಅಂತೇಳಿ ಅದು ದೇವರ ಸೇವೆ ಆಗುತ್ತೆ. ಆದ್ದರಿಂದ ನೀವು ಗೊತ್ತಿರಲಿ, ಹಿಂದೆ ಸುಮಾರು 50-60 ವರ್ಷಗಳಿಂದ ಪ್ರವಚನದ ಒಂದು ಪರಿಕಲ್ಪನೆ ಇರಲಿಲ್ಲ. ಸಾಮಾನ್ಯವಾಗಿ ವಿದ್ವದ್ಗೋಷ್ಠಿಗಳಿಂದ ಹೊರತು ಹೆಚ್ಚು ಆ ಕಲ್ಪನೆ ಇರಲಿಲ್ಲ. ಸ್ವಾಮಿಗಳು ಪ್ರವಚನೆ ಮಾಡಬೇಕಾದಂತೂ ಸಾಮಾನ್ಯವಾಗಿ ಇರಲೇ ಇಲ್ಲ. ವಿದ್ವಾಂಸರಂತೂ ಪುರಾಣ ಹೇಳ್ತಾರೆ ಅಂದರೆ ಅವರು ಬರದೇದವರು ಅಂತ ಹೇಳಿದ್ರು ವ್ಯಕ್ತಿಗಳಿಗೆ. ಆ ಥರ ಇತ್ತು. ಆದರೆ ಅದನ್ನು ಛೇಕಿ ಮಾಡಿದ್ದು ಇಬ್ಬರು, ಒಬ್ಬರು ಕುಂದಾಪುರ ಮಠದ ಲಕ್ಷ್ಮೀಶತೀರ್ಥ ಶ್ರೀಪಾದಗಳು, ಇನ್ನೊಬ್ಬರು ವಿದ್ಯಾಬಾಲತೀರ್ಥ ಶ್ರೀಪಾದಗಳು. ಲಕ್ಷ್ಮೀಶತೀರ್ಥರ ಒಂಟಿಯಾಗಿ ಮಾಡ್ತಾರೆ ವಿದ್ಯಾಬಾಲತೀರ್ಥರ ಆಗಿರೋ ದಂಡನೆ ಕಟ್ಟಿದರು. ಪಾಠ ಪ್ರವಚನ ಆಗಲೇಬೇಕು ಅಂತ ಹೇಳ್ತಾ ಅದಕ್ಕೆ ಜನ ಪ್ರಶ್ನೆ ಮಾಡಬಹುದಲ್ಲ, ಶಾಸ್ತ್ರ ಹೇಳಿ ಅಂತ ಹೇಳಿ ಆಗ ಅರ್ಥ ಅಲ್ಲ ಅಂತ ಎಕ್ಸಾಂಪಲ್ ಕೊಟ್ಟು ಆಚಾರ ಮಾತನ್ನೇ ಮುಂದಿಟ್ಟು ಜನಕರಾಜ ಶೈಮರಮಾಣೇ ಮಾಡಬೇಕು, ಬರುಣದೇವರು ಶೈಮರಮಾಣೇ ಮಾಡಬೇಕು ಹೊರತು ಇಲ್ಲ ಹೋದ್ರೆ ನಾನು ಉಳಿಯೋದಿಲ್ಲ ಅಂತ ಹೇಳಿ ಅನಂತರ ವಿದ್ವಾಂಸರು ಪ್ರವಚನ ಮಾಡುವ ಪ್ರವೃತ್ತಿ ಬಂತ. ಈಗ ನೋಡಿದ್ರೆ ಉಳಿದವರು ಎಲ್ಲಿ ನೋಡಿದ್ರು ಕೂಡ ಪ್ರವಚನ ಮಾತಾಡ್ತಾರೆ. ಒಂದು ಹರಿಕತೆ ಇದ್ದ ಹೊರತು ಪ್ರವಚನ ಇರಲಿಲ್ಲ. ಹರಿಕತೆಗಳು ವಿದ್ವಾಂಸ ಭಟ್ಟಿಗಳೇ ಹೊರತು ಹರಿಕತೆ ಅಂದ್ರೆ ಜೋಕ್ಸ್ ಆಗಿರುತ್ತೆ, ಆ ಥರ ಇರಲಿ. ಅದು ತಪ್ಪಾಗಿ ಶಾಸ್ತ್ರ ಪ್ರವಚನಗಳು ಮಾಡ್ತಕ್ಕಂಥ ಪರಿಕಲ್ಪನೆ ತರಲಿಕ್ಕೆ ಆಚಾರ್ಯರ ಈ ನಿರ್ಣಯವನ್ನು ಆಧಾರ ಮಾಡಿಕೊಂಡು ಸ್ವಾಮಿಗಳು ಮಾಡಿದ ಕೆಲಸ ಭೀಷ್ಮರಾಜರ ದಾರಿ ತಪ್ಪಾ ಇಲ್ಲ, ಅದರ ಚಿತ್ರ ಸರಿ ಮಾಡ್ತಾರೆ. ಅದು ನಡೀಬಿಡ್ತಾನೆ ಭೀಷ್ಮರಾಜ ಅಂತ ಇರೋದು. ಇದೆಲ್ಲ ಯಾತಕ್ಕ ಬುದ್ಧಿ ಬಂದ ಪಾಪ ಅವನಿಗೆ? ತಾರಕಮಂದ್ರೆ ಸಾಮಾನ್ಯನಲ್ಲ ಅಂತ ಪಾಪ. ಮಿತ್ರನಾಮಕ ಸೂರ್ಯ ಯಾತ ಬುದ್ಧಿ ಕೆಟ್ಟಿತ್ತು ಅಂದರೆ ಒಳಗೆ ಅಸುರ ಆವೇಶ ಇಲ್ಲ, ಅಸುರರ ಆವೇಶ ಸೇರಿದ್ರಿಂದ ಅವರಿಗೆ ಆ ಬುದ್ಧಿ ಬಂದಿತ್ತು, ಆ ಬುದ್ಧಿ ಕೆಟ್ಟಿತ್ತು. ಅದು ಸರಿ ಮಾಡಿದ್ದಲ್ಲ. ಸೂರ್ಯನಿಗೆ ಅಸುರಾವೇಶ ಅಂದರೆ ಸೂರ್ಯ ಜ್ಞಾನ ಬರುತ್ತಲ್ಲ, ಆಗಿರುತ್ತ ರಾಹಗ್ರಹಣ ಹೇಳುವ ಇವರಿಗೆ ರಾಕ್ಷಸ ಗ್ರಹಣ ಆಗಿತ್ತು, ಅದಕ್ಕೆ ಬುದ್ಧಿ ಕೆಟ್ಟಿತ್ತು, ಈಗ ಸರಿ ಹೋಯಿತು. ಆಗ ಹೇಳ್ತಾನೆ ಕೃಷ್ಣ, ನಾನು ತಪ್ಪಾಗಿದೆ, ಇವ ರುಕ್ಮಿಣಿ ನಿನಗೇ ಸೇರು, ನೀವು ದಂಪತಿಗಳು ಈ ಬಗ್ಗೆ ಯೋಚನೆ ಕೂಡ ಹೊರಟೋಯ್ತು ಅಂತ ಹೇಳಿದೆ. ಆದರೆ ಒಬ್ಬ ನನ್ನ ದುಃಖ ಆಗುತ್ತೆ ಅಂತ ಹೇಳಿ ಏನಂದ್ರೆ ನಾನು ಹೇಳುವಲ್ಲಿ ಮಾಡಲಿಕ್ಕೆ ಇಲ್ಲ ಅಂತ ಹೇಳ್ತಾನೆ. ಯಾತಕ್ಕೆ ನನ್ನ ಮಗ ರುಕ್ಮಿ ಜನಾರ್ದನ ಶಿಷ್ಯ, ನಾನು ಅವ್ರ ಕೈಗೊಂಬೆ ಅಂತ ಹೇಳ್ತಾನೆ. ಉಗ್ರಸೇನ ತಂದೆ ಕಂಸನ ಕೈಗೊಂಬೆ, ಇವನು ತಂದೆ ಕೈಸನ ಕೈಗೊಂಬೆ, ಕೃತಾಷ್ಟ ತಂದೆ ಮಗನ ಕೈಗೊಂಬೆ. ಆ ಮೂರಾ ಜನ ಇದ್ದಾರೆ, ಇವತ್ತೆಲ್ಲರೂ ಹಾಗೆ ಇದ್ದಾರೆ. ಕಲಿಯುಗದ ಎಲ್ಲ ಮಗನ ಕೈಗೊಂಬೆನೆ, ಹೇಳೋದ್ರು ಹೇಳೋ ಕೂಡೋದ್ರು ಕೂಡ ಅಷ್ಟೇ ಆಗಿಬಿಟ್ಟಿದೆ. ಹಾಗಾಗಬಾರ್ದು, ತಂದೆ ತಾಯಿ ಕೈಗೆ ಮಕ್ಕಳ ಇರಬೇಕು, ಮಕ್ಕಳ ಕೈಯಲ್ಲಿ ಇಲ್ಲಾಗಬಾರ್ದು. ಒಳ್ಳೆ ದೃಷ್ಟಿಯಲ್ಲಿ ತಪ್ಪಲ್ಲ, ಅದು ಕೆಟ್ಟ ದೃಷ್ಟಿಯಲ್ಲಿ ಬಹಳ ತಪ್ಪಾಗುತ್ತೆ. ನಾನೇ ನನ್ನ ಕೈ ಆಗಲಿಲ್ಲ ಅಂತ ಹೇಳಿದಂತೆ ಆಗ ಭಗವಂತ ನಾವು ಆ ಮಾತು ಹೇಳ್ಬೋದಲ್ಲ, ನಮ್ಮ ಕೈಲಿ ಆಗಲಿಲ್ಲ ಅಂತ ಉತ್ತರ ಇದೆ. ಕಣ್ತಾನೆ ವಿಶ್ವಕರಾಜ ಯೋಚನೆ ಮಾಡಿದ್ರು, ಸಂಕಲ್ಪ ಮಾಡು ಬಂದ್ರೆ ಆದ್ರೆ ನನ್ನ ಜವಾಬ್ದಾರಿ ಅಂತ ಹೇಳಿದ್ರು ಭಗವಂತ. ಸಂಕಲ್ಪ ಮಾಡ್ತಾ ಇದೇನೆ ಆಚಾರ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅನ್ಕೋಬೇಡಿ. ಪ್ರಾರಂಭ ಮಾತ್ರ ಇಚ್ಛಾ ಋತುಗಳೇ ನನಿಷ್ಠ, ಪ್ರಾರಂಭ ಮಾಡ್ತೀರಿ ಅನ್ಕೊಳ್ಳಿ ದೇವರು ಮಾಡಿಸಿಬಿಡ್ತಾನೆ ಅಂತ ಹೇಳ್ತಾರೆ. ಇದು ನಮ್ಮ ವಿಶೇಷವಾದ ಸಂದೇಶ. ನಮ್ಮ ಅನುಷ್ಠಾನಕ್ಕೆ ಭಗವಂತ ಎಷ್ಟು ತೃಪ್ತಿ ಕೊಡ್ತಾರೆ. ಮನದೊಳಗೆ ಸುಂದರ ಪದಾರ್ಥವನ್ನು ನೆನೆದುಕೊಳ್ಳಿ ಕೈಗೊಂಡು ಅಂತ ಹೇಳ್ತಾರಲ್ಲ, ಮನಸ್ಸನ್ನು ಅನ್ಕೊಳ್ಳಿ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ನಮಗೆ ಭಯ ಒಂದ್ಕೊಂಡು ಮಾಡಿಸ್ಬಿಟ್ರೆ ಕಷ್ಟ ಅಂತೇಳಿ ಒಂದ್ಕೊಳ್ಳೋದು ಕಷ್ಟ ಇವೆ ಆ ರೀತಿ ಮಾಡಲಾಗುತ್ತೆ. ದೇವರಲ್ಲಿ ಎಷ್ಟು ಭರವಸೆ ಇರಬೇಕು ನಮಗೆ. ಎಷ್ಟು ನಂಬಿಕೆ ಕೊಡ್ತಾನೆ ಪರಮಾತ್ಮ, ಇಷ್ಟು ಮಾತ್ರಕ್ಕೆ ಕೆಲಸ ಮಾಡ್ತಾರೆ. ಏನು ಕರುಣ ನೀವರಲ್ಲಿ, ಮತ್ತೇನು ಹಂತ ನೀನು, ಇನ್ನೇನು ಈತನ ನೀನೇ ಅನುಭವಕ್ಕೆ ಯೋಚನೆ ಮಾಡಿರ್ತಾನೆ. ನಾಳೆ ಈತ ನಾನು ಬೇಗ ಹೇಳ್ತೇನೆ, 4 ಗಂಟೆಗೆ ಹೇಳ್ತೇನೆ, ಸದ್ಯಾತ್ಮ ಅನ್ಕೊಳ್ಳಿ, ನಿಮ್ಗೆ ಎಚ್ಚರ ಆಗೇ ಆಗುತ್ತೆ. ಯಾವ ಅಳಗಾನ್ ಬೇಡ ನಿಮಗೆ, ಯಾವ ಕಡೆ ಯಾರು ಎದುರಿಸಬೇಕಾಗಿಲ್ಲ, ದೇವರು ಎದುರುತ್ತಾರೆ. ಎಬಸೋದು ಅವನೇ ಮತ್ತೆ ಒಬ್ಬ ಪ್ರಭೋರು ಅದು ಹೇಳಬೇಕಾದ ಬ್ರಹ್ಮಸೂತ್ರಗಳಲ್ಲಿ ಎಬಸೋದು ದೇವರೇ ಕಳಿಸೋದು ದೇವರೇ ಒಂದು ನಾಟಿ ಸರ್ವರು ಪರಮಾಶ್ಚರ್ಯ ಆಗಿದೆ. ನಮಗೆ ಚಳಿ ಚಳಿ ಹೋಗುತ್ತಾರೆ ಪರಮಾತ್ಮ. ಏನು ಬೇಕು ಇದಕ್ಕೆ ಏನೋ ಅನುಕೂಲ ಇಲ್ಲ, ಅದು ಪರವಾಗಿ ನಮ್ಮ ಜೀವ ಅನುಭವ ತಂದುಕೊಡ್ತಾರ. ಅದೇ ಶಾಸ್ತ್ರ ಆಚಾರ ಹೇಳ್ತಾರೆ, ನಿಜವಾದ ಶಾಸ್ತ್ರ ನಮ್ಮ ಮನಸ್ಸಿಗೆ ಹುಟ್ಟೋದು ಯಾವಾಗ ಅಂದ್ರೆ ಶಾಸ್ತ್ರಾರ್ಥಯುಕ್ತ ಅನುಭವ ತು ಪ್ರಮಾಣಕ್ಕೂ ಉತ್ತಮ. ಶಾಸ್ತ್ರಾರ್ಥ ನಮ್ಮ ಅನುಭವಕ್ಕೆ ಬಂದಾಗ ಭಾಷ್ಯ ಬರುತ್ತೆ. ಅನುಭವ ಅಲ್ಲದೇ ಅವರು ಪ್ರತಿ ಕ್ಷಣದಲ್ಲೂ ದೇವರು ತಂದುಕೊಡ್ತಾನೆ. ಆ ದೃಷ್ಟಿ ನಮಗೆ ಇರಬೇಕು. ದ್ವೀಪಕ ರಾಜ ಭಾರಿ ಸಂತೋಷಪಟ್ಟ ಕೃಷ್ಣಾಂತ ಕೃಷ್ಣ ಹೇಳಿದಾಗ ತಾನೇ ಬದಲಿ ಮಾಡ್ಕೊಳ್ತಾನೆ ಅಂತ ಹೇಳ್ಬೇಕು. ಹೇಳಿದ ತಾನೇ ಬದಲಿ ಮಾಡ್ಕೊಳ್ತಾನೆ. ಈ ಪ್ರತಿ ಜನಾಗಿಗಳು ಅಲ್ಲಿ ಬಂದು ನೋಡ್ತಾರೆ ಏನು ಅಂದ್ಕೊಳ್ತಾರೆ. ಕೃಷ್ಣ ಅಲ್ಲಿಂದ ಮಾಯ ಆಗಿದೆ. ಈಗ ಅವ್ರ ತಲೆ ಕೆಟ್ಟ ಮತ್ತೆ ಆಗಾಗಲ್ಲ ಆಗ್ತಾ ಇದೆ. ಏನ್ ಮಾಡೋದು ನಾವೀಗ ಅಂತೂ ಒಂದು ನಿಶ್ಚಿತ ಈ ಕೃಷ್ಣ ಇರೋರು ರುಕ್ಮಿಣಿಯಲ್ಲಿ ಸಿಗೋದಿಲ್ಲ ತೀರ್ಮಾನ. ಕೃಷ್ಣ ಇರೋರು ರುಕ್ಮಿಣಿ ಸಿಗೋದಿಲ್ಲ. ಇಷ್ಟೊತ್ತು ಕೃಷ್ಣ ಇಲ್ಲಿ ಬರಬಾರ್ದು ಅನ್ಕೊಂಡಿದ್ರು. ಕೃಷ್ಣ ಭೂಮಿ ಮೇಲೆ ಮಾಡಿಕೊಂಡ್ಬಿಟ್ಟಿಲ್ಲ. ಅದಕ್ಕೆ ಏನು ಉಪಾಯ ಮಾಡಿದ್ರು ಅಂದ್ರೆ ಏನಾದ್ರೂ ಕೃಷ್ಣ ಕೊಡ್ಬೇಕಲ್ಲ ಅಂದ್ರೆ ಜನಾರ್ದಂತ ಅದಕ್ಕೆ ಪ್ಲಾನ್ ಕೂಡ ಆಗ್ತಾ ಇದ್ರು. ಸಾಲುವರಾಜೇ ಇಲ್ಲ ಸೌಭರಾಟ ಅಂತ ಹೇಳಿದ್ರು. ಅವ್ರ ಕತೆ ಮುಂದೆ ಬರ್ತದೆ ಅಲ್ಲಿ ನೋಡೋಣ. ಅವ್ರು ಹೇಳ್ತಾರೆ ಜನಾರ್ದಂತ ನೀವು ಭಾರಿ ದೊಡ್ಡವರು ನಮ್ಮ ಗುರು ಆದ್ರೂ ಅವ್ರ ಶಿಷ್ಯನೇ ಕೆಲವು ಮಾತು ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಏನು ಅಂದ್ರೆ ಕೃಷ್ಣನ ಹೇಗೆ ಕೊಲ್ಬೇಕು ಯೋಚನೆ ಮಾಡಬೇಡ. ಅದಕ್ಕೊಬ್ಬ ವ್ಯಕ್ತಿ ಹುಟ್ಟಿಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅವ್ನು ಯಾವತ್ತು ಹೇಳ್ತಾರೆ ಕೇಳು ಅಂತ ಹೇಳ್ತಾನೆ. ಗರ್ಗಾಚಾರ್ಯರು ಯಾರು ಅಂತ ನಮಗೆ ಗೊತ್ತು. ಕೃಷ್ಣನಿಗೆ ನಾಮಕರಣ ಮಾಡಿದ್ದ ಪುರೋಹಿತರು ಯಾರೋ ಪುರೋಹಿತರು ಭಾರಿ ದೊಡ್ಡವರು. ಒಂದ್ಸಲ ಸಭೆಯಲ್ಲಿ ಕೂತಿದ್ರಂತೆ ಇದೆಲ್ಲ ವಿಷ್ಣು ಪುರಾಣದಲ್ಲಿ ಹರಿವಂಶ ಸರಿ ಬರುತ್ತೆ. ಸಭೆಯಲ್ಲಿ ಕೂತಿರ್ತಾರೆ ಯಾದವರ ಸಭೆ. ಏನೋ ಮಾತಿ ಮಾತು ಬಂತು. ಯಾರೇ ಏನೋ ಮಾತಾಡಿದ್ರು. ಒಂದು ಪ್ರಾರಂಭ ಆಗಿದೆ ಕಾಲಕ್ಕೆ. ಯಾರೋ ಗರ್ಗಾಚಾರ್ಯರನ್ನ ಅವರು ಭಾವ ಬೈದ ಸಂಡ ತೋರಿಲ್ಲ. ಇನ್ನೂ ಗರ್ಗಾಚಾರ್ಯ ಮಕ್ಕಳಾಗಿರಲಿಲ್ಲ. ಯಾವಾಗ ಸಂಡ ರೋಟು ಬೈದಿಲ್ಲ. ಶಿಷ್ಯರು ಗರ್ಗಾಚಾರ್ಯ ಬೈದೋ ಯಾರೋ ಯಾದವ ಪ್ರತಿಜ್ಞೆ ಮಾಡಿದರು. ನೀವೊಬ್ಬರು ಯಾದವರ ನನ್ನ ಬೈದಿದ್ದೇನೆ ಇಲ್ಲ. ನಿಮಗೆಲ್ಲ ನನ್ನ ಬೇರೆ ಯಾತಕ್ಕೆ ಬರ್ತಾ ಇದ್ದ ಧೈರ್ಯ ಇರೋದು. ನಿಮಗೆಲ್ಲ ಸ್ವಾಮಿ ಯಾರು ಕೃಷ್ಣ. ಕೃಷ್ಣನ ಬಲ ಇದೆ ನಿಶ್ಚಾರ ಮಾಡ್ತಿದ್ದೇನೆ. ಅವ್ರಿಗೆ ಕೆಲಸ ಮಾಡ್ತೇನೆ. ಕೃಷ್ಣ ಇನ್ನ ಮಾಡಿಬಿಟ್ಟೆ ಅಂದ್ಕೊಂಡ್ರು. ನಾಮಕರಣ ಮಾಡೋರವರೇ ಕೃಷ್ಣ ಇನ್ನ ಮಾಡಿಬಿಟ್ಟೆ ಅಂತ ಹೇಳಿದ್ರು. ಹೊಸರಾದೇಶ ಒಂದು ಪ್ರಶ್ನೆ ಏನಾಗುತ್ತೆ ನೋಡಬೇಕು. ಹೊರಟೆ ಬಿಟ್ಟರಲಿಲ್ಲ. ಅವ್ರು ತಪಸ್ಸು ಮಾಡಿದ್ರು. ಎಂತ ತಪಸ್ಸು ಮಾಡಿದ್ರು ಗೊತ್ತಾ? ಅವರು ಉಕ್ಕನ್ನ ಕಾಯಿಲೆ ಕುತ್ತು ಕುಡಿದ್ರಂತ ಅಂಥ ಬಗ್ಗೆ ಭಯಂಕರವಾದ ತಪಸ್ಸು ಮಾಡ್ತಾರೆ. ಮೃತದೇವರು ಕುರಿತು ಆಗ ಮೃತದೇವರು ಪ್ರತ್ಯಕ್ಷರಾಗ್ತಾರೆ. ಏನ್ ಬೇಕು ಅಂತ ಕೇಳ್ತಾರೆ. ನನಗೆ ಕೃಷ್ಣನ ಕೊಲ್ಲ ಮಗ ಬೇಕು ಅಂತ ಕೇಳಿದ್ರು. ಕೃಷ್ಣನ ಕೊಲ್ಲ ಮಗ ಬೇಕು. ಅವ್ರ ತಹಾಸ್ತು ಅಂತ ಹೇಳಿ ಹೇಗೆ ಬಿಟ್ಟಿದ್ದು ಯಾರು ಕೊಡೋಕ್ಕಾಗ ಹಾಗಾದ್ರೆ ಕಡಿಮೆ ಒಳ ಕೊಟ್ಟು ಎಂದಿ ಇತ್ತು. ಅದು ನಿಶ್ಚಿತ ಕೊಟ್ಟರು ಅವರನ್ನ ತಗೊಂಡು ಬಂದರು. ಒಬ್ಬ ಯವರಾಜ ಈಗ ಅವರನ್ನೆಲ್ಲ ಕನೆಕ್ಟ್ ಮಾಡಿದ್ರು. ರಾಕ್ಷಸ ಎಲ್ಲ ಕಡೆ ನೋಡಿರ್ತಾರೆ ಗಮನಿಸ್ಬೇಕು. ಓಹೋ ಇವರಿಗೆ ಮಗ ಇದೆ. ಕೃಷ್ಣನ ಕೊಲ್ಲೋ ಮಗ ಹೋಗ್ತಾರೆ. ಅಂಥ ಮಗ ನಮ್ಮನೇಲಿ ಆಗ್ಬಿಟ್ಟುಬಾರದು ಅಂತ ಅನ್ಕೊಂಡ. ತನ್ನ ಮಗನ ಕರೆದ ಕರ್ಕಾಟ ತೊಗೊಂಡು ಕಳಿಸ್ಕೊಂಡು ಹೇಗೆ ಋಷಿಗಳು ತಪಸ್ಸನ್ನು ಕಳಿಸೋಕ್ಕೆ ಅಪ್ಸರ್ಯ ಕಥೆ ಕೇಳ್ತೇವಲ್ಲ ಅಪ್ಸರ್ಯ ಇಲ್ಲ ಅವರ ಯವನಸ್ತ್ರಿ ಮಹಾರಾಕ್ಷಸಿ ಗರ್ಗಾಚಾರ್ಯರನ್ನು ಹೋದ್ರು. ತನ್ನ ಹಾವಭಾವ ತೋರಿಸಿದ್ರು ಗರ್ಗಾಚಾರ್ಯರಿಗೆ. ಆಗ ಕೃಷ್ಣನ ಕೋಲ ಬುದ್ಧಿ ಕೆಟ್ಟರಿಂದ ದೊಡ್ಡ ವಿಚಾರನ ಯಥಾ ಪ್ರಕಾರ ಆಸಕ್ತಿ ಬಂತು. ಅದರಕ್ತರಾದರು ಗರ್ಭಾಧಾರ ಮಾಡಿದ್ರು. ಆ ಹುಟ್ಟಿದ ಕಾಲ ಯವನ ಅಂತ ಅವನ ಹೆಸರು ಕಾಲ. ಕಾಲ ಅಂದ್ರೆ ಹುಟ್ಟು ಕೃಷ್ಣನ ಕೋಲ ಕೊಟ್ಟಿದವನು ಅಂತ ಅರ್ಥ. ಒಂದು ಪ್ರಕಾರ ಯವನ ಅವನ ಜಾತಿ ಕಾಲ ಯವನ ಅನ್ನೋದು ಹುಟ್ಟಿಬಂದ ಗರ್ಗಾಚಾರ್ಯ. ಯಾವಾಗ ಅವನು ಹುಟ್ಟಿದ ಬುದ್ಧಿ ಬಂತಂತಾಗಿ ಅಂತ ಹೇಗೆ ಕೆಲಸ ಮಾಡಿಬಿಟ್ಟೆ. ಏನೇನು ಆಯ್ತು ಇದೆಲ್ಲ ಕೂಡ ಹಣೆಯನ್ನೇ ಹೊಡ್ಕೋತಾರೆ. ಭಾರಿ ತಪ್ಪು ಮಾಡಿದ್ರೆ ಸೀದ ಕೃಷ್ಣನ ತೋರ್ತಾರೆ. ಕೃಷ್ಣ ಇಷ್ಟೆಲ್ಲ ನಾನೇ ಮಾಡಿ ದಯವಿಟ್ಟು ಕ್ಷಮಿಸುವಂತ ಕಾಲ ಇಟ್ಕೊಂಡ್ರಂತೆ. ಏನು ಕರುಣ ಇದೆಯೋರಿ ಮತ್ತೇನು ಹೊತ್ತ ಅದೇ ಕಳಿಸ್ಬಿಟ್ಟನು. ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜನ ದೀಪ ಯೋಜ ಭವಾಂಡದೊಳಗೆ ಆವಲ್ಲಿ ನಾಕಾಣೆ ಗೋಪ ಗುರುವಿನ ಮಡದಿ ಭೃಗು ನಗ ಜಾಪ ಮೊದಲಾದವರು ಮಾಡ್ದ ಮಹಾಪರಾಧಗಳೆಸಿದರೆ ಕರುಣಾ ಸಮುದ್ರಿ. ಎಷ್ಟು ಸರ್ವಾರ್ಥ ಕರುಣ ಗುರುದವರಾಗಿದ್ದರೆ ಡಾಕ್ಟರ್ ಕಟೆ ಬೀಸುತ್ತಿದ್ದ ಅದರ ಕಟೆ ಅನುಗ್ರಹಿಸಿದೆ. ಮತ್ತೆ ಗರ್ಗಾಚಾರ್ಯ ಒಳ್ಳೆ ಸ್ಥಾನದಲ್ಲಿ ಮುಂದುವರಿದ ಈ ಒಂದು ವಿಚಿತ್ರ ಪೀರಿಯಡ್ ಅವರು ಇವರೊಂದರೆ ಈ ಇದೆಲ್ಲ ಹೇಳ್ತಾನೆ. ಶಿಷ್ಯ ಕಥೆ ಹೇಳ್ತಿರೋದು ಯಾರುತ್ತಾ ಇದ್ದಾನ ಸೌಭ ಸಾಲ ಕಥೆ ಹೇಳ್ತಿದ್ದಾನೆ ಹೇಳ್ತಾನೆ. ಈ ಕಥೆ ನಮ್ಮ ಹೇಳ್ತಾರೆ ಕೃಷ್ಣ ಕ್ಷಮೆ ಕೇಳ್ಕೊಂಡಂತೆ. ನೋಡು ಬರೀತಾನೆ ನೋಡು ಜರಾಸಂಧ ಶಿವನ ಭಕ್ತನಾದ ಗರ್ಗಾಚಾರ್ಯ ಅದು ಆಮೇಲೆ ಚೇಂಜ್ ಆಗಿಬಿಟ್ರು. ಅದೃಷ್ಟವೇ ತಾಲೂಕು ಅಂತ ಹೇಳ್ತಾರೆ. ಕಟ್ಟಿದ ಅದೃಷ್ಟವೇ ತಾಲೂಕು ಕೂಡ ಯುವಕರ ನಿಂತ ಜೀಕೆ ಯಾರಿಗೆ ಅಂತ ಹೇಳ್ತಾರೆ. ಇಷ್ಟ ಸ್ತೋತ್ರ ಶಿವರು ಬಿಟ್ಟಿರಲ್ಲ ಸರ್ವೋತ್ತಮ ಅಂತ ಹೇಳ್ತಾ ಇದೆಯಲ್ಲ, ನಿಂದಿಸಿ ಎಲ್ಲರಿಗೂ ಬರೋದಿಲ್ಲ. ಅದರಿಂದ ಅವರು ಭಾರಿ ಗರ್ಗಾಚೆ ಯೋಗ ಇಲ್ಲ ಅಂತ ಬೈತಾನೆ ಜರ. ಅವನ್ನು ಕಲಿಸ್ಬಿಡೋಣ ಕಾಲಯವನ. ಅವ್ರು ಎಷ್ಟು ಒಂದ್ ಕಡೆ ವರ ಇದೆ, ಅವ್ರ ಸೈನ್ಯ ಎಷ್ಟಿದೆ ಗೊತ್ತಾ? ತ್ರಿಕೋಟಿ ಸಂಖ್ಯೆಯ ಅಕ್ಷೌರಿಂಗ ಸೇನಯಾಗುತ್ತ. 3 ಕೋಟಿ ಅಕ್ಷೌರಿ ಸೈನ್ಯ ಇತ್ತಂತು. 3 ಕೋಟಿ ಅಕ್ಷೌರಿ ಪಾಂಡವರು 18 ಅಕ್ಷೌರಿ ಜರ ಪ್ರತಿಶತ 23 ಅಕ್ಷೌರಿ ಒಬ್ಬ 3 ಕೋಟಿ ಅಕ್ಷೌರಿ ಹೇಗಿರಬೇಕಾಗಿ. ಅವನು ಬಂದ್ರೆ ಒಂದ್ ಕಡೆಗೆ ಸೈನ್ಯ, ಒಂದ್ ಕಡೆಗೆ ವರ. ಕೃಷ್ಣ ಕತೆ ಬಿಜೆ ಬಿಡ್ತಾನ. ಅದಕ್ಕೆ ಅವನಂತ ಹೋಗಿ ಕೇಳೋಣ ಅಂತ ಹೇಳ್ತಾನೆ. ಜರಾಸಂದ ತಲೆ ಬಿಡಿಸ್ಬಿಟ್ಟಂತೆ, ಸಿಟ್ಟು ಬಂದಂತ ಅವನಿಗೆ ಒಂಥರ. ಇನ್ನೊಬ್ಬರು ಸಹಾಯ ಕೇಳೋದಾಗಿ ದೊಡ್ಡವನಾಗಿ ಅವನಿಗೆ ಆಗ ಸಾಲ ಹೇಳ್ತಾನೆ ಜರಾಸಂದ. ಭವಾಭಿಸ್ಮ ಮುಖ್ಯತೆ ಕಿಮಸ್ಮದಾಯ ಪ್ರಭು, ನಿನ್ನಂಥವ್ರಿಗೆ ಅಜ್ಞಾನ ನಂಪಾಳೆ. ಅವನು ಜರಾಸಂದ ಅಜ್ಞಾನ ನಂಪಾಳೆ. ಅವ್ರ ಅನುಸಂಧ ಹೇಗಿರ್ತಾರೆ ದೇವರುಗಳು ಕೂಡ ನೋಡು. ಜರಾಸಂದ ನೀ ಏನ್ ತಪ್ಪಿಕೊಂಡಿದ್ದೆ ಈಗ? ಕಾಲ ಯಾರೋ ಒಬ್ಬ ವ್ಯಕ್ತಿ ಅವನ ಸಹಾಯ ಕೇಳಬೇಕು ಅಂತ ಯೋಚನೆ. ಯಾಕೆ ಕೇಳಬೇಕು ಅಂತ ಯೋಚನೆ ಮಾಡ್ತೀಯಲ್ಲ, ಸ್ವಲ್ಪ ಯೋಚನೆ ಮಾಡು. ಕಾಲಯವನ ಬಗ್ಗೆ ನಿನಗೆ ಗೊತ್ತಿಲ್ಲ, ನಿನ್ನ ಗುಪ್ತ ಶಿಷ್ಯ ಅವನು ಗೊತ್ತಾ? ನಿನ್ ನೋಡಿದ್ದೇನೆ ಅವನನ್ನ, ನಿನ್ನ ಆರಾಧನೆ ಮಾಡ್ತಾರೆ ಗುರು ಅಂತ ಹೇಳ್ಬಿಟ್ಟು. ಶಿಷ್ಯನ ಸಹಾಯ ತಗೊಂಡ್ರೆ ಗುರು ಬರೇ ತಗೋಬೇಕು ಅಂತ ಹೇಳ್ತಾರೆ. ಎಂದು ಹೋಗೋದಿಲ್ಲ, ಯೋಚನೆ ಮಾಡಬೇಡ. ಅವನು ನಿನ್ನ ಸಹಾಯಕರಾಗಿ ನಿನಗೆ ಉದ್ಧಾರ ಮಾಡಕ್ಕೆ ಬರೋದಿಲ್ಲ, ಸೇವೆ ಮಾಡಿಕೊಳ್ತಿದ್ದಾರಂತೆ. ಆದ್ರೆ ಸಹಾಯ ತಗೋ ಏನು ತಪ್ಪಲ್ಲ. ಮತ್ತೆ ನೀನು ಕೇಳ ನಾನು ಕೇಳ್ತೇನೆ ಅಂತ ಹೇಳ್ತಾರೆ. ನಿನಗೆ ಕೇಳ ಸಂತೋಷ ನಾನು ಕೇಳ್ತೇನೆ ಅವನನ್ನ. ಅವ್ರು ಪ್ಲೇನ್ ಇಟ್ಟು ಅವನು ಸೌಭಾಗ್ಯ ಕಷ್ಟ ಹೊರಡ್ತಾರೆ. ಪುಷ್ಪಕ ಅಲ್ಲಿ ಹಾಕೋ ಸೌಭಾಗ್ಯ ಇಲ್ಲಿ ಹಾಕೋ ಕಷ್ಟ ಹೋಗ್ತೇನೆ. ಜರಾಸಂದ ಸುಮ್ಮನೆ ಇದ್ದಂತೆ ಮೌನ ಸಂಬಂಧಿ ಹೆಚ್ಚಳ ಅಂತ ಹೋಗ್ತಾನೆ. ಕಾಲವನ್ನ ಹೋಗ್ತಾನೆ. ಅವನು ನೋಡ್ದ ಜರಾಸಂದ ಹೇಳ್ಕಳಿಸಿದ್ದಾನೆ ಅಂತ ಹೇಳಿದ. ಜರಾಸಂದ ಭಕ್ತನಲ್ಲ ಅವನು, ಆಚಾರ್ಯ ಎಷ್ಟು ತಮಾಟೆ ಇದೆ ಇರ್ತಾರೆ. ಜರಾಸಂದ ಹೇಳ್ಕಳಿಸಿದ್ದಾನ ನನ್ನ ಪುಣ್ಯ ಹಾಕೊಂಡಂತೆ. ಹೆಚ್ಚು ಯೋಚನೆ ಇರಬೇಕು. ಕೋಟಿ ಕಾಲದ ಪುಣ್ಯ ತಿಳ್ಕೊಂಡಾಗ ಇರೋ ಕೊಟ್ಟ ಪುಣ್ಯನ ಅವನಿಗೆ ಆ ಥರ ಅನ್ನಿಸ್ತು. ಪಾಪ ಅವನಿಗೆ ಅನಿಸಿದ್ದೆ ಕೆಲವು ಇವತ್ತು ಕಾಲ ಪೈತಾರ ಇಟ್ಕೊಂಡಿದ್ದಾರೆ. ಏನು ಹೆಮ್ಮೆನೇ ಹೆಮ್ಮೆ ಅದು ಎಷ್ಟು ಅನ್ಯಾಯ ಅಂದ್ರೆ. ಇವನು ಧರ್ಮದ ಕಾನ್ಸೆಪ್ಟ್ ಇರೋದು ಪ್ರತಿಷ್ಠೆ ನೋಡ್ತಾರೆ ಅವ್ರದ್ದು ಮನುಷ್ಯ ಧರ್ಮವನ್ನೇ ನೋಡೋದಿಲ್ಲ. ಇವತ್ತು 100 ಜನರ ಚಿಂತನೆ ದಾರಿ ತಪ್ಪಿಕೊಳ್ಳಿ. ಧರ್ಮ ದೊಡ್ಡದು ಅನಿಸ್ತಾನೇ ಇಲ್ಲ. ದೇವರ ಶೋ ಅವನು ಶೋ ಇವನು ಶೋ ಎಲ್ಲ ಶೋನೇ ಹೊರತು ಅಷ್ಟು ವಸ್ತುಸ್ಥಿತಿ ಇರೋದಿಲ್ಲ. ಭಾರಿ ಖುಷಿ ಪಡ್ತಾರೆ. ದಿಶಂ ತವಾ ಚಹುಜಯ ಅಂತ ಹೇಳ್ತಾರೆ. ಆ ದಿಕ್ಕಿಗೆ ಮಂಗಳಾಚರಣೆ ಜರಾಸಂದ ದಿಕ್ಕಿಗೆ ನಮಸ್ಕಾರ ಉಂಟು. ಅಷ್ಟರ ಬಗ್ಗೆ ತೋರಿಸಿದ ಏನು ವಿಷಯ ಅಂತ ಕೇಳಿದೆ. ಎಲ್ಲ ಹೇಳಿದವರು ನಾನು ಬರ್ತೇನೆ ಅಂತ ಹೇಳ್ತಾ ತಕ್ಕ ಶುರುವಾಯಿತು. ಆ ಕಡೆಯಿಂದ ಕಾಲಯವಾಗ ಬರ್ತಾನೆ, ಈ ಕಡೆ ಜರಾಸಂದ ಬರ್ತಾನೆ. 3 ಅಕ್ಷೋಗಿ ಪ್ಲಸ್ 3 ಕೋಟಿ ಅಕ್ಷೋಗಿ ಪ್ಲಸ್ 23 ಅಕ್ಷೋಗಿ ಮೊದಲೇ ಅಟ್ಯಾಕ್ ಮಾಡಬೇಕಿಲ್ಲ. ಕೃಷ್ಣನಿಗೆ ವಿಷಯ ಗೊತ್ತಾಯ್ತು. ಎಷ್ಟರ ಸಹಾಯ ಕೊಡ್ತಿದ್ದಾರೆ ಪಾಪ ಅನ್ಕೊಂಡ ಕೃಷ್ಣ ಗೊಬ್ಬಿಬ್ಬರಾಗಿ ಎಷ್ಟರ ಸಹಾಯ ಕೊಡ್ತಿದ್ದಾರೆ. ಸರಿ, ಅವನ ಸೈನ್ಯ ಹೇಗೆ ಬಂತು? ಕಾಲಯವನ ಸೈನ್ಯ ಅಂದರೆ ಅವನ ಸೈನ್ಯದ ಬಲಭೂತ್ರಗಳಿಂದ ನದಿ ಹಿಡಿದಂತು. ವೈತರಣಿ ನದಿ ಏನು ಬೆಂಗಳೂರು ನೋಡಿದ್ರೆ ಆಚಾರ್ಯ ಇಲ್ಲ ನೋಡಿ, ನದಿ ಅದಾಗ ಸರ್ಕಾರ ನೋಡ್ಬಿಡಿ ಅದನ್ನ. ನದಿ ಅಲ್ಲ ಸರ್ಕಾರದಲ್ಲಿ ಚರಣಿಗೆ ಆಗಿದೆ. ಇವತ್ತು ಇಷ್ಟು ಜನ ಇದೆ ಅಂತ ಹೇಳಬೇಕಾದ್ರೆ 3 ಕೋಟಿ ಅಕ್ಷೋಹಿಣಿ ಸೈನ್ಯದ ಬಲಭೂತ್ರ ಹೇಗಿರಬೇಕು? ಜಗತ್ತು ಪಲೀಟ್ ಆಗುತ್ತೆ. ಕಷ್ಟ ಅದು ವಾಯುವ ಅಶೋಕ ಎಲ್ಲ ಒಣಸಾಕಿಬಿಟ್ಟಿರ್ತ ವಾಯುದೇವರು. ಅದನ್ನು ಪರಿಸರ ರಕ್ಷಣೆ ಮಾಡ್ತಾರೆ. ಅಟ್ಯಾಕ್ ಮಾಡೋಕ್ಕೆ ಅಂತ ಬಂದಿದ್ದಾನೆ. ಆಗ ಭಗವಂತನಾದ ಕೃಷ್ಣ ಎಲ್ಲ ಕಡೆ ಸೈನ್ಯ ಸೇರಿಬಿಟ್ಟಿದೆ. ಈಗ ಕೃಷ್ಣ ಎಂಥ ಮ್ಯಾಜಿಕ್ ಮಾಡ್ತಾರೆ ಗೊತ್ತಾಗಬಹುದು. ಕ್ಷಣದಲ್ಲಿ ಸಮುದ್ರ ಅಂತ ಕರೀತಾ ಇದ್ರು ಬರ್ತಾರೆ, ದೊಡ್ಡ ದೇವರು ಬರ್ತಾರೆ. ನನಗೆ ಸಮುದ್ರ ಮಧ್ಯೆ ಜಾಗ ಬೇಕೀಗ, ಸಮುದ್ರ ಮಧ್ಯೆ ಸೈಟ್ ಬೇಕು. ಎಷ್ಟು ಬೇಕು ಅಂತ 10x10x20x60x40 ಅಲ್ಲ, ಎಷ್ಟು ಬೇಕು ಅಂತ 144 ಸ್ಕ್ವೇರ್ ಯೋಜನೆ ಭೂಮಿ ಮೇಲೆ ತರಬೇಕು ಅಂತ ಹೇಳ್ತಾನೆ ಭಗವಂತ. ಸಮುದ್ರದ ಮಧ್ಯೆ ಭೂಮಿಯಿಂದ ಮೇಲೆ ಕೇಳಬೇಕು. ಸಮುದ್ರ ಸುತ್ತ ಸರಿತಂತೆ ಜಾಗ ಸರಿಯಾಗಿ. ಇಂಥ ಶಕ್ತಿ ಯಾರಿಗಿದೆ ಅಂತ ಹೇಳ್ತಾ ಇರೋ ಸೈಟ್ ಇರ್ತಾವ ಲೈಸೆನ್ಸ್ ಇರ್ಬೇಕಾದ್ರೆ ಕಾರ್ಪೆಂಟ್ ಹೋಗ್ಬೇಕಾದ್ರೆ ವಂಶ ಉದ್ದಾರ ಇರುತ್ತೆ, ಪ್ರತಿಯಾಗಿರುತ್ತೆ. ಪಾಪ ಆ ಕ್ಷಣದಲ್ಲಿ ಬೆಳಗ್ಗೆ ಇತ್ತು. ಗಮನಿಸಬೇಕು, ಪರಿಸರ ಹೋಗುವ ಸಮುದ್ರವನ್ನ ಹಿಂದೆ ತರ್ತಾರೆ. ವಾರವಸ್ತುವ ಹಿಂದೆ ಹೋಗಬೇಕು. ಕರ್ಣೆ ಪವನ್ಯಸ್ತ ಋಚಿರಿ ಹಂಸು ವಾರಾಸಿ ವಕ್ರಂ ಜಗನಾಥಿ ಯಶ್ಯಾಹ ಅಮೂಚದ್ ಬಾಣಕರೇಣ ಭೂಮೇ ಸಾ ಭಾಗವ ಅಂತ ಹೇಳ್ಬೇಕಾದ್ರೆ ವಾಜರಾಜ ಒಡನೆ ಮಾಡ್ತಾರೆ. ಪರಶುರಾಮದೇವರು ಬಾಣಗಟ್ಟು ಹಿಂದೆ ಸರಿಸಿದ ಹೋಗಿದೆ ಪರಶುರಾಮ ಕ್ಷೇತ್ರ. ಇಲ್ಲಿ ನೋಡಿದ್ರೆ ಮಧ್ಯೆ ಆಗುತ್ತೆ, ರಾಮರೂಪದಿಂದ ಸೇತೆ ಕಟ್ಟಿಬಿಡ್ತಾರೆ. ರಾಮರೂಪದಿಂದ ವಿಹಾರ ಮಾಡ್ತಾನೆ. ಪ್ರಚಲಿತ ಹೇ ಜನ ವಿಹಾರಣ ಶಾಶ್ವತ ಸುಖಮಯ ಮೀನ ಹೇ ಭಮ ಭಮ ಶರಣ. ವರಾರೂಪದಿಂದ ಉಳಿದವರು ಬೇರೆ ಸೇರ್ತಾನೆ. ಸಮುದ್ರ ಜೊತೆ ಆಟ ಆಡ್ತಾನೆ ಭಗವಂತ, ಗೊತ್ತಾಯ್ತಾ? ತಮ್ಮ ಆಟ ಆಡ್ತಾನೆ. ಅದಕ್ಕೆ ಮಹಾರಾಷ್ಟ್ರ ಹೇಳ್ತಾರೆ, ಸ್ವಾಮಿ ಎದ್ದಿದ್ದಾನೆ ಅಂದ್ರೆ ಮಮ ಯೋನಿ ಅಪ್ಸು ಅಂತಸ್ತ ಮುತ್ರೇ. ಈ ನಮ್ಗೆ ಅರ್ಥ ಆಗುತ್ತೆ. ನಾವೆಲ್ಲ ಯಾರು ಗೊತ್ತಾ? ಸಂಸಾರ ಸೌಧನ ಮುಡಿದಿರೋದು. ಯಾರನ್ನ ಆಚರಿಸ್ಬೇಕಂದ್ರೆ ಸಮುದ್ರದ ಆಟ ಆಡ್ತಾರಲ್ಲ ಆತನ ಆಚರಿಸ್ತು, ಅವನ್ಯಾರು ನಮ್ಮನ್ನು ಕೃತ ಉಂಟೇನೆ. ಅದಕ್ಕೆ ಏತಾಮಹಂ ಸಮುದ್ರತ್ತ ಋತು ಸಂಸಾರ ಸಾಗರ ಭವಾನ್ ಹೃದಯಾರ್ಥ ಮಯ್ಯಾವೇಶಿತ ಚೇತಸ. ಇದನ್ನ ಅರ್ಥ ಮಾಡಿಕೊಟ್ಟು ದೇವರಲ್ಲಿ ಕೃಷ್ಣ ಹೇಳಿದ ಮಾತು, ಕೃಷ್ಣ ಅಮೃತ ಮಹಾರ್ಣವ, ಇದು ಸಂಸಾರ ಸಮುದ್ರ, ಇದು ಉದ್ಧರಿಸತಕ್ಕ ಸಾಮರ್ಥ್ಯ ಏಕಮಾತ್ರ ದೇವತೆ ಎಂದರೆ ನಾರಾಯಣ. ಅದಕ್ಕೆ ಅನ್ಯತಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಅಂತ ದೇವರನ್ನು ನಂಬಲಿಕ್ಕೆ ಈ ಮಾತು ಮುಖ್ಯ. ಅಲ್ಲಿ ಇದ್ದ ವಿಶ್ವಕರ್ಮ ಭಾವಿಸ್ತಾರೆ, ವಿಶ್ವಕರ್ಮ ಬರ್ತಾರೆ, ಕೈಗೂ ಏನು ಅಪ್ಪಣೆ ಅಂತ ಕೇಳ್ತಾರೆ. ನನಗೊಂದು ಪಟ್ಟ ನಿರ್ಮಾಣ, ನಗರ ನಿರ್ಮಾಣ ಬೇಕು ಈ ಕ್ಷಣದೊಳಗೆ, ಈ ಕ್ಷಣದೊಳಗೆ ವಿಶ್ವಕರ್ಮ ಹೋಗು ಅಂತ ಹೇಳ್ತಾರೆ. ಒಂದು ನಿಮಿಷ ರೆಡಿ ಎಲ್ಲ ಅಂತ ಅದು ಡಿವೈನ್ ಆರ್ಕಿಟೆಕ್ಟ್ ಅಪ್ಪಣೆ ಭಗವಂತನು. ಒಂದು ಪಟ್ಟ ನಿರ್ಮಾಣವಾಗುತ್ತೆ, ಆ ಪಟ್ಟ ಎಂಥದ್ದು ಗೊತ್ತ? ಜಗತ್ತು ಕಂಡ ಅದ್ವಿತೀಯ ಪಟ್ಟಣದ ಅರ್ಜೆಂಟ್ ಮಾಡಿದ ಕ್ವಾಲಿಟಿ ಇರಲಿಲ್ಲ. ಅರ್ಜೆಂಟ್ ಮಾಡಿದ್ರೆ ನಂಬರ್ ಒನ್ ಕ್ವಾಲಿಟಿ, ದೇವರು ಮನಸ್ಸು ಮಾಡಿದ್ರೆ ಯಾವ ಕ್ವಾಲಿಟಿ ಬೇಕಿಲ್ಲ. ದ್ವಾರಕಾ ಪಟ್ಟಣ ಅಂತಾರೆ, ದ್ವಾರಾವತಿ ಸಕಲ ಭಾಗ್ಯವತಿ ಅಂತ ಕರೀತಾರಲ್ಲ, ಅದು ದ್ವಾರಾವತಿ ನಿರ್ಮಾಣವಾಯಿತು. ಒಂದು ಕ್ಷಣದೊಳಗೆ ಸುತ್ತ ಸೈನ್ಯ ಅಟ್ಯಾಕ್ ಮಾಡ್ತಿದೆ, ಕೃಷ್ಣ ಈ ಕೆಲಸ ಮಾಡ್ತಾ ಇದ್ದಾನೆ. ಹೋಗುವ ಪಕ್ಕದಲ್ಲಿದೆ ಅದು, ಮೊದಲೇ ಸಮುದ್ರ ಪಕ್ಕದಲ್ಲಿ ಇಲ್ಲ, ಅಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರ ಇದೆ. ಕೃಷ್ಣ ಅಲ್ಲಿಂದ ಗಲೇಜ್ ಎಲ್ಲ ಕೆಲಸ ಮಾಡ್ತಿದ್ದಾನೆ. ವಿಶ್ವಕರ್ಮ ಗಟ್ಟಿಯಾಯಿತು, ಈಗ ಫರ್ನಿಷ್ ಆಗಬೇಕು. ಬೇಕಾಗೆಲ್ಲ ಅದು ಇರ್ತಲ್ಲ, ಮನೆ ಒಂದು ಫರ್ನಿಷ್ ಮಾಡೋದಕ್ಕೆ ಮತ್ತೆ ಸಾಲ ಕೇಳೋದಕ್ಕೆ ಈಗ ಬಂದಿದ್ದ ಆಗಿರ್ತಾರೆ. ಫರ್ನಿಷ್ ಮಾಡಿದ್ರೆ ಪೇಂಟ್ ಹೊಡ್ಸೋಕ್ಕಾಗಲಿಲ್ಲ, ಮನೆ ದುರ್ಬೇಕು ಮಾಡಿದ್ರೆ ಪೇಂಟ್ ಹೊಡ್ಸೋಕ್ಕಾಗೋದೇ ಇಲ್ಲ. ಇದು ಭಾರಿ ಗಟ್ಟಿಯಾಗಿರ್ತಾರೆ. ಭಗವಂತ ಏನು ಮಾಡಿದ್ರೆ ಗೊತ್ತ? ದೇವತೆಗಳು ನೋಡಿ, ಎಲ್ಲ ದೇವತೆಗಳು ಬರ್ತಾರೆ, ತಮ್ಮ ತಮ್ಮಲ್ಲಿ ಅತ್ಯಮೂಲ್ಯ ಒಂದೇ ಕೃತಾರ್ಪಣೆ ಕೃಷ್ಣನಿಗೆ ಕೊಟ್ಬಿಟ್ಟಿರುತ್ತೆ. ಭೂಮಿ ಸಮುದ್ರ ಕೊಟ್ಟ, ಸಿಟಿ ವಿಶ್ವಕರ್ಮ ಕಟ್ಟಿದ, ಎಲ್ಲ ದೇವರಿಗೂ ಅರ್ಪಿಸಿಬಿಟ್ರು. ಕೃಷ್ಣ ಕೂತಲೇ ಕೆಲಸ ಮಾಡಿಕೊಂಡು ಭಾರ ಕೃಷ್ಣ ಕಿರಾಡಿ ಇದ್ದಾನೆ. ಯಾರ್ಯಾರು ತಗೊಂಡ್ಬಿಟ್ರು, ನಾ ಮಾಡಿ ಬರೀ ಗೌರವ ಮಾಡ್ತೇವಲ್ಲ, ಯಾರ ತವು ಯಾರ ಕಾಫಿ ಕುಡಿ ಯಾರ ಸಕ್ಕರೆ ಇವ್ರು ಕಾಫಿ ಕುಡಿದು ಬರೀ ಮಾಡಿಸ್ಬಿಟ್ರು. ಕೃಷ್ಣ ಹೀಗೆ ಮಾಡಿಬಿಟ್ಟ ಅನ್ನೋ ಸಂಸ್ಥೆ ಕೃಷ್ಣ ಭಾಗವತರಿ ಬರೀತಾರೆ, ಹರಿವಂಶದಲ್ಲಿ ಬರೀತಾರೆ. ಕೃಷ್ಣನಿಗೆ ಅವರೆಲ್ಲ ಕೊಟ್ಟರಲ್ಲ, ಏನಂತ ಕೊಟ್ಟರು ಗೊತ್ತ? ಕೃಷ್ಣ ನೀನು ಕೊಟ್ಟಿದ್ರು ಕೊಡ್ತಾ ಇದ್ದೆ ಹೊತ್ತು ನಮಗಲ್ಲ ಅಂತ ಹೇಳಿ. ಇದೆ ಕೆರೆಯ ನೀರನ್ನು ಕೆರೆಯಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣಗಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಒದಗಿರು. ಮತ್ತು ಅವರು ಕೊಟ್ಟಿದ್ದಲ್ಲ, ನಾವೆಲ್ಲ ಏನೇ ಕೊಟ್ಟರು ಕೂಡ ಯಾರು ಗೊತ್ತ? ಎಲ್ಲ ದೇವನೇ. ಈಶಾವಾಸ್ಯ ವಿಧಂ ಸರ್ವಂ, ನಮಗಾಗಿ ಕೊಡಲಿಕ್ಕೆ ಅವರೇನು ಇಲ್ಲ. ದಾಸರ ಹೇಳ್ತಾರೆ, ಹುಟ್ಟುತ್ತೇನು ತಾರವಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಇರೋದು ಯಾವುದಿದೆ ನಮ್ದೀಗ? ಎಲ್ಲ ದೇವರು ಕೊಟ್ಟಿದ್ದಂತೆ. ಇವತ್ತು ಆಫೀಸಲ್ಲಿ ಕೂತಿರ್ತಾರೆ, ಬ್ಯಾಂಕ್ನಲ್ಲಿ ಕ್ಲರ್ಕ್ ಕ್ಯಾಶ್ ಕೊಡ್ತಾರೆ, ತಂದು ಕೊಡ್ತಾರೆ, ಬ್ಯಾಂಕಿಗೆ ಕೊಡ್ತಾರೆ. ತಂದು ಕೊಡೋಕೆ ಯಾರು ಬ್ಯಾಂಕಿಗೆ ಹೋಗ್ತೀರಿ? ತಂದು ಕೊಡೋದಿಲ್ಲ, ಬ್ಯಾಂಕ್ ಕೊಟ್ಟಿದ್ರೆ ಅವ್ರಿಗೆ ಕೊಡ್ತಾರೆ, ಇವ್ರು ಕೊಟ್ಟಿದ್ರು ಅವ್ರು ಇಟ್ಟಿದ್ರು ಕೊಟ್ಟು ಬರ್ತಾರೆ. ಅಷ್ಟೇ ಕೊಡಿ ಸಂಬಳ, ಅದು ಕೊಟ್ಟಿದ್ದು ವೇಸ್ಟ್ ಆಗಲ್ಲ, ಸಂಬಳ ಕೊಡ್ತಾರಲ್ಲ ಅಷ್ಟೇ ಇಟ್ಟು. ಇವತ್ತು ಅಲ್ಲಿ ಯಾರು ಇರ್ತಾರೆ, ಪೇಪರ್ ತಗೊಂಡು ಇರ್ತಾರೆ, ಅದೇ ಟ್ಯಾಂಕ್. ಇವತ್ತು ದೇವರು ಕೊಡೋದು, ದೇವರು ಕೊಡೋದು ಈಶಾವಾಸ್ತೆ ವಿನಂಸಾರ ಅನುಸಂಧಾನವನ್ನು ತಿಳಿಸ್ತಾ ಇದೆ. ದೇವರಿಗೆ ಕೊಡೋದು ಅಂದ್ರೆ ನಮಗೆ ದೇವರಿಗೆ ಕೊಡೋದಲ್ಲ, ದೇವರು ನಮಗೆ ಕೊಟ್ಟಿದ್ದಂದ್ರೆ ಅದ್ರ ಗೋಪ್ಸಲೆ ಹೊರತು ಬೇರೆ ಅಲ್ಲ. ನಾವು ಇನ್ಕಮ್ ಟ್ಯಾಕ್ಸ್ ಕೊಡ್ತೇವೆ, ಇನ್ಕಮ್ ಟ್ಯಾಕ್ಸ್ ಯಾವುದು? ಇನ್ಕಮ್ ಮೇಲೆ ಟ್ಯಾಕ್ಸ್ ಹೊರತು ಬೇರೆ ಮಾಡಿ ಕೊಡೋದಿಲ್ಲ ನೋಡಿ. ಇನ್ಕಮ್ ಮೇಲೆ ಟ್ಯಾಕ್ಸ್ ಕೊಡೋದು, ಸರ್ಕಾರ ಕೊಟ್ಟ ಸಂಬಳದಲ್ಲಿ ಟ್ಯಾಕ್ಸ್ ಕೊಡ್ತೇವೋ, ದೇವರು ಕೊಟ್ಟಿದ್ರೆ ದೇವರು ಕೊಡೋದು, ನಮ್ಗೆ ಕೊಡೋದಲ್ಲ ಅದು. ಇದೆಲ್ಲ ದೇವತೆಗಳು ತೋರಿಸ್ತಾರೆ ಅಂದ್ರೆ ಕೃಷ್ಣ ಎಲ್ಲವನ್ನು ಸ್ವಾಮಿಯಾಗಿ ಮಾಡ್ಕೊಂಡೆ ಹೊರತು ಭಿಕ್ಷದಂತೆ ಮಾಡ್ಕೊಂಡಿದ್ದಲ್ಲ. ಎಲ್ಲ ಮುಗಿದು ಕೊನೆಯ ಒಂದು ವಾಟರ್ ಪ್ರಾಬ್ಲಮ್ ಇದೆ, ನೀಯ ಸುತ್ತ ಸಮುದ್ರ ನೀರು ಹಾಕಿರ್ಬೇಕು, ಒಳ್ಳೆಯ ನೀರು. ಕೃಷ್ಣ ಒಂದು ಸರ್ಚ್ ಹೇಳ್ತಾರೆ ಸಮುದ್ರಕ್ಕೆ, ಸೀನಿಯರ್ ಆಗಬೇಕು ಅಂತ ಹೇಳಿದರು. ಎಲ್ಲ ಸ್ವೀಟೆಸ್ಟ್ ವಾಟರ್, ಸ್ವೀಟೆಸ್ಟ್ ವಾಟರ್ ಅಂದರೆ ಕೃಷ್ಣ ಸಂಕಲ್ಪವಾದ್ರೆ ಏನೇನು ಮಾಡಬಲ್ಲ ಅಂತ ಗೊತ್ತಾದರೆ ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣನ ಈ ಕಥೆ ಕೇಳಿದ ಮೇಲೆ ಆತ ಸಾಕ್ಷಾತ್ ನಾರಾಯಣ ಅಂತ ಹೋಗ್ತಾರೆ, ಬೇರೆ ದಾರಿನೇ ಇಲ್ಲ. ಈ ಕಥೆ ನಂಬೇಕ ದ್ವಾರಕೆ ಇತ್ತ ಅಂತ ಕೇಳಿದರೆ ಇವರು ಪ್ರೂವ್ ಆಗಿದೆ, ದ್ವಾರಕೆ ಇದು ಪ್ರೂವ್ ಆಗಿದೆ. ರಾಮಾವತಾರದಲ್ಲಿ ಮಾಡಿಸಿದ್ದು ಸೇತುವೆ, ಅದು ಸಮುದ್ರಕ್ಕೆ. ಕೃಷ್ಣಾವತಾರದಲ್ಲಿ ಮಾಡಿದ್ದು ಸಿಟಿ, ಅದು ಸಮುದ್ರದಲ್ಲಿ. ತಮಾಷೆಯಲ್ಲಿ ಎರಡು ಪ್ರೂವ್ ಆಗಿರೋದು, ದ್ವಾರಕೆಯ ಪ್ರೂವ್ ಆಗಿದ್ದರೆ ಇತ್ತು ಅಂತೇಳಿ, ಸೇತುವೆ ಪ್ರೂವ್ ಆಗಿದೆ ಇತ್ತು ಅಂತೇಳಿ, ಸೆಟಲೈಟ್ ಪಿಕ್ಚರ್ಸ್ ಎಲ್ಲ ಸೇತುವೆ ಪ್ರೂವ್ ಆಗಿದೆ. ಇದೆಲ್ಲ ದ್ವಾರಕೆಯ ಪ್ರೂವ್ ಆಗಿದೆ. ಅದು ರಾಮಾಯಣದ ಇತಿಹಾಸ, ಮಹಾಭಾರತದ ಇತಿಹಾಸ, ಕಟ್ಟುಕಥೆಗಳಿಂದ ಶಾಸ್ತ್ರ ಹೇಳಲು ಹೊರಟಿಲ್ಲ, ಸತ್ಯ ಸಂಗತಿಗಳನ್ನು ದರ್ಶನ. ಅಷ್ಟೊತ್ತಿಗೆ ಕೊನೆಯ ಸಮಸ್ಯೆ ಉಳಿದಿಲ್ಲ, ಜನ ಎಲ್ಲ ಮೊದಲಿದ್ದಾರೆ, ದ್ವಾರಕೆ ಹೋಗ್ಬೇಕು, ಹೇಗೆ ಹೋಗ್ಬೇಕು ಜನಗಳು? ಸುತ್ತ ಸೈನ್ಯ ಇದೆ, ದಾಟಲೇ ಇಲ್ಲ, ಬರೀ ಟ್ರಾಫಿಕ್ ದಾಟಬೇಕಾಗ್ತದೆ, ಸೈನ್ಯ ದಾಟಬೇಕು. ಈ ಮಧ್ಯೆ ಆ ಕ್ಷಣ ಕೃಷ್ಣ ಹೇಳ್ತಾನೆ, ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ ಹೇಳ್ತಾರೆ, ಒಂದು ಕ್ಷಣ ಕಣ್ಣು ಮುಚ್ಚಿಕೊಳ್ತಾರೆ, ಕಣ್ಣು ತೆಗೀರಿ ಅಂತಾರೆ, ಕಣ್ಣು ತೆಗಿತಾರೆ. ಕಣ್ಣು ಮುಚ್ಚಿಕೊಂಡಾಗಿದ್ದು ಮೊದಲೇ ಇಲ್ಲಿ, ಕಣ್ಣು ತೆಗೆದಿದ್ದು ದ್ವಾರಕೆ ಇಲ್ಲಿ, ಮತ್ತೆ ಸಮುದ್ರ ದಾಟಿ ಕೇಳ್ತಾನೆ ಕೃಷ್ಣ. ಇದು ನಮಗೆಲ್ಲ ಸಂದೇಶ, ಕಣ್ಣು ಮುಚ್ಚಿಕೊಳ್ಳಿ, ಇವರು ವೈಕುಂಠ ಕಾರಣ ಹೋಗ್ತೇನೆ, ದ್ವಾರಕೆಗಳ ವೈಕುಂಠನೇ ಕಾರಣ ಹೋಗ್ತೇನೆ ಅಂತ ಹೇಳ್ತಾರೆ. ಇಟ್ಟಿಗೊಂದ ಯಾರು ಕಂಡುಬಿಟ್ಟೆ ಇಟ್ಟಿಗೊಂದ ಕಟ್ಟೆ ಅಂತ ಬಂದ್ಬಿಡ್ತಾರಂತೆ. ಕಂಡುಬಿಡ್ತಿ ಅಂತ ಭಗವಂತ ಹೇಳ್ತಾರಲ್ಲ, ಕಡಿ ಹೇಳ್ತಾರೆ ಕಂಡು ಮುಚ್ಚಲಾಗೋದಿಲ್ಲ. 24 ಸಾವಿರ ನೂರಾರು ಚಾನಲ್ಗಳು ಯಾರು ಕಂಡುಬಿಡ್ತದೆ, ಸರ್ಕಲ್ ಕಂಡುಬಿಟ್ಟು ಅದೇ ಕಂಡುಬಿಟ್ಟೆ ಚಾನ್ಸ್ ಇಲ್ಲ. ಅಂದ್ರೆ ಕಲಿಯುಗದವರು ಯಾರು ಹೇಗೆ ವ್ಯತ್ಯಾಸ ಇದೆ, ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿ ಅಂತ. ಧ್ಯಾನ ಮಾಡಿ ಭೃಗೋಗದ್ದೇ ಪ್ರಾಣ ಆಯುಷ್ಯ ಸಮ್ಯ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಇವತ್ತು ಮನುಷ್ಯ ದಿನೇ 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 ಮೊದಲೆಲ್ಲ ಆಫೀಸ್ ಒಂದು ಅತ್ತೆ ಅಂತ ಇದ್ದ, ಈಗ ಆಫೀಸ್ಗೆ ದೊಡ್ಡ ಕೆಲಸ ಟಿವಿ, ಆಫೀಸ್ ನಿಂತವರಿಗೆಲ್ಲ ಮನೆಯಲ್ಲೇ ಜೀವ, ಮನೆ ನಿಂತವರಿಗೆಲ್ಲ ಬೇರೆ ಪ್ರೋಗ್ರಾಮ್ ಇದೆ, ಮನೆಯಿಂದ ಸಾಯಂಕಾಲದಲ್ಲಿ ಪ್ಲಾನ್ ಮಾಡ್ತಾರೆ ಯಾರು ಸೇರಿ ಯಾವ ಕಾಲ ಬರುತ್ತೆ ಅಂತೆ. ಸಂಧ್ಯಾವನೆ ಟೈಮ್ಸ್ ಯಾರಿಗೂ ಹೋಗಿಲ್ಲ, ದೇವರದೇ ಟೈಮ್ಸ್ ಬರುತ್ತೆ, ಸೀರಿಯಲ್ ಟೈಮ್ಸ್ ಕೇಳಿ ಕಷ್ಟ ಆಗಿಲ್ಲ. ಯಾರು ಎಕ್ಕತ್ತಿಗೊಂದು ನಿಮ್ಮ ಸೆಕೆಂಡರು ಪ್ರಾಣವಾದ ಬೇಕಾಗಿರ್ತಾರೆ, ಯೋಗ ಹೋಗ್ತಾರೆ ಹೋಗಲ್ಲ ಅಂತ ಹೇಳಿ. ನಿಜವಾಗ್ಲೂ ಎಷ್ಟು ಪುಟ್ಟದಾಗ ನಮ್ದೇ ಸಾಧ್ಯ, ಅಲ್ಲಿ ಬರೋದೇ ದೇವರ ಕಟ್ಟೆ ಸರಿ ಬರೋದು. ಅವ್ರ ಡೈವರ್ಸು, ಇವ್ರ ಕೇಸುಗಳು, ಅವ್ರ ಕೇಸು, ಅವ್ರ ಸೂರಿ ಸೈಡ್ಗಳು, ಇವ್ರ ಕಲೆ ಇದೇ ಕೆಲಸ. ಮನುಷ್ಯನ ಮೈಂಡ್ ಡಿಸ್ಟರ್ಬ್ ಆಗೋದು ಅಂತ ಗೊತ್ತಾಯ್ತಾ. ಟಿ ವಿ ಬಂದ ಬೆಟರ್ ಆಗಿರ್ತದೆ, ಸ್ಟ್ರೆಸ್ ಎಲ್ಲ ಕೆಲಸದ ಸ್ಟ್ರೆಸ್ ಅಲ್ಲ, ಇದು ಟಿ ವಿ ನೋಡಿದ್ರೆ ಸ್ಟ್ರೆಸ್ ಇದೆ. ನಮ್ಮ ಮಾನಸಿಕ ಒತ್ತಡ ಗುರಿಯಾಗಿ ಮನುಷ್ಯ ತನ್ನ ಆಯುಷ್ಯ ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಆ ಕಣ್ಣು ಮುಚ್ಚಿದ್ದಕ್ಕೆ, ಕಣ್ಣು ತೆರೆದಿದ್ದಕ್ಕೆ ಎಷ್ಟು ಬದಲಾವಣೆ. ಬರೀ ಅವ್ರು ಹೋಗಲಿಲ್ಲ, ವಿತ್ ಬ್ಯಾಕ್ ಆ್ಯಂಡ್ ಬ್ಯಾಗ್ ಪೂರ್ತಿ ಮೊದಲೇ ಖಾಲಿ ಗಾರಕ ಗಾರಿಗೆ ಇಷ್ಟೆಲ್ಲ ಮಾಡಿದ್ರಲ್ಲ, ಯಾವ ಎಲ್ಲೇ ಉಪಯೋಗಿಸೋದು ಅಂತ ಪ್ರಶ್ನೆ. ಸಿಮೆಂಟು ಗಿಮೆಂಟು ಹ್ಯಾಕ್ ಬಂದು ಅಂತ ಕೇಳಿದ್ರೆ, ಸಿಮೆಂಟು ಮಣ್ಣಿನ ಹೆಸರೇ ಇಲ್ಲ, ಸ್ವರ್ಣಮಯಿ ಅಂತ ಹೇಳಿದ್ರೆ ಬಂಗಾರದ ಸಿಟಿ ಅದು, ಗೋಲ್ಡನ್ ಸಿಟಿ. ಅಲ್ಲಿದ್ದ ಗೋಡೆಗೆ ಪೈಪ್ ಹೊಡಿತಿದ್ದೇನೆ, ಅಲ್ಲ ಪೇಟ್ರಿಲ್ಲ ಗೋಡೆಗಳಿಗೆಲ್ಲ, ನೆಲಕ್ಕೆಲ್ಲ ಗೋಡೆಗೆ ಆಗಲ್ಲ, ಗಾರೆ ಗೇಟ್ ಅಲ್ಲ, ರಕ್ತಗಳನ್ನು ಹಾಕಿದ್ರಂತಾಗಿ ರಕ್ತಗಳ ಗೋಡೆಗೂ. ನಿಮಗೆ ನೀಲಿ ಕಲರ್ ಬೇಕಾ ಇಂದ್ರಿಯ ನೋಡಿ ತಿಳಿಸು, ಕೆಂಪು ಬೇಕಾ ಅವಳ ತಿಳಿಸು. ವೈಕುಂಠ ಆಗಿದೆ ಅಂತ ಸುರೇಂದ್ರ ನಾರಾಯಣಾಚಾರ್ಯರಿರ್ತಾರೆ. ಭೂಲೋಕದ ವೈಕುಂಠ ಅಂದ್ರೆ ದ್ವಾರಕಾ ಪಟ್ಟಣ ಅಂತ, ಪೂರ್ವವಾದ ಪಟ್ಟಣವನ್ನು ಭಗವಂತ ಸೃಷ್ಟಿ ಮಾಡಿ ತೋರಿಸಿ ತಾನು ಯಾರು ಅಂದ್ರೆ ಓಂ ಜನ್ಮ ಆದೇಶ ಅಂತ ಮತ್ತೆ ಪೂರ್ವ ಮಾಡ್ತಾನೆ. ಜಲಾಸಂಧ ಇದೆಲ್ಲ ನೋಡಿದ ಭಾರಿ ಸಂಕಟ ಆಯಿತು. ನೋಡಿ ಇನ್ನೇ ಕೊಡ್ತಾನೆ ಖಾಲಿ ಅಲ್ಲ ದ್ವಾರಕಾ ಪಟ್ಟಣ. ಜನ ಇನ್ನೇ ಮಾಡ್ತಾರೆ ಗೊತ್ತೇನು, ಕೃಷ್ಣ ಹೋಗಿ ಹೋಗಿ ಕೃಷ್ಣ ಹೋಗಿ ಅವರು ಹೆದರ್ಕೊಂಡು ಹೋಗೋದ್ಬಿಟ್ಟ. ಈ ಕಥೆಗೆ ಹೆದರ್ಕೊಂಡು ಹೋಗೋ ಅನ್ನೋ ಕಥೆ ಇದೆಲ್ಲ ಕೂಡ ವೈಭವ ತೋರಿಸ್ತಾನ ಕಥೆ. ಇನ್ನೂ ತಮಾಷೆತನ ಗೊತ್ತಿಲ್ಲ, ಇಷ್ಟೆಲ್ಲ ಕಷ್ಟ ಜನಗಳನ್ನು ಕಳಿಸಿದ್ದಲ್ಲ, ತಾನು ಮೊದಲೇ ಇದ್ದಾರೆ ಒಬ್ಬನೇ ಬಲರಾಮನವರು ಕೂಡ ಜೊತೆಗಿಲ್ಲ, ಒಬ್ಬನೇ ಕೃಷ್ಣ ಒಬ್ಬನೇ. 23 ಲಕ್ಷಗಳಿಂದ 3 ಕೋಟಿ ಆಗ್ತವರು ಕೃಷ್ಣ ಒಬ್ಬನೇ ಯುದ್ಧ ಮಾಡ್ತಾನೆ. ಅಪ್ಪ ಒಬ್ಬ ಕೃಷ್ಣ ಹೇಗೆ ಯುದ್ಧ ಮಾಡ್ದ ಅಂದ್ರೆ, ಒಬ್ಬ ಹನುಮಂತ ಹೇಗೆ ಯುದ್ಧ ಮಾಡಿದ, ಅತೀ ಯುದ್ಧವೂ ಪುರಸ್ಕಾರ ಅಷ್ಟಕಾಲಯುಗ ಒಬ್ಬ ಹನುಮಂತ ಅಷ್ಟು ಶೋಭನ ವರದಂತ ಸೈನ್ಯವಂತ ಚಕಾರದ ಸಮಸ್ತ ತನ ಪ್ರಹಾರ ಶಿವಿತ ಜೀವೋತ್ತಮನಾಗಿ ಹನುಮಂತಾಗಿ ಮಾಡಿದ ಕೆಲಸವನ್ನು ಸರ್ವೋತ್ತಮನಾಗಿ ಇಷ್ಟ ಮಾಡ್ತಾ ಇದ್ದ. ಎಲ್ಲ ಸೈನ್ಯ ಸರ್ವರಾಜ ಜನಾರ್ದನ ಸೈನ್ಯ ಅಷ್ಟೇ ಕಾಲಯವನ ಉಳ್ಕೊಂಡ. ಇಲ್ಲಿ ಒಂದು ಮಧ್ಯ ಒಂದು ಕಥೆ ನಡೆದಿತ್ತು, ಕಾಲಯವನ ಅಟ್ಯಾಕ್ ಮಾಡಕ್ಕೆ ಬಂದ ಕೃಷ್ಣ ಏನ್ ಮಾಡಿದಂತೆ, ಒಂದು ಕೃಷ್ಣ ಸರ್ಪವನ್ನು ಅವನು ಗಡಿಗೆಗೆ ಹಾಕಿ ಕಳಿಸ್ಕೊಡ್ತ. ಹಠ ಕೃಷ್ಣ ಸರ್ಪ ಹಾಕಿ ಅವನು ಕಳಿಸ್ಕೊಡ್ತಾನೆ ಜನಾರ್ದನ ನಂತರ ಕಾಲಯವನ ನಂತರ. ಕಾಲಯವನ ನೋಡ್ತಾನೆ, ಓ ಕೃಷ್ಣ ಏನ್ ಹೇಳಿ ಕಳಿಸಿದ್ದಾನೆ ಅಂತ ಅರ್ಥ ಮಾಡ್ಕೊತಾನೆ. ನೋಡು ನೀವು ಸೈನ್ಯ ಭಾರಿ ಇರಬಹುದು, ನಾನು ಯಾರು ಗೊತ್ತಾ, ಹಾವು ಏನು ಆಯುಧ ತರೋದಿಲ್ಲ, ಕಟ್ಟಿದ್ರೆ ಸಾಕು ಕಥೆ ಮುಗೀತು. ನಾನು ಕೃಷ್ಣ, ಕೃಷ್ಣ ಸರ್ಪ ಇದು ಗೊತ್ತಾಯ್ತ ಅಂತ ಸಂದೇಶ ಕಳಿಸಿದ್ದಾನೆ ಅಂತ ತಿಳ್ಕೊಂಡು ನಾನು ಮಾಡ್ತೇನೆ ಅಂತ ಹೇಳಿದ. ಘಟ ತುಂಬ ಇಲ್ಲೇ ಹಾಕಿಬಿಟ್ಟದು, ಕಂಪ್ಲೀಟ್ ಕಟ್ಟಿದ್ರೆ ಹಾಕಿಬಿಡ್ತಾರೆ, ಮತ್ತೆ ಅದು ಬ್ಯಾಕ್ಔಟ್ ಅವಾಗ ಕಳಿಸ್ಬಿಡ್ತಾರೆ. ಕೃಷ್ಣದ್ರೆ ಓಪನ್ ಮಾಡ್ತಾರೆ, ಹಾವು ಸತ್ತೋಗಿರುತ್ತೆ. ಅವನ ಸಂದೇಶ ಏನು ಗೊತ್ತಾ, ನೀನು ಕೃಷ್ಣ ಕೃಷ್ಣ ಸರ್ಪ ಇಲ್ಲ ಇರಬಹುದು, ನಾನು ಎಷ್ಟಿದ್ದೇನೆ ಗೊತ್ತಾ, ನನ್ನ ಸೈನ್ಯ ಬಹುತ್ವಾ ಉದ್ದೇಶೇ, ನನ್ನ ಪಾಟಿಲಿ ಭಾರಿ ಜಾಸ್ತಿ ಇದೆ. ಒಂದು ಕೃಷ್ಣ ಸರ್ಪನ ಸಾವಿರಾರು ಕಚ್ಚಿಕೊಂಡ ಹಾಗೆ ಒಬ್ಬ ಕೃಷ್ಣನಾದ ನಿನ್ನ ನನ್ನ ಏಪಾಡಿದ್ದೇನೆ ಗೊತ್ತಾ, ಇಟ್ಕೊಂಡು ಮಾಡ್ತೇನೆ ಗೊತ್ತಾ, ನನ್ನ ಸೈನ್ಯದ ಬಲದ ಕೊಡ್ತೇನೆ, ಒಳಬಲ ನನ್ನ ಸೈನ್ಯ ಬಲ ಅಂತ ಸಂದೇಶ ಕಳಿಸಿದ್ದೆ. ಕೃಷ್ಣ ಸರಿ ನೋಡೋಣ ಅಂತ ಬಂದ್ಬಿಟ್ಟು ನಮಗೆ ಅರ್ಥ ಆಗಿ ಯಾಕೆ ಕೆಲಸ ಮಾಡಬೇಕಾಗಿತ್ತು ಕೃಷ್ಣ ಅಂತ ಪ್ರಶ್ನೆ. ಅದು ವ್ಯಾಖ್ಯಾನ ಒಳ್ಳೆ ಉತ್ತರ ಬರೀತಾರೆ. ಏನು ವರ ಇತ್ತಲ್ಲ ಅವರಿಗೆ, ಕೃಷ್ಣನ ಕೊಲ್ಲ ವರ ಇತ್ತಲ್ಲ, ಕೃಷ್ಣನ ಕೊಲ್ಲ ವರ ಕೃಷ್ಣ ಸರ್ಪಕ್ಕೂ ದೂರ ಉದ್ದೇಶ ಮಾಡಿದ್ದು ಕೃಷ್ಣ ಅಂತೆ. ಕೃಷ್ಣ ಸರ್ಪ ರುದ್ರದೇವರ ವರಕ್ಕೂ ಕಲ್ಯಾಣ ಸಿಕ್ಕಾಗಿ ಕೃಷ್ಣ ಸರ್ಪನ ಕೃಷ್ಣ ಅಂತ ಕರೆಯೋದಾಗಲಿಲ್ಲ, ಕೃಷ್ಣ ಸರ್ಪನ ಕೊಂದ ವರ ಕಳ್ಕೊಂಡು ಅಂದ್ರೆ ಅಯೋಗ್ಯರಿಗೆ ಎಂಥ ವರ ಕೊಟ್ಟರು ಕಡಿಮೆ ಆಗಿರುತ್ತೆ. ಮಹಾಯೋಗ್ಯ ಅವನ ಜಾತಕದಲ್ಲಿ ಗಡಿಗೇಶನ ಯೋಗ ಅಂತ ಇರುತ್ತೆ ತಿಳ್ಕೊಬೋದು. ಆರ್ಯವರು ಕೂಡ ಯೋಗ, ಮಹಾದುಷ್ಟ ಆರ್ಯವರು ಕೂಡ ಯೋಗ ಇದೆಯಲ್ಲ, ಎಲ್ಲ ಬೇಗ ಹಳ್ಳಿಗಳು ಹೋಗಿರುತ್ತಾರೆ, ಕಲ್ಲಾಣ ಇರುತ್ತಾರೆ, ಕೂತಾರೆ ಮುಗಿರುತ್ತೆ ಯೋಗ ಕತೆ ಮುಗಿರುತ್ತಾರೆ. ಇದೇ ಇದೆ ಅವರು ಇದೊಬ್ಬರಿಗೆ ವೈಷ್ಣವ ಕಲ್ಲಾಣಿಗಳು ಕೂಡ ಯೋಗ ಇರುತ್ತೆ, ದೊಡ್ಡ ಸಾಧಕ ದಿವಾರಾಗಲು ಕೊಡಿಸುತ್ತಾರೆ. ಅಂದ್ರೆ ಯೋಗ್ಯರಿಗೆ ಪರಮಾತ್ಮ ಚಿತ್ರದ ದೊಡ್ಡದು ಮಾಡ್ತಾರೆ, ಅಯೋಗ್ಯರಿಗೆ ದೊಡ್ಡದು ಚಿತ್ರದ ಮಾಡಿರ್ತಾರೆ. ಅಲ್ಲಿ ಕತೆ ಮುಗಿದು ಇದು ಅರ್ಥ ಮಾಡಿಕೊಂಡು ನಾವು ಬದಲಾಗಬೇಕಾದ್ದು ಬಡಿಯೇ ಬದಲಾಗಬಾರದು. ಹೊರಗಡೆ ಮನಸ್ಸಲ್ಲಿ ಹೊರಗಾಗುತ್ತೆ. ಬಟ್ ಮನಸ್ಸಲ್ಲಿ ಚೇಂಜ್ ಆದ್ರೆ ಎಲ್ಲ ಚೇಂಜ್ ಆಗಿಸಿರುವ. ಇವತ್ತು ನಾವು ಏನೇನೋ ಚೇಂಜ್ ಮಾಡ್ತೇವೆ, ಮನಸ್ಸು ಮಾತ್ರ ಹೋಗ್ಲೇ ಸರಿಕೊಂಡು ಏನು ಉಪಯೋಗ? ಅದನ್ನೇ ಹೇಳೋದು, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆ ಅಲ್ಲ, ಅನಲಾಕ್ಷದಿಂದ ಪ್ರೇರಣೆ ಇಲ್ಲದೆ ರುದ್ರದ ಅನುಗ್ರಹ ಮಾಡಿ ಮನಸ್ಸು ಸರಿ ಮಾಡಿದ್ರು ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಕೃಷ್ಣ ರೀತಿ ಮಾಡಿ ರುದ್ರದೇವರಿಗೆ ಗೌರವವನ್ನು ಬರಹೆ ಮಾಡ್ತಾರೆ ಸಮಾಜದಲ್ಲಿ. ಆಗ ನೋಡುವ ರುದ್ರ ಮಾಡ್ಬೇಕಂತಾನೆ ಕತೆ ಖುಷಿ ಬಿಟ್ಟಾನೆ. ಅಲ್ಲಿಂದ ಕೃಷ್ಣ ಜನಾಗಿದ್ದು ಉಳಿದ ಕಾರ್ಯಗಳ ಒಮ್ಮೆ ಅವರೆಲ್ಲ ಪ್ರಯತ್ನ ಹೊರಟೋದು. ಕೃಷ್ಣ ಸುಬ್ಬಯ್ಯ ಅದೇ ಗೌರವ ಶುರು ಮಾಡ್ತಾನೆ ಅಲ್ಲಿಂದ. ಇಲ್ಲಿಂದ ಮೊದಲೆಯಿಂದ ಬದಲಿ ಹೋಗ್ತಾನೆ ಕೃಷ್ಣ. ಇವನೇನ್ ತಿಳ್ಕೊಂಡ, ಓ ನನಗೆ ಮರ ಇದೆ ಎಲ್ಲ ಕೃಷ್ಣ ಹೆರಿ ಬಿಟ್ಟ ಅಂತ ಹೇಳ್ಕೊಂಡು ಫಾಲೋ ಮಾಡ್ತಿದ್ದಾನೆ. ಮೊದಲೆಯಿಂದ ಮೊದಲೆಯವರೆಗೆ ಕೃಷ್ಣ ಹೋಗ್ತಿದ್ದಾನೆ, ಅವ್ರು ಫಾಲೋ ಮಾಡ್ತಿದ್ದಾನೆ ಕಾಲಯವನ್ನ. ಏನ್ ಆಗ್ತಿದೆ ಸರಿಯಾಗಿ ಭಕ್ತಿಯಿಂದ ಹೋಗ್ತಿದ್ರೆ ಬಹುಶಃ ಅವ್ರು ವೈಕುಂಠ ಯಾತ್ರೆ ಆಗ್ತಿತ್ತು ಅವ್ರಿಗೆ ಗೊತ್ತಾಯ್ತು. ವೈಕುಂಠಕ್ಕೆ ಹೋಗ್ತಾರೆ ಯಾರ್ಯಾರು ಟೂರಿಸ್ಟ್ ಜೊತೆ ಹೋಗಿ ಮೊದಲೇ ಯಾತ್ರೆ ಆಗಿದೆ ಅಂತ ಹೇಳ್ತೇವೆ ನಾವು. ಕೃಷ್ಣರಿಂದ ಒಂದು ಪಾದಯಾತ್ರೆ ಬರ್ತೇವೆ, ನಡ್ಕೊಂಡು ಬಹಿರಲ್ಲಿ ಕೂಡ ಅಲ್ಲ, ಕೃಷ್ಣ ಮುಂದೆ ಮುಂದೆ ಇವನು ಹಿಂದೆ. ಆದರೆ ಕೃಷ್ಣ ಯಶೋಧೆ ಕೈಗೆ ಸಿಕ್ಕ, ಇವ್ರ ಕೈಗೆ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಯಶೋಧೆ ಮಂತ್ರವರಿಗೆ ಸಿಕ್ಕ, ಇವ್ರ ಅವತ್ತ ಇಲ್ಲೇ ಇಲ್ಲ. ಬದಿಗಳು ಇನ್ನೂ ಮುಂದೆ ಓಡ್ತಾನೆ ಕೃಷ್ಣ. ಅಲ್ಲಿ ಓಡಿ ಒಂದು ದೊಡ್ಡ ಗುಹೆ ಹೊರಗೆ ಎಂಟರ್ ಆಗ್ತಾನೆ. ಕಾರ್ಯ ಅವನು ಓಡ್ತಾನೆ ಹಿಂದೆ. ಕೃಷ್ಣ ಅಲ್ಲಿ ಹೊರಗೆ ಹೋಗಿದ್ದಾನೆ. ಅದೃಶ್ಯನಾದ ಅಂತ ಹೇಳಬಾರ್ದು, ಪರಮಾತ್ಮದ ಸ್ವರೂಪವೇ ಅದೃಶ್ಯ. ತಲವು ಓ ತಲವ್ಯಕ್ತವಾಗಿ ಓ ಬ್ರಹ್ಮಸೂತ್ರ ಹೋಗ್ತಾರೆ. ಒಬ್ಬ ಪುಸ್ತಕ ಹಾಕಿ ಮಲಗಿರ್ತಾನೆ ಒಬ್ಬ ವ್ಯಕ್ತಿ, ಕೃಷ್ಣ ಕಾಣೋದಿಲ್ಲ ಅವ್ರ ಕಣ್ಣಿಗೆ. ಆಗ ಒಂದು ಯೋಚನೆ ಮಾಡಿದ, ಬಂದಿದ್ದು ಒಬ್ಬ ಮಲಗಿರೋದು ಒಬ್ಬ, ಆ ಕೃಷ್ಣನೇ ಮಲಗಿರಬೇಕು ಪುಸ್ತಕ ಹಾಕೊಂಡು ಅಂತ ತಿಳ್ಕೊಂಡ ಹೋದ. ಮಲಗಿದ ವ್ಯಕ್ತಿ ತಲೆಗೆ ದೂರ ಕಾಲಿಂದ ಹೋದ. ಆ ಒಂದ ಕಷ್ಟ ವ್ಯಕ್ತಿ ಉಸಿರು ತೆಗೆದ, ನೋಡ್ದ ಕಾಲೆಲ್ಲ ಬ್ಲಾಕ್ ಪೂರ್ತಿ ಸುಟ್ಟು ಬೂದಿ ಆಗಿರಲಿಲ್ಲ. ಇದು ಯಾವ ಕಥೆ ಅಂತ ಹೇಳಿದ್ರೆ ಹಿಂದಿನ ಕಥೆಯಲ್ಲ ಹೇಳ್ತಾರೆ. ಮುಚುಕುಂದ ಅಂತ ಒಬ್ಬ ರಾಜ ಇದ್ದ, ಅವನು ದೇವತೆಗಳ ಜೊತೆಗೆ ಅವರ ಆಹ್ವಾನದಂತೆ ಹೋದ, ರಾಕ್ಷಸರ ಯುದ್ಧವನ್ನು ಮಾಡ್ದ, ಯುದ್ಧದಲ್ಲಿ ಗೆದ್ದ. ದೇವತೆಗಳು ಕೇಳಿದ್ರು, ಏನು ಮಾಡಬೇಕು ಕೇಳಿದ್ರು, ಒಳ್ಳೆ ಕೆಲಸ ಮಾಡಿದ್ದೆ. ವರ ಪುಣೇಶ ಭದ್ರಂತೆ ಹೃದಯ ಕೈವಲ್ಯ ಮಾತ್ಮನ, ಮೋಕ್ಷ ಮಾತ್ರ ಕೇಳಬೇಡ, ಬೇರೆ ಏನಾದರೂ ಕೇಳಬೇಕು. ಮೋಕ್ಷ ಯಾರು ಕೇಳಬೇಡ ಅಂದ್ರೆ ಕೊಡೋ ಶಕ್ತಿ ನಮಗಿಲ್ಲ ಅಂತ ಹೇಳಿದ. ಏಕೈ ಈಶ್ವರ ಸ್ಪಸ್ಯ ಭಗವಾನ್ ವಿಷ್ಣು ಹೃದಯ, ಭಗವಂತ ಮಾತ್ರ ಕೊಡ್ತಾನೆ ಬೇರೆ ಕೇಳಿದ್ರು. ಆಗ ಕೇಳಿದ್ದಂತ ವಿಚಿತ್ರವನ್ನ ಕೇಳಿಬಿಡ್ತಾನೆ. ಸುದೀರ್ಘ ಸುತ್ತಿ ಮಾತ್ಮನ ಪ್ರಸುತ್ತಿ ಭಂಗಕ್ಕ ಕ್ಷಯ, ನಾನು ದೀರ್ಘಕಾಲ ಮಲಗಬೇಕು ಅಷ್ಟೇ ಇಲ್ಲ, ನನ್ನ ನಿದ್ದೆ ಯಾರು ಕೇಳಿಸ್ತಾರಲ್ಲ ನೋಡಿ ತನ್ನ ಸಂತೋಷಗಳು ಎಂತ ಅವರ ಕೇಳಿದ್ದಾನೆ. ಉಪಕರಣ ವಾಸಿಗಳು ಮಲಗಲು ಕೇಳಿದ್ದ, ನಾನು ನೋಡಿ ಎಷ್ಟು ಸಾಯಿಬೇಕು ಅಂತ ಕೇಳಿದ್ದಿಲ್ಲ, ಅದಕ್ಕಿಂತ ಜಾಸ್ತಿ ಹೊರ ಆಗಿತ್ತು. ಅವನು ರಾಕ್ಷಸ ಒಳಗೆ ವಿಜಯ ಇದ್ದ, ಇವರು ಪೂರ್ತಿ ಶುದ್ಧ ಸಾತ್ವಿಕ ಮಾಂಧಾತರಾಜನಂತ ಅವನ ಮಗ ಗೊತ್ತಾಯ್ತಾ ಇದ್ದ. ಎಂಥ ಪುಣ್ಯಾತ್ಮ ಅಂತ ವ್ಯಕ್ತಿತ್ತ ವರ ಕೇಳೋದ. ಆಗ ದೇವತೆಗಳು ಏನು ನಿರ್ವಾಗ ತಪಾಸ್ತು ಹೋದ್ರು, ಬಿಟ್ಟು ದೇವರ ಹತ್ರ ಹೋಗಿದ್ರು. ಪರಮಾತ್ಮ ಎಂಥ ಕೆಟ್ಟ ವರ ಕೇಳಿದ್ದಾರೆ, ಬರೀ ಮರದಂದ್ರೆ ನಾವು ಇವತ್ತು ಹೋಗಾಗಿತ್ತು ಅಂದ್ಬಿಟ್ಟು ಎರಡು ಸಾವಿರ ಅಂತ ಹೇಳಿ ಯಾವ ಕೂಡ ಇರಲಿಲ್ಲ. ನನಗೆ ದಯವಿಟ್ಟು ಆ ಥರ ಕೇಳಿದ ಕೆಟ್ಟ ವರ ಮೋಕ್ಷ ಕಾರಣ ಆಗುತ್ತೆ ಹಾಗೆ ಮಾಡುವುದು ಕೇಳಿಕೊಂಡ್ರು. ನನಗೊಂದು ಯೋಚನೆ, ಯಾಕೆ ದೇವತೆಗಳಿಗೆಲ್ಲ ಕೇಳಬೇಕು ಪರಮಾತ್ಮ ನಂತರ ಆಚಾರ್ಯ ಬರೀತಾರೆ ಆ ನೆನ್ಪಿಟ್ಕೊಂಡ್ರಕ್ಕ ಮಾತನ್ನ. ನಾ ದೇವ ದೋಷಣ ವೃಥ, ದೇವತೆಗಳ ಆರಾಧನೆ ಮಾಡ್ತೇವಲ್ಲ ವ್ಯರ್ಥ ಆಗೋದೇ ಇಲ್ಲ ಅಂತ ಹೇಳಿದ. ನಮ್ಮಪ್ಪ ಅವರು ಕೇಳ್ತಾರಂತ ಗೊತ್ತಾಯ್ತಾ, ನಮ್ಮಪ್ಪ ಅವರು ಕೇಳ್ತಾರೆ. ಮಗು ಮರಿಗೆ ಇರ್ತದೆ, ತಾಯಿ ಒಂದು ದೇವಸ್ಥಾನ ಪರೀಕ್ಷೆ ಇದು ಅಂತ ಹೇಳ್ತಾರೆ. ಮಗು ಎತ್ತರ ಇಲ್ಲ, ತಾಯಿ ಎತ್ತರ ಇದೆ ಅಂತಾನೆ ದೇವತೆಗಳು ಹಾಳು ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ತಾಯಿ ತಂದ್ರು ದೇವತೆಗಳು ಏನ್ ಮಾಡ್ತಾರಂತೆ, ನಮ್ಮಪ್ಪ ದೇವರನ್ನಕ್ಕೆ ಉದ್ಧಾರ ಮಾಡ್ತಾರಂತೆ. ಆಗ ಪರಮಾತ್ಮ ತಥಾಸ್ತೋತ್ರ ಮಾತು ಕೊಟ್ಟಿರ್ತಾರೆ. ಯಾವಾಗಲೂ ಕಥೆ ಇದೆ ಒಂದು, ಈಗ ಪರಮಾತ್ಮ ಅಲ್ಲಿ ಬಂದು ಆ ಕೆಲಸ ಮಾಡ್ತಿದ್ದಾರೆ. ಮರಿಗೆ ಜಾರೀಗ ಮುಚುಕುಂದ ರಾಜ ಏನಂತ ತಿಳ್ಕೊಂಡು ಹೊಡೆದ ಏನು, ಕೃಷ್ಣ ಅದ್ರ ಹೊಡೆದ ಸತ್ತು. ವಾದಿರಾಜಸ್ವ ಅವರು ಹೇಳಿ ಕೇಳಿ ರುಕ್ಮಿಣೀಶ್ವರಿಗೆ ಬರೋದು, ಋತ್ಯಮಲ್ಲಿಕ ಬರೋದು, ಎಷ್ಟು ಅರ್ಥ ಹೇಳ್ತಾರೆ ಮಾತಿನೊಳಗೆ, ಎಷ್ಟು ಸುಂದರವಾದ ದೃಶ್ಯ ಹೇಳ್ತಾರೆ. ಯಾತಕ್ಕೆ ಈ ಕಾಲಯವರ ಸತ್ತ ಒಳ್ಳೆ ತಾತ್ವಿಕ ರಾಣ ಹೇಳ್ತಾರೆ. ಕಾಲಯವರ ಯಾತಕ್ಕೆ ಸತ್ತ ಅಂದರೆ ಅಲ್ಲಿ ಮರಗಿದ್ದ ಯಾರು ಮುಚುಕುಂದ, ಇವರೇನು ತಿಳ್ಕೊಂಡ ಕೃಷ್ಣ ಅಂತ ತಿಳ್ಕೊಂಡ, ಕೃಷ್ಣ ಯಾರು ಮುಕುಂದ, ಮುಚುಕುಂದನ ಮುಕುಂದ ಅಂತ ತಿಳ್ಕೊಂಡಲ್ಲ ಜೀವೇಶ ರೈಕೆ ತಿಳ್ಕೊಂಡ ಅದಕ್ಕೆ ಸತ್ತು ಬಿಟ್ಟ ಅಂತ ಹೇಳ್ತಾರೆ. ಅವ್ರು ಸಭೆಯ ಸಿಕ್ಕರು ಸಾಕು ಬಹಳ ಬಹಳ ಕಣ್ಣು ಮಾಡ್ತಾರೆ. ಕೂಡ ಅದಕ್ಕೆ ಮಾಡಬೇಕು ಒಂದು ಇಶಾ ಪ್ರೊಫೆಷನ್ ಹೇಳಿ, ಆ ರೀತಿ ಮಾಡಿದ್ರೆ ಹೆಚ್ಚು ಪ್ರಸನ್ನನಾಗ್ತಾನಂತೆ. ಅದಕ್ಕೆ ಜೀವೇಶ್ವರಕ್ಕೆ ಅವನು ಯಾರು ತಿಳ್ಕೊತಾರೋ ಅವ್ರು ಸುಟ್ಟು ಬೂದಿ ಆಗ್ತಾನೆ ಅಂತಂತಮ್ಮ ಪ್ರವೇಶಂತಿ ಇವ ವಿದ್ಯಾರೂಪಾಸತೆ ಸರಿ ಹೋಯ್ತು. ಸಷ್ಟ ಕೃಷ್ಣ ಮುಚುಕುಂದರ ದರ್ಶನವನ್ನು ಕೊಟ್ಟ. ನಮ್ಮ ಪ್ರಶ್ನೆ, ಯಾಕೆ ಮುಚುಕುಂದರ ದರ್ಶನ ಕೊಟ್ಟ ಅಂತ ಕೇಳಿದ್ರೆ, ಏನ್ ಮಾಡಿ ಮಾಡಿಕೊಂಡು ದರ್ಶನ ಕೊಡೋಲ್ಲ ಈ ಮಧ್ಯೆ ನಾವು ಹಂಗೆ ನೀವು ಜಾತಿ ರೀತಿ ಮಾಡಿಬಿಟ್ಟೆ ಕಾಣ್ತಾನ, ನಾವು ಕೂಡ ಅವಾಗ ಕೇಳೋದು ನಿಜವಾಗಿ ದೇವರು ಒಂದಾದ್ರೆ ಕಾಣಬಹುದು ಅಂತ ಹೇಳಿ ಯಮದೂತ್ರ ಕಾಣ್ತಾರೆ ದೇವರು ಕಾಣೋದಿಲ್ಲ. ಮತ್ತೆ ಯಾಕೆ ಕಂಡ ಹಾಕಿದ್ರೆ ಆತನಿಗೆ ಅಂದರೆ, ಯಾತ ಕಂಡ ಅಂದ್ರೆ ಏನ್ ಮಾಡಿದ ಗೊತ್ತಾ, ಕಾಳೆಯವರನ್ನು ಕೊಂದ ಅದಕ್ಕೆ ದರ್ಶನ ಕೊಟ್ಟ. ಕಾಳೆಯವನ್ನು ಕೊಂದ ಯಾರು ದರ್ಶನ ಕೊಡಬೇಕು, ಕಾಳೆಯವರ ಜೀವೇಶ್ವರ ಐಕ್ಯವಾದಿ ಅವನ ಖಂಡನೆ ಮಾಡಲಿಕ್ಕೆ ಪರಮಾತ್ಮ ದರ್ಶನ ಕೊಟ್ಬಿಟ್ಟ ಅಂತ. ಯಾರು ದುರ್ಗಪ್ಪ ಖಂಡನೆ ಮಾಡ್ತಾರೋ ದೇವರು ಅನುಗ್ರಹ ಮಾಡ್ತಾನೋ ಅವರಿಗೆ ದರ್ಶನ ಕೊಟ್ಟುಬಿಡ್ತಾರೆ. ಇದು ಹೇಳ್ಬೇಕಾದ್ರೆ ಯಾರು ಶ್ಲೋಕದಲ್ಲಿ ಕಥೆ ಬಿಟ್ಟಿರ್ತಾರೋ ಅದರ ಸ್ವಾಮಿಗಳು ಬರೀ ಕಥೆಯಾಗಿ ಕಾಣ್ತಕ್ಕಂಥದ್ದು ನಾವು ಏನ್ ಮಾಡ್ತಾರೆ ತತ್ವವನ್ನಾಗಿ ಹೇಳ್ತಾರೆ. ಅದೇ ಪ್ರತಿಯೊಂದು ಕಥೆಯ ಉದ್ದೇಶವೂ ಅದೇ ಬ್ರೋಮಣ ಮನುಷ್ಯನ ಗಾಯಿ ಸರ್ವಾಂತ ಪಾಪೋಹ ವಿಧ್ವಂಸಿನಿ ಪ್ರೇಮಣಾ ಚಿಂತಯತಾಂ ವಿಚಿತ್ರ ವಿವರ ತ್ಯಾಗ್ಯಾರ್ಥ ಸಂದಾಯಿನಿ ಸಂಜಾತೆ ಹುಲಿ ರುದ್ರೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸ್ವರಮಂಡಲೀಶು ಮೈಕ ಸರ್ಗೋಯ ಮಧ್ಯೋಭಗ ಸರ್ಗ ದ್ವಿತೀಯೋ ಉದಾಮ ಅಂತ ಹೇಳ್ತಾ ಹತ್ತೊಂಬತ್ತು ಸರ್ಗಗಳಲ್ಲಿ ಇಡೀ ದಶಸ್ಕಂಧ ಭಾಗವತದ ಪೂರ್ವ ಭಾಗಗಳಿಗೆಲ್ಲ ಆಧ್ಯಾತ್ಮಿಕವಾದ ಭಾಗವತ ತಾತ್ಪರ್ಯದ ಟೀ ಟಿಪ್ಪಣಿ ಇದ್ದಾಗ ಆಚಾರ ಹೇಳಿದ್ದನ್ನ ಊರ ಅನ್ವಯ ಮಾಡೋದು ತೋರಿಸಿಕೊಟ್ಟ ಗುರುಗಳು ಅಂದರೆ ವಜ್ರಾಯ ಸ್ವಾಮಿ ಅದೆಲ್ಲ ತಿಳಿದಿರಬೇಕು. ಅಲ್ಲಿ ಕಾಲೇವನ ಸತ್ತ ಜರಾಸಂದನಿಗೆ ಸಾವ ಅಗ್ರಗಳ ಸ್ಥಿತಿ ಬರ್ತಾ ಇದೆ. ಮುಂದೆ ಕೃಷ್ಣ ಭಗವಂತ ರುಕ್ಮಿಣಿಯರ ಕಲ್ಯಾಣ ನಾಳೆ ಕಲ್ಯಾಣ ಇವತ್ತು ಆಗಬೇಕಾಗಿತ್ತು ನಾಳೆ ಆಗುತ್ತೆ ಆಗೋದಿಲ್ಲ. ನಾಳೆ ಎಂಟು ಕಲ್ಯಾಣಗಳು ಪ್ಲಸ್ ಪ್ರದ್ಯುಮ್ನ ಅವತಾರ ಕೃಷ್ಣನ ಅನೇಕ ಮೇಲುಗಳು ಬೇರೆ ಕಡೆ ಎಲ್ಲೂ ಕೆಲವರಿಲ್ಲ ಅಭಿಗಳನ್ನು ಹೇಳ್ತಾರೆ ನಾಳೆ ಆಚಾರ್ಯ ಹರಿವಂಶರು ಎಷ್ಟೋ ಬರುತ್ತೆ ಅದನ್ನೆಲ್ಲ ಸೇರಿಸಿಬಿಟ್ಟು ಕೃಷ್ಣ ಮಾಡಿದಂಥ ಅತ್ಯಪೂರ್ವ ಯುದ್ಧಗಳ ವರ್ಣನೆ ಮಾಡ್ತಾ ಪುಷ್ಕರ ಕ್ಷೇತ್ರವನ್ನು ವರ್ಣನೆ ಮಾಡ್ತಾರೆ ನಾಳೆ. ಆಮೇಲೆ ಮಹಾಭಾರತದ ಕಥೆ ತರಿಸ್ಕೊಡ್ತಾ ಹೋಗ್ತಾರೆ, ಅದನ್ನು ನಾಳೆ ಮುಂದುವರೆಸೋಣ ಅಂತ ಹೇಳ್ತಾ ನಿನ್ನೆ ಹೇಳಿದಂತೆ ಭಾಗವತದ MP3 CD ಸಿಗುತ್ತೆ ಮತ್ತೆ DVD ಸಿಗುತ್ತೆ. DVD ಕೂಡ ಇನ್ನೂ DVD ಯಾವ ಬೇಕಾದ್ರೆ ತಗೊಳ್ಬೋದು. DVD ಬೇಕಾದ್ರೆ ತಗೊಂಡಿತ್ತು. DVD 1,000 ರೂಪಾಯಿ ಅದ ಇತ್ತು 1,500. ಇವತ್ತು ಮಾತ್ರ ಇವತ್ತು ನಿನ್ನೆ ಇವತ್ತು ಹೇಳಿದೆ 1,250ಕ್ಕೆ MP3 ತಗೊಳ್ಬೋದು. ಇದು 1,000 ರೂಪಾಯಿ DVD ತಗೊಳ್ಬೋದು. 2,450 ಗಂಟೆ ಸರ್ವೇಂದ್ರಿಯ ಪ್ರೇರಕೇಣ ಈ ಪ್ರಾಣಪತಿ ನೀರಿತ ಯದ ಓಜ ಮಹಂತೇನ ಪ್ರಿಯತಾಂ ಕಮಲಾಥ.